现在先给他的死好吗？अन्यांश्च हस्तकरणश्रवणत्वगादीन् प्राणान्नभूमिभगवते पुरुषादितुभ्यो खण्डगुरोर्मण्डलः सदोदितो ध्यानमरीचिमाली स्वभक्तहर्तोच्यतमो निहन्तावसावतारो हरिरात्मभास्करः जयत्ययो अक्षीणसुखात्मबिम्बः स्वैश्वर्यकान्तिप्रततः सदोदितः स्वभक्तसन्तापतुरिष्टहन्ता रामावतारो हरिरीशचन्द्रमाः जयत्यसंख्योरुपलाम्बुपुरो गुणोच्च रत्नाकर आत्मवैभवः सदा सदात्मज्ञनदीभिराव्यः कृष्णावतारो हरिरेकसागरः यस्मात् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय शिवनाशाय शैशाय पुनराशये हृद्याय शुद्धविद्याय मध्वाय च नमो नमः वसतु श्रीमदानन्दतीर्थेन्दुर्नो मृदम्बरे यद्वचश्चन्द्रिका स्वान्तसन्तापं निवृत्तति भवतीतरुभावादेतरूपोऽपि जडमतिरपि जन्तुर्जायते काव्यमुभिः सकलवचनचेतो देवता भारती सा मम वचसि निधत्तां सन्निधिं मानसे च हराय भजकानिष्टहराय पुरवैरिणे भवाय भवते भूया शिवाय शिरसा नमः उमेशाद्या सुरारूपमुनीरे चेतुर्भिमानिनः यूयं सर्वे प्रकुरुता नमो मे मध्वभाव श्रीमन्थः कल्पवृक्षस्तु जयार्यः कामधस्मृतः चिन्तावनिस्तु व्यासार्यः मुनित्रयमुदाहुः वादिराजगुरुं वन्दे रघुवरगुरुं तथा राघवेन्द्रान् तथा सर्वान् सद्गुरुं प्रणतोऽस्मि पृथ्वीमण्डलमध्यस्थाः गुरुणबोधमतानुगाः विष्णवा विष्णुहृदयाः तान् नमस्ये गुरून् मम नारायणाय श्रीनवनारायणवाय विश्वोदयस्थितिलयोन्नियतिप्रदाय ज्ञानप्रदाय सुबुधासुरसौख्यदुःखसत्कारणाय वितताय नमो नमस्ते नारायणं नमस्कृत्य नरं चैव नरोत्तमं देवी सरस्वती व्यासं ततो जयमुदीरयेत् श्री वेदव्यासदेवदर्शन मण्डलतः ಮಹಾಭಾರತ ಅನಂತರ ಹದಿನೆಂಟು ಮಹಾಪುರಾಣಗಳು ಹದಿನೆಂಟು ಉಪಪುರಾಣಗಳು ಅದರಲ್ಲೆಲ್ಲ ಬಂದಿರತಕ್ಕಂಥ ಅತ್ಯಂತ ಮುಖ್ಯ ವಿಚಾರ ಅಂದರೆ ಶ್ರೀಹರಿಯ ಸರ್ವೋತ್ತಮತ್ವ. ವೇದೆ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಅದನ್ನು ಎಲ್ಲ ಯಾವುದೇ ಶಾಸ್ತ್ರವನ್ನು ನೋಡಿದರೂ ಯಾವುದೇ ಪ್ರಮಾಣವನ್ನು ನೋಡಿದರೂ ಕೂಡ ಎದ್ದು ಕಾಣತಕ್ಕಂಥ ಅಂಶ ಶ್ರೀಹರಿಯ ಸರ್ವೋತ್ತಮತ್ವ. ಅಂತಹ ಸರ್ವೋತ್ತಮ ಶ್ರೀಹರಿಯನ್ನು ಒಲಿಸದ ಹೊರತು ಮೋಕ್ಷ ಇಲ್ಲ. ಈ ಸಂಸಾರದ ಬಂಧನದಿಂದ ಬಿಡುಗಡೆ ಮಾಡಬೇಕು ಅಂತಿದ್ರೆ ನಮಗೆ ಬೇರೆ ದಾರಿ ಇಲ್ಲ. ಯಥೋ ನಾರಾಯಣ ಪ್ರಸಾದ ಕೃತೇ ನ ಮೋಕ್ಷ, ಹರಿಯ ಅನುಗ್ರಹದ ಹೊರತು ಬೇರೊಂದು ದಾರಿ ಇಲ್ಲ. ನಾಣ್ಯ ಪಂಥ ಅಯನಾಯ ವಿದ್ಯತೆ ಅಂತ ಹರಿ ಒಲಿಬೇಕಾದಿರತಕ್ಕಂಥ ಒಂದೇ ಒಂದು ದಾರಿ ಅಂದರೆ ಜ್ಞಾನೇನೈವ ಪರಂಪರ. ಜ್ಞಾನಭಕ್ತಿಗಳ ಹೊರತು ಪರಮಾತ್ಮ ಇನ್ಯಾವುದಕ್ಕೂ ಒಲಿಯುತ್ತೆ. ಉಳಿದೆಲ್ಲ ಅದಕ್ಕೆ ಸಹಕಾರಿಗಳೇ ಹೊರತು ಪ್ರಧಾನವಾದ ಸಾಧನ ಜ್ಞಾನಭಕ್ತಿಗಳೇ. ಜ್ಞಾನಭಕ್ತಿಗಳು ಒಂದೇ ನಾಣ್ಯದ ಎರಡು ಮುಖ ಇದೆ. ದಾನತೀರ್ಥ ತಪೋಯಜ್ಞ ಪೂರ್ವಾಹ ಸರ್ವೇಪಿ ಸರ್ವದಾ ಅಂಗಾನಿ ಹರಿಸೇವಾಯ ಭಕ್ತಿ ಶ್ವೇತ ವಿಮುಕ್ತೈ. ಉಳಿದವುಗಳ ಅಂಗಗಳು ಅಂದರೆ ಅವೆಲ್ಲ ಉಪಕ ಕಾರಣ ಪ್ರಧಾನ ಕಾರಣ ಅಂತ ಹೇಳಿದರೆ ಜ್ಞಾನಭಕ್ತಿಗಳೇ. ಅಂತ ಜ್ಞಾನಿಗಳ ಭಕ್ತಿಗಳಿಗೆ ಏನು ಮಾಡಬೇಕು ಅಂತ ಕೇಳಿದರೆ ಕರ್ಮಣ ಜ್ಞಾನವಾದ ನಮ್ಮ ಪಾಲಿಗೆ ಭಗವಂತ ಏನು ವರ್ಣ ಆಶ್ರಮಗಳಿಗೆ ತಕ್ಕಂತೆ ಕರ್ಮದ ವ್ಯವಸ್ಥೆಯನ್ನು ಮಾಡಿದ್ದಾನೆ ಅದನ್ನು ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಬೇಕು. ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು ಮತ್ತು ಅಹಂಕಾರ ಮಮಕಾರ ಬಿಟ್ಟು ಮಾಡಬೇಕು. ಅದನ್ನು ಕರ್ಮಯೋಗ ಅಂತ ಕರೀತಾರೆ. ಕರ್ಮ ಬಂಧಕ, ಕರ್ಮಯೋಗ ತಾರಕ. ಕರ್ಮ ಬಂಧನಕ್ಕೆ ಕಾರಣ, ಕರ್ಮಯೋಗ ಜ್ಞಾನ ಸಾಧನೆಗೆ ಕಾರಣ. ಆ ಜ್ಞಾನದಿಂದ ಮೋಕ್ಷ, ಕರ್ಮದಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ. ಇದು ಒಂದು ಸಾಧನೆಯ ಕ್ರಮ ಇದೆ. ಅಂತಹ ಕರ್ಮಾನುಷ್ಠಾನದಲ್ಲಿ ವ್ರತ ಉಪವಾಸಗಳಿಗೆ ಶ್ರೇಷ್ಠವಾದಂಥ ಮಹತ್ವ ಇದೆ. ಕಾರಣ ಅಂತಃಕರಣ ಶುದ್ಧಿಗೆ ಬೇಕಾದಂಥ ಅತಿ ಮುಖ್ಯವಾದ ಸಾಧನೆಗಳು ವ್ರತ ಉಪವಾಸಗಳು. ಅಂತಹ ವ್ರತ ಉಪವಾಸಗಳಲ್ಲಿ ಚಾತುರ್ಮಾಸ್ಯ ವ್ರತ, ವಿಷ್ಣು ಪಂಚಕ ಅನೇಕ ವ್ರತಗಳು, ಬಗೆಬಗೆಯ ತೀರ್ಥಯಾತ್ರೆಗಳು, ಮತ್ತೆ ಕಾರ್ತಿಕ ಸ್ನಾನ, ಮಾಘಸ್ನಾನ ಇತ್ಯಾದಿ ಸ್ನಾನಗಳು, ದಾನಧರ್ಮಗಳು ಏಕಾದಷ್ಟಿದೆ. ಅಂತಹ ವ್ರತಗಳಲ್ಲಿ ಉಪವಾಸ ವ್ರತ ಅಂತ ಒಂದು ಭಾಗ. ಉಪವಾಸ ವ್ರತದಲ್ಲಿ ಏಕಾದಶಿಗೆ ಅಗ್ರಸ್ಥಾನ ಇರತಕ್ಕಂಥ ವ್ರತ ಅಂದರೆ ಏಕಾದಶಿ ಅತ್ಯಂತ ಅತಿಶ್ರೇಷ್ಠವಾದಂಥ ವ್ರತ ಅಂದ್ರೆ ಎಷ್ಟು ಶ್ರೇಷ್ಠ ಅಂದರೆ ಅದಕ್ಕಿಂತ ಶ್ರೇಷ್ಠ ಇದೇ ಇಲ್ಲ. ಏಕಾದಶಿ ಸಮಂ ಕಿಂಚಿತ್ ಪಾಪತ್ರಾಣ ನವೀತ್ಯತೆ, ಏಕಾದಶಿ ಸಮನಾದ ಮತ್ತೊಂದು ಪಾಪನಾಶಕವಾದಂತಹ ಒಂದು ವಜ್ರಕವಚದಂಥ ವ್ರತ ಬೇರೊಂದಿಲ್ಲ. ಇದನ್ನು ಏಕಕಂಠದಿಂದ ಸಾರಿದ್ದಾರೆ ಎಲ್ಲ ಪುರಾಣ ಪ್ರತಿಯೊಂದರಲ್ಲೂ. ಯಾವ ಕಾರ್ಯಗಳನ್ನು ಕೇಳಿದರೂ ಹೇಳ್ತಾರೆ, ಯಾವ ಪುರಾಣ ನೋಡಿದರೂ ಸಿಗುತ್ತೆ, ಯಾವ ಮಾಸ ಮಹಾತ್ಮ ನೋಡಿದರೂ ಸಿಗುತ್ತೆ. ಅಷ್ಟರ ಮಟ್ಟಿಗೆ ಅತಿ ಶ್ರೇಷ್ಠವಾದ ವ್ರತ ಏಕಾದಶಿ ವ್ರತ. ಅದರ ಬಗ್ಗೆ ಎಲ್ಲ ಕಡೆಯೂ ಮಹತ್ವ ಬಂದಿದ್ದರೂ ಕೂಡ ಪದ್ಮ ಪುರಾಣದಲ್ಲಿ ಉತ್ತರಖಂಡದಲ್ಲಿ ಬಹಳ ವಿಸ್ತಾರವಾಗಿ ಒಟ್ಟು ಪ್ರತಿ ಏಕಾದಶಿಗೊಂದು ಮಹತ್ವವನ್ನು ಹೇಳ್ತಾರೆ. ಅದಕ್ಕೆ 26 ಏಕಾದಶಿ ಮಹತ್ವ ಇರತಕ್ಕಂಥ ಭಾಗ ಅದು. ಅದರಲ್ಲಿ ಬಗೆ ಬಗೆಯ ಕಥೆಗಳನ್ನು ಹೇಳ್ತಾ ವ್ರತದ ಅನೇಕ ಮುಖಗಳನ್ನು ವರ್ಣನೆ ಮಾಡ್ತಾ ಅದರ ವಿಧಿವಿಧಾನಗಳು ಮತ್ತು ಅದಕ್ಕೆ ಸಿಗ್ತಕ್ಕಂಥ ಮುಖ್ಯ ಫಲ, ಅದನ್ನು ಹೇಳಿದಂಥ ಋಷಿಮುನಿಗಳು, ಅವರು ಮಾಡಿದಂಥ ಸ್ಥಳ ಮೊದಲಾದವುಗಳನ್ನು ಹೇಳಿ ಅದರ ಬಗ್ಗೆ ಹೆಚ್ಚು ಶ್ರದ್ಧೆಯನ್ನು ಮುಟ್ಟಿಸಲಿಕ್ಕೆ ವೇದವ್ಯಾಸರು ಪರಮಾನುಗ್ರಹ ಮಾಡಿದ್ದಾರೆ. ಅದನ್ನು ಇಷ್ಟು ದಿವಸದ ಕಾಲ ಮಾಡ್ತಾ ಬಂದಿದ್ದೇವೆ. 5ನೇ ದಿವಸ ಇವತ್ತು ನಿನ್ನೆ ನೋಡಿದ್ದೇವೆ. ಅಂಥ ಕಥೆಗಳಲ್ಲಿ ಇನ್ನೊಂದು ಕಥೆ ಪಾಪಮೋಚನೆಯ ವ್ರತ ಅಂತ ಹೇಳಿ, ಚೈತ್ರಮಾಸದ ಕೃಷ್ಣಪಕ್ಷದ ಏಕಾದಶಿಗೆ ಪಾಪಮೋಚನೆಯ ಏಕಾದಶಿ ಅಂತ ಕರೀತಾರೆ. ಅದಕ್ಕೊಂದು ಒಳ್ಳೆಯ ಕಥೆ ಹೇಳ್ತಾ ಇದ್ದಾರೆ, ವಿಚಿತ್ರವಾದಂಥ ಕಥೆ. ಒಬ್ಬ ಚೈತ್ರರಥ ವನ ಯಥಾ ಪ್ರಕಾರ ಈ ಕುಬೇರನ ಅಪೂರ್ವವಾದಂಥ ವನ, ಅಲ್ಲಿ ಬೇಕಾಷ್ಟು ಋಷಿಮುನಿಗಳು, ಅಲ್ಲಿ ಒಬ್ಬ ಮುನಿ ಇದ್ದ, ಬಹಳ ಶ್ರೇಷ್ಠವಾದಂತಹ ಸಾಧನೆ ಮಾಡಿದಂತಹ ಪುಣ್ಯಾತ್ಮ. ಅವನು ಒಳ್ಳೆ ತಪಸ್ಸು ಮಾಡ್ತಾ ಇದ್ದಾನೆ. ಅದನ್ನ ದೇವತೆಗಳು ಭಾರಿ ಮೆಚ್ಚುತ್ತಾರೆ. ಅದು ದಿವ್ಯವಾದ ತಪಸ್ಸು. ಅವನು ವಯಸ್ಸು ಭಾರಿ ಚಿಕ್ಕದು, ತಪಸ್ಸನ್ನು ಬಹಳ ಶ್ರೇಷ್ಠ ರೀತಿಯಲ್ಲಿ ಮಾಡ್ತಾರೆ. ತುಂಬಾ ಜನಗಳು ವ್ರತ ಉಪವಾಸ ಇತ್ಯಾದಿಗಳು ಅಂದ್ರೆ ವಯಸ್ಸಾದ ಮೇಲೆ ಅಂತೇಳಿ ಮಾಡ್ಲಿಕ್ಕೆ ಹೋಗ್ತಾರೆ, ಆರೋಗ್ಯ ಸರಿ ಇರೋದಿಲ್ಲ, ಅದಕ್ಕೆ ಬಿಡಲಕ್ಷಣ ಮಾಡ್ತಾರೆ. ಮಾಡೋದಕ್ಕೆ ಅಂತ ಹೋಗೋದು ಮತ್ತೆ ಬಿಡೋದು ಅಷ್ಟೇ ಹೊರತು ಸಿದ್ಧಿ ಬರೋದು ಕಡಿಮೆ. ಅದಕ್ಕೆ ಪ್ರಹ್ಲಾದರಾದರು ಹೇಳಿದ್ದು, ಕೌಮಾರ ಆಚರಿ ಪ್ರಾಜ್ಞ ಧರ್ಮಾನ್ ಭಾಗವತ ಆಯ, ಕೌಮಾರದಲ್ಲೇ ಆಚರಣೆ ಮಾಡಬೇಕು, ಅನಂತರ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಏನು ಪೂರ್ಣ ಫಲ ಬರಲಕ್ಕೂ ಸಾಧ್ಯವಾಗಲಿಲ್ಲ. ಸಮರ್ಥ ರೀತಿಯಲ್ಲಿ ಮಾಡಿದಾಗ ಪೂರ್ಣ ಫಲ ಬರಲ್ಲ, ಅದು ಅಸಮಗ್ರವಾದಾಗ ಫಲದಲ್ಲಿ ನ್ಯೂನತೆ ಬರಲ್ಲ. ಅದನ್ನು ಸಿಕ್ಕಂದಿನಲ್ಲೇ ಮಾಡಬೇಕು. ಶ್ರೇಷ್ಠವಾದಂತಹ ತಪಸ್ಸನ್ನು ಮಾಡ್ತಾ ಇದ್ದಾನೆ. ದೇವತೆಗಳು ಮೆಚ್ಚಿದ್ದಾರೆ ಅವನ ತಪಸ್ಸನ್ನು ನೋಡಿ. ಒಬ್ಬ ಅಪ್ಸರೆ ಮಂಜುಘೋಷ ಅಂತ ಬಳಸಿದ್ರು, ಅವಳು ನೋಡಿದ್ದು ಇವ್ರ ಮೇಲೆ ಮೋಹ ಬಂತು. ಏನಾದರೂ ಮಾಡಿ ಅವನನ್ನು ತಾನು ವಿವಾಹವಾಗಬೇಕು ಅಂತ ಸಂಕಲ್ಪ ಮಾಡಿ ಅವನ ಜೊತೆ ವಾಸ ಮಾಡಬೇಕು ಅಂತ ಇಷ್ಟಪಟ್ಟು ಭಾರಿ ಪ್ರಯತ್ನ ಪಟ್ಟು, ಆದರೆ ಅವನು ಒಳ್ಳೆ ನಿಷ್ಠಾವಂತರ ಕಣ್ಣೇ ತೆಗಿತಾ ಇಲ್ಲ ಅಂತ ದೀರ್ಘವಾದ ತಪಸ್ಸನ್ನು ಮಾಡ್ತಾ ಇದ್ದ. ಇಂತಹ ಸಿದ್ಧಿ ಇದ್ರೆ ರೀಸೆಂಟ್ ಕೆಲವರು ಶುರು ಮಾಡಿರ್ತಾರೆ, ಯಾರು ಬಿಡು ಅಂದ್ರೆ ಬಿಟ್ಬಿಡ್ತಾರೆ ಕಷ್ಟನೇ. ಇದು ಹಠ ಅಲ್ಲ, ಅದು ವ್ರತ ಅಲ್ಲ, ಅದು ಬಿಡು ಅಂದ್ರೆ ಬಿಡ್ತಾರೆ, ಯಾಕಂದ್ರೆ ಬಾಯಿ ಆಯಾಸವಾದ ಕಾಣುತ್ತೆ ಹಾಗೆ ಇವನೇ ಅಂತಾರೆ. ಅಂತಷ್ಟು ಅವನಿಗೆ ಗಾಬರಿ ಆಗ್ಬಿಡ್ತಾರೆ ಮನುಷ್ಯ. ಆ ರೀತಿ ಮನಸ್ಸಿನ ದೌರ್ಬಲ್ಯ ಇದ್ದವರು ಸಾಧನೆ ಮಾಡಕ್ ಆಗೋದಿಲ್ಲ. ಬಹಳ ಯೋಚನೆ ಮಾಡಿದ ಕೊನೆಗೆ ಆಕೆ ತುಂಬಾ ಯೋಚನೆ ಮಾಡಿದ ಬಗೆ ಬಗೆಯ ರೀತಿಯಲ್ಲಿ ಪ್ರಯತ್ನ ಪಟ್ಟಾಗ ಎಂದೋ ಒಂದು ದಿವಸ ಕಣ್ಣು ತೆಗೆದಾಗ ತನ್ನ ಹಾವಭಾವಗಳಿಂದ ಆತನನ್ನ ಒಲಿಸಿಕೊಂಡು ಆ ಮುನಿಗೂ ಸಹ ಅದನ್ನಲ್ಲಿ ಒಂದು ಪ್ರಾರಬ್ಧ ಅಂತ ಇರ್ತದೆ. ಅದೆಲ್ಲ ನಮಗೆಲ್ಲ ಇರೋದಲ್ಲ, ಅಪೃಷ್ಠ ಜ್ಞಾನಿಗಳಿಗೆ ಪ್ರಾರಬ್ಧ ಕರ್ಮ ಅಂತ ಒಂದು ಇರ್ತದೆ. ಯಡಭರತ ರಾಜನಿಗೆ ಎಲ್ಲ ಬಿಟ್ಟು ಜಿಂಕೆ ಮೇಲೆ ಮೋಹ ಬರಬೇಕು. ಜಿಂಕೆ ಮರಿ ಅದೇನು ಯಾವುದೂ ಅಲ್ಲ, ಸಾಮಾನ್ಯ ಜಿಂಕೆ ಮರಿ ಬಗ್ಗೆ ಮೋಹ ಬಂದು ಕಥೆ ಕೇಳಿದೆ. ಇಂಥ ಮೋಹಾದಿಗಳೆಲ್ಲ ಜ್ಞಾನಿಗಳಿಗೆ ಬಂದರೆ ಅದನ್ನು ಪ್ರಾರಬ್ಧ ಅಂತ ಕರೀತಾರೆ. ನಮಗೆಲ್ಲ ಬಂದರೆ ಅಜ್ಞಾನ ಅಷ್ಟೇ ಬರುತ್ತೆ, ಅದು ಪ್ರಾರಬ್ಧ ಅಲ್ಲ, ತಿಳುವಳಿಕೆ ಇಲ್ಲ. ಅವರು ತಿಳುವಳಿಕೆ ಇದ್ದವರಿಗೆ ಬಂದರೆ ಅದನ್ನು ವಿಶೇಷವಾದ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಾರೆ. ಆತ ನೋಡಿದ, ಮೋಹಿತನಾದ, ಅವಳಿಂದ ವಾಸ ಮಾಡಲಿಕ್ಕೆ ಶುರು ಮಾಡ್ದ. ಅನೇಕ ದಿವಸಗಳಾಯಿತು, ಅವನಿಗೆಲ್ಲವನ್ನೂ ಮರೆತ. ಅವಳ ಸಹವಾಸದಲ್ಲಿ ಜಿಂಕೆಯವರಿಗೆ ಸಹವಾಸರಿ ಎಲ್ಲ ಮರೆಸಿದ ಹಾಗೆ ಇವಳು ಎಲ್ಲದನ್ನೂ ಮರೆತ. ಅನೇಕ ದಿವಸಗಳ ಕಾಲ, ಅನೇಕ ವರ್ಷಗಳ ಕಾಲ ಅವಳ ಜೊತೆಗೇನೆ ವಾಸ ಮಾಡ್ತಾ ಇದ್ದ. ಕೊನೆಗೆ ಅವಳಿಗಿಂತ ಹೋಗಬೇಕು, ವಾಪಸ್ ಹೋಗಬೇಕು ಅಂತ ಅನಿಸ್ತು. ಅವಳ ಅಪ್ಸರಿ ಯೋಚನೆ ಮಾಡಿದ್ಲು, ಹೋಗ್ಬೇಕು ಅಂತ ತೀರ್ಮಾನ ಮಾಡಿ ಕೇಳ್ಕೊಂಡ್ಲು, ನಾನಿನ್ನು ಬರ್ತೇನೆ, ಲೋಕಕ್ಕೆ ಹೋಗ್ತೇನೆ ಅಂತ ಹೇಳಿದ ತಕ್ಷಣ ಅವನು ಹೇಳಿದ, ಈಗಷ್ಟೇ ಬಂದಿದ್ದೆ, ಸಾಯಂಕಾಲ ಅವನೇನು ತಿಳ್ಕೊಂಡಿದ್ದೇನೆ, ಸಾಯಂಕಾಲ ಬಂದಿದ್ದೆ, ಈಗ ರಾತ್ರಿಯಿಂದ ಅಷ್ಟೇ ತಿಳ್ಕೊಂಡಿದ್ದಾನೆ ಅಷ್ಟೇ, ಈಗಷ್ಟೇ ಬಂದಿದ್ದೆ, ಬೆಳಿಗ್ಗೆ ಹೋದ್ರೆ ಆಯ್ತು, ಏನು ಅವಸರ ಅಂತ ಹೇಳಿದ. ಅಂದರೆ ಎಷ್ಟು ವರ್ಷ ಆಗಿದೆ ಅಂತ ಹೆಚ್ಚಿನೇ ಇಲ್ಲ, ಮೈ ಮರೆತು ಬಿಟ್ಟಿದ್ದಾನೆ ಆ ಕ್ಷಣದಲ್ಲಿ, ಮೈ ಮರೆತು ಬಿಟ್ಟಿದ್ದಾನೆ. ಈಗಷ್ಟೇ ಬಂದಿದ್ದೆ, ಬೆಳಗಾದ್ಮೇಲೆ ಹೋದರೆ ಆಯ್ತು. ತುಂಬ ಪ್ರಿಯರಾದ ಅತಿಥಿಗಳು ಬಂದಾಗ ಸಾಯಂಕಾಲ ಬಂದರೆ ಕಳಿಸಿದ್ರೆ ಬೆಳಿಗ್ಗೆ ಹೋಗಿ ಅಂತ ಹೇಳೋದು ಪದ್ಧತಿ. ಆ ಕಾಲಕ್ಕೆ ಅದೇ ವಾತನ್ನ ಅವಳು ನೋಡಿದ್ದಾಳೆ. ಒಂದು ಅವಳು ಬಂದು ಸಾಯಂಕಾಲ ಬಂದು ಸ್ವಲ್ಪ ಹೊತ್ತಾಗಿದೆ ಅಲ್ಲ, 55 ವರ್ಷ 9 ತಿಂಗಳು 3 ದಿವಸ ಆಗಿತ್ತಂತೆ. ಬಂದು 55 ವರ್ಷ 9 ತಿಂಗಳು 3 ದಿವಸ, ಇವತ್ತು ತಿಳ್ಕೊಂಡಿರೋದೇನು, ಬರೀ ಕೆಲವು ಗಂಟೆಗಳಾಗಿದೆ ಮಾತ್ರ ಅಂತ. ಅಡೇನು ಮಾಡಿದ್ರು ಹೇಳಕ್ಕೆ ಬರೋದು, ಬೈದ್ರೆ ಕಷ್ಟ ಅಂತ ಆಗಲಿ ಅಂತ ಹೇಳಿ ಬೆಳಗಾದ್ಮೇಲೆ ಹೋಗು ಅಂತ ಹೇಳಿದರೆ ಆಯಿತು ಅಂತ ಹೇಳಿದ್ದು. ಮತ್ತೆ ಬೆಳಗಾದಾಗಾಯಿತು. ಆಗ ಏನು ಮಾಡಿದ್ರು ಪಾಪ, ಮತ್ತೆ ಬಂದು ಅಟ್ಟತಿ ಅತ್ತಿ ಎಷ್ಟೋ ವರ್ಷ ಕಳೆದೋಗಿತ್ತು. ಮತ್ತೆ ಕೇಳ್ಕೊಂಡು ಸ್ವಾಮಿ ಈಗಲಾದ್ರೂ ಬಿಟ್ಟುಬಿಡಿ ಹೋಗ್ತಾ ಇದ್ದೇನೆ, ನನ್ನ ಲೋಕಕ್ಕೆ ಹೋಗು, ಬಹಳ ದಿವಸ ಆಯಿತು ಬಿಟ್ಟು ಬಂದು ಹೋಗ್ತೇನೆ ಅಂತ ಕೇಳಿದ ತಕ್ಷಣ ಆಗ ಅವನು ಹೇಳಿದ, ಹೌದಾ, ಬೆಳಗಾಯ್ತಾ ಹೋಗ್ತಾ ಇದ್ದೀಯ, ಒಂದು ಕೆಲಸ ಮಾಡು, ಸಂಧ್ಯಾವನ್ನ ಮುಗಿಸ್ಬಿಡ್ತೇನೆ ಆಮೇಲೆ ಹೋಗ್ಬೋದು ಅಂತ ಹೇಳಿ, ಸಂಧ್ಯಾವನ್ನ ಲೋಪ ಆಗಬಾರ್ದು ಆಮೇಲೆ ಹೋಗ್ಬೋದು ಅಂತ ಹೇಳಿದ ತಕ್ಷಣ ಅವನು ಹೇಳ್ತಾಳೆ. ಆಗ ಎಷ್ಟು ವರ್ಷ ಆಗಿತ್ತು ಅಂತ, ಮತ್ತೆ 57 ವರ್ಷ ಆಗಿತ್ತು, 100 ವರ್ಷ ಆಗೋಗ್ಬಿಟ್ಟಿದ್ದೆ. ಅವನಿಗೆ ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಆದಾಗ ಆಗಿಬಿಟ್ಟಿದೆ ಅಷ್ಟೇ. ಆಗ ಹೇಳ್ತಾಳೆ, ಸ್ವಾಮಿ ಒಂದು ಸಂಧ್ಯಾವನ್ನ ಇಷ್ಟು ಗೌರಿ ಮಾಡ್ತಿರಲ್ಲ, 8 ವರ್ಷ ಆಗಿದೆ ಗೊತ್ತು, ಎಷ್ಟೋ ಸಂಧ್ಯಾವನ್ನ ಹೋಗಿದೆ ಅಂತ ಹೇಳ್ತಾಳೆ. ಎಷ್ಟೋ ವ್ರತ ಹೋಗಿದೆ, ಎಷ್ಟೋ ಸಾಧನೆ ಹೋಗಿದೆ ಅಂತ ಹೇಳಿದ ತಕ್ಷಣ ಏನು ಅಂತ ಕೇಳಿದ, ವಿವರಣೆ ಕೊಟ್ಲಾಕಿ. ಅದಕ್ಕೆ ಹೇಳ್ತಾರೆ, ಯಾವುದು ನಮಗೆ ಅತ್ಯಂತ ಪ್ರಿಯವಾದ ವಸ್ತುವಿನ ಜೊತೆ ಕಡಿತೇವೆ, ಕಾಲ ಹೋಗಿದ್ದು ಗೊತ್ತಾಗೋದಿಲ್ಲ. ಅಪ್ರಿಯವಾದ ವಸ್ತುವಿನ ಜೊತೆ ಕರಿತೇವಲ್ಲ, ಆಗ ಟೈಮ್ ನೋಡ್ಕೊತಾನೆ ಇರ್ತಾನೆ, ಟಿವಿ ಮುಂದೆ ಕೂತಿರ್ತಾನೆ, ಟಿವಿ ಹೋಗಿದ್ದೆ ಗೊತ್ತಾಗುತ್ತೆ, ಪ್ರವಚನ ಕೇಳ್ತಿರ್ತಾರೆ, ಗಂಟೆ ನೋಡ್ತಿರ್ತಾನೆ. ಯಾಕೆ ಒಂಥರ ಅವ್ರಿಗೆ ಆಗ್ಲೇ ಬೇಗ ಹೋಗ್ಬೇಕು ಅನಿಸ್ತದೆ, ಅಲ್ಲಿ ನೋಡಿದ್ರೆ 3 ಗಂಟೆ 3 ಗಂಟೆ 4 ಗಂಟೆ ಅಂತ ಕೂತ್ಬಿ ಕಡತೆಗದಾಗತ್ತು ಅಂತ ಹೇಳ್ತಾರೆ. ಇದು ನಿಮಿಷ ಅನಿಸುತ್ತೆ, ಮನುಷ್ಯನ ಪತ್ರದಲ್ಲಿ ಆಚಾರ್ಯ ಬರೀತಾರೆ. ಯಾವಾಗಲೂ ಕೂಡ ಅದು ಸೈಕಾಲಜಿ ದೊಡ್ಡ ಶಾಸ್ತ್ರನೇ, ಅದ್ರ ಪ್ರಕಾರ ಕೂಡ ಹೇಳ್ತಾರೆ ಅನುಭವದ ಮಾತು. ಅಹಸ್ತು ಮಾಸ ಶಬ್ದೋಕ್ತ ಎಲ್ಲಿ ಅಂದರೆ, ಎತ್ತರ ಚಿಂತಾಯುತಂ ರಜಿ, ನಾವು ಚಿಂತೆಯಿಂದ ಕಾಲ ಕಳೆದಾಗ ಒಂದು ದಿವಸ ತಿಂಗಳುಗಟ್ಟಲೆ ಆಗುತ್ತೆ, ದಿವಸ ತಿಂಗಳುಗಟ್ಟಲೆ ಆಗುತ್ತೆ. ಸುಖವಾಗಿ ಕಳೆದಾಗ ತಿಂಗಳುಗಟ್ಟಲೆ ದಿವಸ ಆದಾಗುತ್ತೆ. ಗೋಪಿಕಾಸ್ತ್ರೀ ಅಂತ ಹೇಳ್ತಾರೆ ಗೋಪಿಗೀತೆಯಲ್ಲಿ, ಕೃಷ್ಣನನ್ನು ನೋಡ್ತಾ, ಕೃಷ್ಣ ನಿನ್ನ ಕಣ್ಣಿಗೆ ಕಾಣದೆ ಹೋದಾಗ ತ್ರುಟಿ ಯುಗಾಯತೆ ಮಾಮ ಪಶ್ಯತ, ಒಂದು ತ್ರುಟಿ ಕಾಲ, ತ್ರುಟಿ ಕಾಲ ಅಂದ್ರೆ ಸೆಕೆಂಡ್ ಇತ್ತು, ಫ್ರಾಕ್ಷನ್ ಆಫ್ ಎ ಸೆಕೆಂಡ್, ಅದು ಯುಗದಷ್ಟು ದೊಡ್ಡದಾಗಿ ಕಾಣುತ್ತೆ, ಯುಗದಷ್ಟು ದೊಡ್ಡದಾಗಿ ಕಾಣ್ತಾ ಇದೆ. ಈಗ ಎದುರಿಗೆದ್ರೆ ಮಾತ್ರ ಯುಗ ಒಂದು ಕ್ಷಣ ಕಣ್ಣ ಕಾಣುತ್ತೆ. ಒಳ್ಳೆ ಸೈಕಾಲಜಿ. ಕೃಷ್ಣನ ಪರಂಧಾಮದ ಗಮನದ ಪ್ರಸಂಗ ಮಹಾಭಾರತದಲ್ಲಿ ಹೇಳ್ತಾರೆ. ಅರ್ಜುನನನ್ನ ಧರ್ಮರಾಜ ಕಳಿಸಿಕೊಟ್ಟಿರ್ತ, ದ್ವಾರಕ್ಕೆ ಹೋಗಿ ಕೃಷ್ಣ ಮತ್ತು ಯಾದವರೆಲ್ಲರನ್ನು ಕಂಡ ಬಾ ಅಂತ ಹೇಳಿ ಕಳಿಸಿರ್ತಾನೆ. ಅರ್ಜುನ ಹೋಗ್ತಾರೆ ಬರ್ತಾರೆ. ಅದನ್ನ ಭಾಗವತದಲ್ಲಿ ಹೇಳಬೇಕಂದ್ರೆ ಒಂದು ಮಾತು ಹೇಳಿದ್ದಾರೆ, ಗತ ಸಪ್ತ ಅಧುನಾ ಮಾಸ, ಧರ್ಮರಾಜನ ಮಾತು ಭೀಮಸೇನ, ಅರ್ಜುನ ಹೋಗಿ 2 ತಿಂಗಳಾಯ್ತು ಇನ್ನೂ ಬರಲೇ ಇಲ್ಲ, ಎಷ್ಟು ತಡ ಆಯಿತು ಅಂತ ಹೇಳಿ ಧರ್ಮರಾಜ ಹೇಳ್ತಾರೆ. ತಕ್ಷಣ ಆಚಾರ್ಯ ಬರೀತಾರೆ, 7 ತಿಂಗಳಾಗಿಲ್ಲ 7 ದಿವಸ ಆಗಿತ್ತಷ್ಟೇ, 7 ದಿವಸ ಆಯಿತು, 7 ತಿಂಗಳು ಕಂಡ ಕಾಣಿಸ್ತಾರೆ. ಯಾಕೆ ಅರ್ಜುನ ಬಹಳ ಪ್ರಿಯನಾದ ವ್ಯಕ್ತಿ, ಬಿಟ್ಟಿರ್ಲಿಕ್ಕಾಗಲಿಲ್ಲ ಆ ಮಾತನ್ನು ಹೇಳಿದ. ಹಾಗ್ಯಾಕೆ ಅರ್ಥ ಮಾಡ್ತೀರಿ ಅಂದರೆ ಮಹಾಭಾರತ ನೋಡಿ, ಅಲ್ಲಿರೋ ಸರಿಯಾಗಿ 7 ದಿವಸ ಅಂತಾನೆ, ಇಲ್ಲಿ 7 ತಿಂಗಳು, ಇಲ್ಲಿ ಸೈಕಾಲಜಿಕಲ್ ಹೇಳಿದ್ದೆ, ಅಲ್ಲಿ ಫ್ಯಾಕ್ಚುಯಲ್ ಹೇಳ್ತಾರೆ 7 ದಿವಸ ಆಗಿತ್ತು. ಧರ್ಮರಾಜನ ಅಷ್ಟು ದೀರ್ಘ ಅಂತ ಅನಿಸ್ತದೆ. ಆಗ ನಾಮಬಹುದಿ ಅಂತ ಗ್ರಂಥವನ್ನು ಉಲ್ಲೇಖ ಮಾಡಿ ಹೀಗಾಗುತ್ತೆ, ಅಹಸ್ತು ಮಾಸ ಶಬ್ದೋಕ್ತಂ ಯತ್ರ ಚಿಂತಾಯುತಂ ರಜೆ, ಅದೇ ರೀತಿ ಏವಂ ವತ್ಸರ ಭಾಗ್ಯಂಚ, ಅದೇ ರೀತಿ ವರ್ಷ ನಕ್ಷತ್ರಗಳೆಲ್ಲ ಕೂಡ ನಾವು ಸುಖದಿಂದ ಕಳೆದಾಗ ಬೇಗ ಅನಿಸೋದು, ದುಃಖದಿಂದ ಕಳೆದಾಗ ದೀರ್ಘ ಅನಿಸೋದು. ವರ್ಷದಲ್ಲಿ ಸೈಕಲಾಜಿಕಲ್ ಇಂಟರ್ಪ್ರಿಟೇಷನ್ ಅಂತ ಕರೀತಾರೆ. ಇದನ್ನು ಓದದೇ ಇದ್ದಾರೆ ಏನ್ ಮಾಡ್ಬಿಡ್ತಾರೆ ಗೊತ್ತಾ, ಭಾಗವತದಲ್ಲಿ 7 ತಿಂಗಳು ಅಂತ ಹೇಳ್ತಾರೆ, ಅಲ್ಲಿ ನೋಡಿದ್ರೆ 7 ದಿವಸ ಅಂತ ಹೇಳ್ತಾರೆ, 7 ತಿಂಗಳು 7 ದಿವಸ ನಾವು ಯಾರು ಗೊತ್ತಾಗೋದಿಲ್ಲ. ಆದ್ರಿಂದ ಮಹಾಭಾರತನೂ ತಪ್ಪು ಭಾಗವತನೂ ತಪ್ಪು ಅಂತೇಳಿ ಎರಡನ್ನೂ ಬಿಟ್ಟುಬಿಡ್ತಾರೆ. ಎಷ್ಟು ಅಪೂರ್ವವಾದ ಅರ್ಥ ಆಚಾರ ಕಡಿಮೆ. ಆದ್ರಿಂದ ಇಲ್ಲೇ ಪುರಾಣ ಪುಣ್ಯ ಕಥೆಗಳಲ್ಲಿ ವರ್ಷದ ವ್ಯತ್ಯಾಸ ಬಂದರೆ ಈ ಕಾರಣದಿಂದ ಬಂದಿರುತ್ತೆ ಅಂತ, ಕಾಲದ ವ್ಯತ್ಯಾಸಕ್ಕೆ ಈ ರೀತಿಯಾದ ಒಂದು ಅನುಭವ ಕಾರಣ. ಚಾತುರ್ಮಾಸ ಶುರುವಾಗುತ್ತೆ ನೋಡಿ, 4 ತಿಂಗಳು 4 ವರ್ಷ ಕಂಡ ಕಾಣುತ್ತೆ, 8 ತಿಂಗಳು ಹೇಗೆ ಹೋಗ್ತದೆ ಗೊತ್ತಾಗೋದೇ ಇಲ್ಲ. ಈ 4 ತಿಂಗಳು 15 ದಿವಸ ಡೇ ಬೈ ಡೇ ಕೌಂಟ್ ಮಾಡ್ತಾರೆ, 1 ಊಟ ಆಯ್ತು 2 ಊಟ ಆಯ್ತು 3 ಊಟ ಆಯ್ತು ಲೆಕ್ಕ ಆಗ್ತಾ ಇರ್ತಾರೆ. ಈ ರೀತಿ ಲೆಕ್ಕ ಆಗ್ತದೆ, ಯೋಚನೆ ಮಾಡಿದರೆ ಅನಿಸೋದೇ ಇಲ್ಲ. ಮನುಷ್ಯನ ಪದ್ಧತಿ ಅದು, 8 ತಿಂಗಳು ಹಾಗೆ ಕಡಿತಲ್ಲ, ಹಾಗೆ ಏಕಾಚಿ ಬಹಳ ಲೆಂತಿಯಾಗಿ ಕಂಡ ಕಾಣುತ್ತೆ. ಉಳಿದ 14 ದಿವಸ ಬೇಗ ಬದಲಾಗುತ್ತೆ, ಏಕಾಚಿ 1 15 ಸಿಕ್ಕಿದ್ದ ಜಾತಿ 1 ದಿವಸ ಕಾಣಿಸುತ್ತೆ, 14 ದಿವಸ ಅವೇನು ಓದಕ್ಕೆ ಅನಿಸೋದೇ ಇಲ್ಲ. ಯಾಕೆ ಅಲ್ಲಿ ಅವ್ರಿಗೆ ಅನಿಸೋದೇ ಇಲ್ಲ ಊಟ ತಿಂಡಿದೆ, ಬೇರೆ ಕಡೆ ಅವ್ರು ಇರ್ತಾರೆ, ಊಟ ಅಲ್ಲಿ ಇಟ್ಟು ಲೆಟ್ ಪಾಠ ಕೂತಿರ್ತಾರೆ, ಮನೇಲಿ ಇರ್ತಾನೆ, ಅರಲಿ ಬೇಗ ಇಷ್ಟು ಬೇಗ ಅಂತ ಹೇಳ್ತಾರೆ. ಎಲ್ಲಿ ನಮಗೆ ಕಾಯ್ಬೇಕು ಅನ್ಸುತ್ತೋ ಅಲ್ಲಿ ದುಃಖ ಆದಾಗ ಲೆಂತಿ ಆಗೋದು, ಸುಖ ಆದಾಗ ಕಡಿಮೆ ಆಗೋದು. ಅದಕ್ಕೆ ಹೇಳ್ತಾರೆ ಆಚಾರ ಶಾಸ್ತ್ರದಷ್ಟು ಒಳ್ಳೆಯ ಶಾಸ್ತ್ರ ಇಲ್ಲ, ಅದನ್ನು ಓದ್ತಾ ಇದ್ರೆ ನಮ್ಮ ಜೀವನದಲ್ಲಿ ಕಷ್ಟನೇ ಗೊತ್ತಾಗೋದಿಲ್ಲ, ಆರಾಮ ಮನುಷ್ಯ ಬದುಕ್ತಾನೆ. ಅದು ಬಿಟ್ಟು ಬದುಕಿದರೆ ಜೀವನ ಬರೀ ದುರ್ಭರ ಅನ್ನಿಸ್ತದೆ. ಕರೀದರೆ ಲಕ್ಷ ವರ್ಷ ಬದುಕ್ತಾ ಇದ್ರು, ಯಾವುದಕ್ಕೆ ಗೊತ್ತಾ, ಅವ್ರಿಗೆ ಆಯಾಸ ಅನಿಸ್ತಾನೇ ಇರಲಿಲ್ಲ. ಲಕ್ಷ ವರ್ಷ ಬದುಕಿದರೆ ಏನು ಅನಿಸ್ತಾನೇ ಇರಲಿಲ್ಲ, ಆರೋಗ್ಯ ಹಾಗೆ ಇರ್ತಿತ್ತು, ತಾರುಣ್ಯ ಹಾಗೆ ಇರ್ತಿತ್ತು. ಯಾತಕ್ಕೆ ಅಂದರೆ ಎಲ್ಲ ಸತ್ಯ ಧರ್ಮಗಳಲ್ಲೇ ಇದ್ದವು, ಅವ್ರ ಕೆಟ್ಟದ್ದು ಮಾಡಿಯೇ ಗೊತ್ತಿಲ್ಲ, ಇವರು ಆರಾಮಾಗಿ ಆಗ್ತಾ ಇತ್ತು. ಆದರೆ ಯಾವಾಗ ಕೆಟ್ಟದ್ದು ಕಲಿಯುಗದಲ್ಲಿ ಏನಾಯಿತು ಅಂದರೆ ವಿಭಿನ್ನ ವಾತಾವರಣ ಶುರುವಾಗ, ಅದಕ್ಕೆ ಮನುಷ್ಯ 100 ವರ್ಷಗಳು ಅಂದರೆ ಭಾರಿ ತೀರ್ಥ, 60 ವರ್ಷ ಶಾಂತಿ ಕಾಣೋದೇ ಕಷ್ಟ ಆಗ ಕಾಲ ಇತ್ತು. ವರ್ಷ ವರ್ಷಕ್ಕೂ ಮನುಷ್ಯನ ಆಯುಷ್ಯ ಎಂಬ ಶಕ್ತಿ ಎಲ್ಲ ಕುಂಠಿತವಾಗ್ತಾವೆ. ಸುಖವಾಗಿ ಬದುಕಿದಾಗಿರುವ ಜೀವನದ ರೀತಿ ಕಷ್ಟಪಟ್ಟು ಬದುಕಿದಾಗಿರೋದಿಲ್ಲ, ಸರಿಯಾಗಿ ಯೋಚನೆ ಮಾಡಿ. ಆದ್ದರಿಂದ ನಾವು ಆದಷ್ಟು ಕೂಡ ಟೆನ್ಷನ್ ಅಂತ ಕರಿತೀವಲ್ಲ, ಆಯುಷ್ಯ ಬೇಗ ಕಡಿಮೆ ಮಾಡಿಬಿಡುತ್ತದೆ. ಮನೆಯಲ್ಲಿ ತುಂಬ ಬೇಕಾದ್ರೆ ಬಂದಿರ್ತಾರೆ, ಆಗ್ತಾ 8 ದಿವಸ ಇರ್ತಾರೆ, ಅಯ್ಯೋ ಈಗ ಬಂದಾಗಿದೆ ಈಗ ಹೋಗ್ತೀರಾ ಅಂತ ಕೇಳ್ತಾರೆ. ಇನ್ನೊಬ್ಬರು 10 ನಿಮಿಷ ಕೂತಿರ್ತಾರೆ, ಇನ್ನೂ ಹೋಗಲ್ಲ ಅಂತ ಯೋಚನೆ ಮಾಡ್ತಾರೆ. ಸಾಗಾಗ್ತೀವಿ, ಯಾರು ಸಾಗಬೇಕು, ಹಾಗಾಗಬೇಕು, ಅವನನ್ನ ಏನೋ ಕಥೆ ಹೇಳಿ ಹೋಗ್ಬೇಕಾಗುತ್ತೆ. ಅದ್ರ ಜೀವನದಲ್ಲಿ ಅನುಭವ ಬರತಕ್ಕಂಥ ಮಾತುಗಳು. ಈತನಿಗೆ ಅವಳ ಸಹವಾಸ ಅತ್ಯಂತ ಪ್ರಿಯವಾಗಿತ್ತು, ಆದ್ದರಿಂದ ದೀರ್ಘಕಾಲ ಕಂಡಕ್ಕೆ ಕಾಣಿಸುತ್ತೆ. ಈಗ ನೋಡ್ತಾರೆ ಸರಿಯಾಗಿ ಲೆಕ್ಕ ಹಾಕಿದರೆ 155 + 57 9 ತಿಂಗಳು ಮತ್ತು 3 ದಿವಸ, ಎಷ್ಟು ದಿವಸ ಆಗಿದೆ ಲೆಕ್ಕ ಇಟ್ಕೊಳ್ಳಿ, 112 ದಿವಸ, 9 ತಿಂಗಳು, 3 ದಿವಸ ಆಗಿದೆ. ರಾತ್ರಿ ಬಂದು ಬೆಳೆ ಆದಾಗ ಆಗಿದೆ ಅಂತೆ. ಆ ಕ್ಷಣದಲ್ಲಿ ಮೊದಲು ಆಶ್ಚರ್ಯಪಟ್ಟ, ಹೌದಾ ಅಂತ ಕೇಳಿ ಹಾಗೆ ನಿರ್ವಾಯಿಲ್ಲ ಹೇಳಬೇಕಾಯ್ತು ಹೇಳಿದ್ರು. ಆಮೇಲೆ ನಿಧಾನವಾಗಿ ಮನುಷ್ಯನ ಆಶ್ಚರ್ಯ ಬದಲಾಯಿತು, ಕೋಪ ಶುರುವಾಯಿತು, ಬೆಂಕಿಯಾಗಿ ಬಿಡ್ತಾನೆ, ಏನಿದೆ ಅನ್ಯಾಯ, ಇಷ್ಟು ತಪಸ್ಸು ಹಾಳು ಮಾಡಿದೆ ಅಂತ ಬಿಟ್ಟು, ಇಷ್ಟು ತಪಸ್ಸು ಹಾಳು ಮಾಡಿಬಿಟ್ಟೆ ನನ್ನ ತಪಸ್ಸನ್ನ, ನೀನೀಗ ಎಷ್ಟು ಸಾಧನೆ ಮಾಡಿದ್ದೆ ನಾನು, ಕೆಲವು ಹೇಳ್ಬೋದು 100 ವರ್ಷ ಯಾವುದಕ್ಕಿದ್ರು ಅಂದ್ರೆ ಈ ಕಾಲ ಅಲ್ಲ, ಆ ಕಾಲ ಲಕ್ಷಾಂತರ ಈ ಕಾಲದಲ್ಲಿ ಅಡ್ರೆಸ್ ಇಲ್ಲದೆ ಹೋಗ್ತಾ ಇದ್ದೆ, ಯಾರು ಇರ್ತಿರಲಿ, ಮನೆತನಗಳೇ ಸಿಗೋದು ಕಷ್ಟ. ಈ ಕಾಲ ದೀರ್ಘವಾದ ಕಾಲದಲ್ಲಿ ಬಂದರೆ ಗೊತ್ತು ಸಿಗೋದಿಲ್ಲ, ಆ ಕಾಲದಲ್ಲಿ ಹಾಗೆ ಆಗ್ತಿರಲಿಲ್ಲ. ಆದ್ದರಿಂದ ಅವ್ರಿಗೇನು ಒಂದು ಕೆಲವೇ ದಿವಸ ಇದ್ದಾಗ ಲೆಕ್ಕ, ಅದು ಎಷ್ಟು ಸಾಧನೆ ಹೋಗುತ್ತಲ್ಲ, ಎಷ್ಟು ಅನೇಕ ಕಳ್ಕೊಂಡೆ, ಎಷ್ಟು ತಪಸ್ ಪಡೆದ್ರೆ ಕಳ್ಕೊಂಡೆ, ಎಲ್ಲ ನಿನ್ನಿಂದ ಆಯಿತು, ನೀನು ಮಹಾಪಾಪಿ, ನನ್ನ ಸಾಧನೆ ಹಾಳು ಮಾಡಿದೆ ಅಂತ ಹೇಳಿ ಶಾಪ ಕೊಡ್ತಾನೆ, ಪಿಶಾಚಿ ಆಗುವ ಶಾಪ ಕೊಡ್ತಾನೆ. ಇಷ್ಟೊತ್ತು ಇದ್ದಿದ್ದ ಹಾಗೆ ಪಿಶಾಚಿ ಆಗುವ ಶಾಪವನ್ನು ಕೊಡ್ತಾನೆ. ಮಾತು ಅರ್ಥ ಮಾಡಿಕೊಂಡ್ರೆ ಆತನಿಗೆ ಕಾಲದ ಮಹತ್ವ ಆ ಕಾಲಕ್ಕೆ ಮರೆತ ಅರ್ಥ ಆಯಿತು. ಶಾಪ ಕೊಟ್ಟ, ಶಾಪ ಕೊಟ್ಟದ್ರ ಹಿನ್ನೆಲೆ ಏನು ಅಂತ ಕೇಳಿದ್ರೆ ತಪಸ್ ಹಾಳಾಯ್ತಲ್ಲ ಅಂತ. ಪರೀಕ್ಷೆಗೆ ಹೋಗೋ ಹುಡುಗನಿಗೆ ಟೈಮ್ ವೇಸ್ಟ್ ಮಾಡಿ ಎಷ್ಟು ಸಿಟ್ಟು ಬರುತ್ತೆ ಯೋಚನೆ ಮಾಡಿ, ಒಂದು 10 ನಿಮಿಷ ವೇಟ್ ಮಾಡಿದ್ರೆ ಎಷ್ಟೋ ಮಾರ್ಕ್ಸ್ ಹೋಯ್ತು, ಹೆಚ್ಚು ಕಡೆ ಪರೀಕ್ಷೆನೇ ಹೋದ್ರೆ 1 ವರ್ಷ ವೇಸ್ಟ್ ಆಯ್ತು, ಕಳೆದಿದ್ದು 3 ತಾಸು ಕಳೆದ್ರೆ 3 ತಾಸಲ್ಲ 1 ವರ್ಷ ಹಾಳಾಗಿದೆ. ಇದು ಅರ್ಥ ಮಾಡ್ಕೋಬೇಕು. ಮತ್ತೆ ಯಾವುದೇ ಕಾಲಕ್ಕೆ ಬೇರೆಯವ್ರ ಮನೆಗೆ ಹೋಗ್ತಿರ್ತಾರೆ, ಸಂಧ್ಯಾ ಒಂದೇ ಕಾಲಕ್ಕೆ ಹೋಗ್ಬಿಡ್ತಾರೆ, ಇವರಂತೂ ಮಾಡೋದಿಲ್ಲ, ಅವ್ರು ಮಾಡಕ್ಕೆ ಬಿಡಬಾರ್ದೆ, ಹರಟಿ ಹೊಡೆದ ಸಂಧ್ಯಾ ನಿಲ್ಲಿಸ್ ಆಯ್ತು, ಲೇಟ್ ಆಯ್ತು, ಪಾಪ ಯಾರಿಗೆ ಇವರು, ಇದೆಲ್ಲ ಯೋಚನೆ ಮಾಡಬೇಕು. ನಾವು ಮಾಡ್ತೀವೋ ಬಿಡ್ತೀವೋ, ಇನ್ನೊಬ್ರು ಮಾಡೋರಿಗೆ ತೊಂದರೆ ಮಾಡಬಾರ್ದು ಎಚ್ಚರ ಇದೆ, ಆ ಜನಕ್ಕೆ ಹಾಗಿರೋದಿಲ್ಲ, ಏನಾರು ಮಾಡಿ ಯುದ್ಧ ಮಾಡಬೇಕು ಅಂತ ಇಷ್ಟಪಡ್ತಾರೆ. ಅದೇ ಸಿನಿಮಾ ಹೋಗ್ತಾ ಇರ್ತಾರೆ, ಯುದ್ಧ ಮಾಡೋದಿಲ್ಲ, ಹೋಗಿನಿ ಅಂತ ನಾನು ಕಂಪ್ನಿ ಕೊಟ್ಬಿಡ್ತಾರೆ, ಪ್ರವಚನ ಕೊಟ್ಟರೆ ದಿವಸ ಎದ್ದಿದ್ದ ಕೂಡಿದ್ದು ಕೂಡಿಸ್ಕೊಂಡ್ಬಿಡ್ತಾರೆ, ಇಬ್ರು ಕೊಡ್ತಾರೆ ಇಬ್ರು ಬಿಟ್ಬಿಡ್ತಾರೆ, ಹಾಗೆ ತುಂಬ ಜನ ಎಂತ ತಪ್ಪು ಮಾಡ್ತಾರೆ. ಅದು ನಾವು ಬಂದಾಗ ನೋಡಿದ್ರೆ ಪ್ರವಚನ ಹೋಗ್ಬಿಡ್ತಾರೆ, ನಮಗಿಂತ ಪ್ರವಚನ ದೊಡ್ಡದಾಯ್ತು, ಅದು ಬೇರೆ ಜೊತೆ ಸಿನಿಮಾ ದೊಡ್ಡದಾಗಲ್ಲ, ತಪ್ಪಿಲ್ಲ, ಅದೇನು ದೊಡ್ಡದಾಗಲ್ಲ ಸಿನಿಮಾ ದೊಡ್ಡ, ಅದು ದುಡ್ಡು ಕೊಟ್ಟು ಹೋಗೋದು, ಫ್ರೀ ಕೇಳೋದು, ದುಡ್ಡು ಬಟ್ಟೆ ಇದೆ, ದುಡ್ಡು ಕೊಟ್ಟು ಹೋಗೋದಕ್ಕೆ ಅಷ್ಟು ಇದು ಇದು ನೋಡಿದ್ರೆ ವ್ಯವಸ್ಥೆ, ಮನುಷ್ಯನ ದಿತಿನೇ ಹೇಗೆ ಅಧಃಪತನ ಇರೋದೇ ಅದರೊಳಗೆ. ಆ ಹಿನ್ನೆಲೆಯಲ್ಲಿ ಆ ಕಾಲಕ್ಕೆ ನಾವು ಯೋಚನೆ ಮಾಡಿ, ಸಾಧನೆ 2 ವಿಧ, ನಾ ಮಾಡೋದೊಂದು ಮಾಡಿಸೋದೊಂದು, ನಾ ಬಿಡೋದೊಂದು ಬಿಡಿಸೋದೊಂದು, 4 ಯೋಚನೆ ಮಾಡಬೇಕು. ನಾವು ಮಾಡಬೇಕು, ಇನ್ನೊಬ್ಬರು ಕೈ ಮಾಡಿಸ್ಬೇಕು, ನಂಬರ್ 1 ಅದು ಅತ್ಯುತ್ತಮವಾದ ಸಾಧನೆ. ಅದಾಗಲಿಲ್ಲ, ಇನ್ನೊಂದು ಮಾಡಲಿಕ್ಕಾದ್ರೂ ಅವಕಾಶ ಕೊಡಿ, ಮನೆ ಪಕ್ಷ ಅವರಿಗೆ ಅದು ಯುದ್ಧ ಮಾಡಬೇಕು. ತುಂಬ ಜನಗಳಿಗೆ ವಿವೇಕ ಇರೋದಿಲ್ಲ, ಸಾಯಂಕಾಲ ಇಲ್ಲ, ಬೆಳಗ್ಗೆ ಇಲ್ಲ, ಸಂಧ್ಯಾಕಾಲ ಇಲ್ಲ, ಪೂಜೆ ಇಲ್ಲ, ಪ್ರವಚನಾದಿಗಳಿಲ್ಲ, ಅದು ಇದೊಬ್ಬರು ವಿಘ್ನವನ್ನು ಮಾಡೋದೆ ದೊಡ್ಡ ಸಾಧನೆ ಅಂತ ಭಾವಿಸಿರ್ತಾರೆ. ಹಾಗೆ ಮಾಡಲಿಕ್ಕೆ ಹೋಗ್ಬಾರ್ದು. ಅವರು ವೇಳೆ ತುಂಬ ಆಗೋದು, ಆಫೀಸ್ನಲ್ಲಿ ಗೊತ್ತಿರುತ್ತೆ, ಇಂಟರ್ವ್ಯೂ ಕೊಡೋದಕ್ಕೆ ಎಷ್ಟು ಕಾಯಿಸ್ತಾರೆ ಅವರು. ಲೌಕಿಕದಲ್ಲಿ ಅಷ್ಟು ಮಗ್ನರಾಗಿದ್ದವರಿಗೆ ಅಷ್ಟು ಟೈಮ್ ಇರೋದಿಲ್ಲ ಅಂತ ಹೇಳ್ತೇವೆ. ಅಧ್ಯಾತ್ಮ ಅಂದರೆ ಸಾಮಾನ್ಯನ, ವೈಕುಂಠಕ್ಕೆ ಹೋಗ್ತಕ್ಕಂಥ ದೀರ್ಘ ಪ್ರಯಾಣ, ಸ್ವಲ್ಪ ಕೂಡ ವಿಶ್ರಾಂತಿ ತಗೊಳ್ಳೋಕೆ ಸಾಧ್ಯ ಇಲ್ಲ. ಮತ್ತೆಲ್ಲ ದುಕ್ಕರು ಹೋಗ್ತಿರ್ತಾರೆ, ಸ್ವಲ್ಪ ಟೈಮ್ ಹೋಗ್ಬೋದು, ಮೈಸೂರಿಗೆ ಹೋಗ್ಬೋದು, ಬದರಿ ಹೊರಟವನಿಗೆ 1 ಗಂಟೆಗೊಮ್ಮೆ ಸ್ಟಾಪ್ ಮಾಡ್ತಾ ಕೂತ್ಕೊಂಡ್ರೆ ಬದರಿ ಯಾವಾಗ ಹೋಗೋದು ಅಂತ ಕೇಳ್ತಾರೆ. ಬದರಿಗೆ ಹೋಗೋದು ಯಾವಾಗ ನಮಗೆ, ಕೆಲವು ಫಾಸ್ಟ್ ಟ್ರೈನ್ಸ್ ಆಗಿರುತ್ತೆ ಗೊತ್ತಾ, 100 ಕಿಲೋಮೀಟರ್ ಸ್ಟಾಪ್ ಇರೋದಿಲ್ಲ, ಅಷ್ಟಕ್ಕೂ ಹೊಲಕ್ಕೆ ಅಷ್ಟು ಲೇಟ್ ಆಗುತ್ತೆ. ಇನ್ನು ಪ್ರತಿಯೊಂದಕ್ಕೆ ಸ್ಟಾಪ್ ಕೊಟ್ಟರೆ ಮುಂದೆ ಫುಲ್ ಸ್ಟಾಪ್ ಆದಾಗ. ಆ ರೀತಿ ಯೋಚನೆ ಮಾಡಿ ನಮ್ಮ ಸಾಧನೆ ದೊಡ್ಡದಾದ್ರಿಂದ ಸಾಧನೆ ಸಂಧ್ಯಾವಂದನ ಇತ್ಯಾದಿ ಏನೂ ಅಲ್ಲ, ಮೋಕ್ಷದ ದಾರಿಯ ಭಾಗಗಳ ವಿಷ್ಣು ಕೂಡ ಸಂಧ್ಯಾ ಯಶಸ್ವಿ ಪೂರೈಸಿ ಒಂದು ಹೆಜ್ಜೆ ಮುಂದೆ ಹೋದ್ವಿ ಅಂತರ್ಥ. ದೇವ್ರ ಪೂಜೆ ಮಾಡಿದ್ವಿ, ದೇವರ ಹತ್ರ ಹೋಗ್ಲಿಕ್ಕೆ ಒಂದು ಮಾರ್ಗ, ಇನ್ನೊಂದು ಮಾರ್ಗ ಹತ್ರ ಬರ್ತಾರೆ, ಒಂದೊಂದು ಮೆಟ್ಲು ಹತ್ರ ಆದ ಹೋಗಲ್ಲ. ಆಚಾರ ಹೇಳ್ತಾರೆ ಪ್ರದಕ್ಷಿಣೆ ಹಾಕ್ತಿರಲ್ಲ, ಬರೀ ಪ್ರದಕ್ಷಿಣೆ ಅಲ್ಲ ಅದು, ವೈಕುಂಠಕ್ಕೆ ಹೋಗುವ ದೂರಕ್ಕೆ ಒಂದು ಮುದುರ ಹಾಕ್ತಿದ್ದೇವೆ ಅಂತ. ಪ್ರದಕ್ಷಿಣೆ ಮಾಡ್ತಾ ಇದ್ರೆ ವೈಕುಂಠ ವಿಮಾನದಲ್ಲಿ ಹತ್ತಿದಾಗಲೇಕ ಹಾಕುವ ಒಂದು ಹೆಜ್ಜೆ ವೈಕುಂಠ ಲೋಕಕ್ಕೆ ಹಾಕೋ ಹೆಜ್ಜೆ ಆಗಲಿ. ನಮಗೆಲ್ಲ ಅರ್ಥ ಆಗುತ್ತೆ ಗೊತ್ತಾ, ಕ್ರಿಕೆಟ್ನಲ್ಲಿ ಮಧ್ಯೆ ಎರಡು ಓಡಾಡ್ತಾರೆ, ಎರಡರ ಮಧ್ಯೆ ಓಡಾಡ್ತಾರೆ ಅಷ್ಟೇನೆ, ರನ್ ಅಂತ ಕೌಂಟ್ ಮಾಡ್ತಾರೆ. ಹೊರಗಡೆ ಓಡಾಡ ಕೌಂಟ್ ಅಷ್ಟರಲ್ಲೇ ಓಡಾಡೋದು, ಇಷ್ಟೇ ಅಷ್ಟಕ್ಕೆ ಎಷ್ಟು ರನ್ ಮಾಡ್ದ ಅಂತ ಕೌಂಟ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಎಷ್ಟು ಸಂಧ್ಯಾವನ್ನೇ ಮಾಡ್ದ, ಎಷ್ಟು ದೇವ ಪೂಜೆ ಮಾಡ್ದ, ಎಷ್ಟು ಏಕಾದಶಿ ಮಾಡ್ದ ಎಂಬ ದೊಡ್ಡ ಸಾಧನೆ. ಅದನ್ನು ನಾವು ಲೈಟಾ ತಗೊಂಡ್ರೆ ಪ್ರಯೋಜನ ಇಲ್ಲ. ಮತ್ತು ಓದಿನ ಪ್ರತಿ ಕ್ಷಣಕ್ಕೂ ಹ್ಯಾ ಮಹತ್ವ ಇದೆ. ಪರೀಕ್ಷಾ ಅಲ್ಲರ ಕೂತಾಗ ಪ್ರತಿ ಕ್ಷಣಕ್ಕೂ ಬರವಣಿಗೂ ಎಷ್ಟು ಮಹತ್ವ ಇದೆ. ಆ ರೀತಿ ನಮ್ಮ ಜೀವನ ಅನ್ನೋದು ಅತ್ಯಂತ ಅಮೂಲ್ಯವಾದ ಜೀವನ. ಅದಕ್ಕೆ ಕಾಲ ವೃಥ ಕಳೆಯಬೇಡ ಶಾಸ್ತ್ರ ಹೇಳ್ತಾರೆ, ಕಾಲ ವೃಥ ಕಳೆಯಬೇಡ. ಒಂದೊಂದು ಕಾಲ ನೆನ್ಪಿಟ್ಕೊಳ್ಳಿ, ಕೋಟ್ಯಧೀಶ ಕೋಟಿ ಕಳ್ಕೊಂಡ ಮತ್ತೆ ತಗೊಳ್ಬಹುದು, ಆದ್ರೆ ಟೈಮ್ ಇದೆ ಅಲ್ಲ, ಒಂದು ಸೆಕೆಂಡ್ ವಾಪಸ್ ಬರೋದಕ್ಕೆ ಬರೋದಿಲ್ಲ, ಗಂಟೆಗಟ್ಟಲೆ ವಾಪಸ್ ಬರೋದಿಲ್ಲ ಅಲ್ಲ, ದಿವಸಗಟ್ಟಲೆ ವಾಪಸ್ ಬರೋದಿಲ್ಲ ಅಲ್ಲ, ಒಂದು ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ವಾಪಸ್ ತಗೊಳಕ್ ಬರೋದಿಲ್ಲ. ವಾಚಿ ನಾವು ಟೈಮ್ ಚೇಂಜ್ ಮಾಡ್ಕೊಂಡ್ರೆ ಅದು ಲೆಕ್ಕ ಅಲ್ಲ, ವಾಪಸ್ ತಗೊಂಡಾಗಲ್ಲ ಅದು. ಸಾರ್ವತ್ರಿಕ ಅಲ್ಲ, ಇವನು ತಾನು ಆತ್ಮವಿಚನೆ ಮಾಡ್ಕೋಬಹುದು. ಜಗತ್ತಿನ ಇತಿಹಾಸ ಭಾಗವತ ಪುರಾಣ ಪ್ರಶ್ನೆ ಕೇಳುತ್ತಾರೆ, ಒಂದು ಒಳ್ಳೆ ಪ್ರಶ್ನೆ ಕೇಳುತ್ತಾರೆ. ಹಿಂದಕ್ಕೆ ಹರಿಯೋ ಬರೀ ಮುಂದಕ್ಕೆ ಮಾತ್ರ ಹರಿಯೋ ನದಿ ಯಾವುದು, ಹೋದ್ಮೇಲೆ ಬರದೇ ಇರೋದು ಯಾವುದು ಅಂತ ಕೇಳಿದ್ರೆ ಉತ್ತರ ಕೊಡ್ತಾರೆ, ಕಾಲ ಅಂತ ಹೇಳಿದ್ರೆ. ಹೋದ್ಮೇಲೆ ಬರದೇ ಇರೋದು ಅಂದ್ರೆ ಕಾಲ, ಎಲ್ಲದನ್ನು ವಾಪಸ್ ತರಬಹುದು, ಸಾಮ್ರಾಜ್ಯ ಬೇಕಾದ್ರೂ ವಾಪಸ್ ತರಬಹುದು, ಆದರೆ ಹೋದ ಒಂದು ಗಂಟೆಗಟ್ಟಲೆ ಅಲ್ಲ, ದಿನಗಟ್ಟಲೆ ಅಲ್ಲ, ಒಂದು ಸೆಕೆಂಡ್ ವಾಪಸ್ ಬರೋದಿಲ್ಲ ಅಂತ ಅರ್ಥವಾದರೆ ಕಾಲದ ಮಹತ್ವವನ್ನು ಅರ್ಥ ಮಾಡಿಕೊಡಬೇಕು. ಕಾಲನಿಯಾಮಕನಾದ ಭಗವಂತ ಕಾಲದೊಳಗೆ ಇದ್ದು ಸಾಧನೆಗೆ ಅನುಕೂಲ ಮಾಡಿಕೊಡ್ತಿದ್ದಾನೆ. ಅಂತ ಕಾಲ ನಮಗೆ ಯಾವ ಕ್ಷಣದಲ್ಲಿ ಏನಂತ ಮನುಷ್ಯನಿಗೆ ಗೊತ್ತಿಲ್ಲ. ಪರೀಕ್ಷಾ ಒಂದು ಗ್ಯಾರಂಟಿ, ಮೂರು ತಾಸು ಗ್ಯಾರಂಟಿ, ಲೈಫ್ನಲ್ಲಿ ಏನು ಗ್ಯಾರಂಟಿ ಇದೆ? ಜಗತ್ತಿನಲ್ಲಿ ಯಾರ್ಯಾದ್ರೂ ಗ್ಯಾರಂಟಿ ಕೊಟ್ಟಿದ್ದುಂಟ? ಡೇಟ್ ಆಫ್ ಬರ್ತ್ ಗೊತ್ತಿರೋ ಹಾಗೆ ಡೇಟ್ ಆಫ್ ಡೆತ್ ಗೊತ್ತಿದ್ರೆ ನಮ್ಮ ಸಾಧನೆ ವಿಚಿತ್ರ ಮಾಡ್ಬೋದಾಗಿತ್ತು, ಅಡ್ಜಸ್ಟ್ ಮಾಡ್ಕೋಬಹುದು. ಲಾಸ್ಟ್ 7 ಡೇಸ್ ಭಾಗವತ ಕೇಳಿ ಬಿಡುವುದಾಗಿತ್ತು, ಇಲ್ಲೇ ಇಲ್ಲ. ವಾಟ್ ನೆಕ್ಸ್ಟ್ ನೆಕ್ಸ್ಟ್ ಮೊಮೆಂಟ್ ಏನು ಅಂತ ಜಗತ್ತೇ ಯಾರಿಗೂ ಗೊತ್ತಿಲ್ಲ. ವರಾಪುರಾಣದಲ್ಲಿ ಹೇಳ್ತಾರೆ, ಒಂದು ಉಸಿರು ಬಿಡ್ತೇವಲ್ಲ ವಾಪಸ್ ತಗೊಳ್ಳ ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾರೆ. ಗೊತ್ತಾಯ್ತು, ಉಸಿರು ಬಿಟ್ಟರೆ ವಾಪಸ್ ಬರೋ ಗ್ಯಾರಂಟಿ ಇಲ್ಲ. ದೇವರು ಕೊಡಬೇಕು ಇಲ್ಲ ಹೋದ್ರಿಲ್ಲ, ಪ್ರಾಣದೇವರು ತರಬೇಕು ಇಲ್ಲ ಹೋದ್ರಿಲ್ಲ, ತಗೊಳ ಶಕ್ತಿ ಯಾರಿಗೂ ಇಲ್ಲ. ಅದಕ್ಕಿಂತ ಚೆನ್ನಾಗಿ ಹೇಳಕ್ ಬರುತ್ತ, ಬಿಟ್ಟ ಉಸಿರು ವಾಪಸ್ ಬರೋದಿಲ್ಲ. ಒಬ್ರು ಯಾರೋ ಹಿಂದೆ ಒಂದು 3-4 ವರ್ಷದ ಕಡೆ ಯಾರೋ ದೊಡ್ಡ ಚಾರ್ಟೆಡ್ ಅಕೌಂಟೆಂಟ್ ಯಾರಿಗೋ ಮನೆಗೆ ಹೋಗಿದ್ದಾರೆ, ಆಫೀಸ್ ಕನ್ಸಲ್ಟ್ ಮಾಡಕ್ ಹೋಗಿದ್ದಾರೆ, ಈ ಬಾಯ್ ತೆಗೆದಲ್ಲಿ ಮಾತಾಡಕ್ಕೆ ಬಾಯ್ ಮುಚ್ಚೆ ಇಲ್ಲ, ಗೊತ್ತಾಯ್ತು ತೆಗೆದವಾಗಿ ಮುಚ್ಚುತ್ತೇವೆ ಅಂತಿಲ್ಲ, ಬಿಟ್ಟ ಉಸಿರು ಒಳಗೆ ಅಳ್ಕೋತೇವೆ ಅಂತ ಗ್ಯಾರಂಟಿ ಇಲ್ಲ. ಅಂತ ಹೊತ್ತಿನಲ್ಲಿ ನಾವು ನಾಳೆ ಮಾಡ್ತೇವೆ, ನಾಡಿದ್ದು ಮಾಡ್ತೇವೆ, ಆಮೇಲೆ ಮಾಡ್ತೇವೆ ಅಂತ ಅರ್ಥ ಇಲ್ಲ. ಇದನ್ನು ಎಚ್ಚರಿಸ್ತಾರೆ. ಇಂಥ ಕಥೆಗಳನ್ನು ಕೇಳಿದಾಗ ಹೊರಗಿನ ಪ್ರವೇಶದಲ್ಲಿ ಇವತ್ತು ಮೈ ಮರೆಸೋ, ಹೊರಗಿನ ವಾತಾವರಣ ಮೈ ಮರೆಸಿಬಿಡುತ್ತೆ, ನಾವು ಇಲ್ಲಿದ್ದೇವೆ ಮರೆತು ಹೋಗ್ತಾರೆ. ಏನೊಂದು ಮರೆತು ಶಾಸ್ತ್ರ ಆಗಲ್ಲ, ಎಚ್ಚರಿಸ್ತೈತೆ, ಎಚ್ಚೆತ್ತು ಇರಕಂಡೆ ಮನವಿ. ಲೌಕಿಕ ಮೈ ಮರೆಸ್ತದೆ, ಶಾಸ್ತ್ರ ಎಚ್ಚರ ಬರೆಸ್ತದೆ. ಎಚ್ಚರ ತಪ್ಪಿಸೋದು ಲೌಕಿಕ, ಎಚ್ಚರ ಬರೆಸೋದು ಶಾಸ್ತ್ರ. ಅದಕ್ಕೆ ದಾಸು ಬಾರಿಸಿದ್ದೇ ಕೇಳಿ ಹರಿದಾಸರೆಲ್ಲ ದಾಸ ಹೇಳ್ತಾರೆ. ಒಂದೊಂದು ಗಂಟೆ ಹೊಡೆದ್ರೆ, ಗಡಿಯಾರದ ಗಂಟೆ ಹೊಡೆದಾಗ ನಮ್ಮ ಜೀವನ ಸಾಧನೆ ಪರೀಕ್ಷಾದಲ್ಲಿ ಕಲ್ಲು ಹೊಡಿತಾರಲ್ಲ ಹಾಗೆ, ಅದು ಹೊಡಿ ಇಷ್ಟು ಟೈಮ್ ಆಯಿತು ಅಂತ ಹೇಳೋದು ಹೊಡಿತಾ ಇರ್ತಾರೆ. ಜೀವನದ ಅತ್ಯಂತ ಅಮೂಲ್ಯ ಕ್ಷಣ, ಇಷ್ಟಾಡ್ ಮಾಡಿಬಿಟ್ಟಿದ್ದೀರಿ ನೀಗ ಅಂತೇಳಿ ಉಗ್ರವಾದ ಶಾಪ ಕೊಡ್ತಾರೆ, ಪಿಶಾಚಿಯ. ನಮಗೇನು ಅನಿಸುತ್ತೆ, ನಮ್ಗೆ ಯಾರೋ ಶಾಪ ಕೊಟ್ಟಿಲ್ಲ ಅದರಿಂದ ಪರವಾಗಿಲ್ಲ ಅಂತ ತಿಳ್ಕೊಂಡಿರ್ತೇವೆ. ಶಾಪ ಬಾಯಿಲೇ ಬರಬೇಕಾಗಿಲ್ಲ, ಮನಸ್ಸಲ್ಲಿ ಅಂದ್ಕೊಂಡ್ರೆ ಅಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಇನ್ನೂ ಹೋಗ್ತಾ ಇಲ್ಲಲ್ಲ ಮನುಷ್ಯ ಅಂತ ಅಂದ್ಕೊಂಡ್ರೆ ಶಾಪ ಆಗಲಿಲ್ಲ ಅದು. ಸತ್ಯಧರ್ಮ ಸ್ವಾಮಿಗಳು ದೊಡ್ಡ ಜ್ಞಾನಿಗಳು ಹೇಳ್ತಾರೆ, ನಾವು ಶಾಪನೇ ಬೇಕು ವರನೇ ಬೇಕು ಅಂತ ಕಾಯ್ತಾ ಕೂಡಬೇಡಿ. ಒಬ್ಬ ಒಳ್ಳೆ ವ್ಯಕ್ತಿ ಇದ್ದಾರೆ, ದೊಡ್ಡವರಿದ್ದಾರೆ, ಅವರಿಗೆ ಒಳ್ಳೆ ಪ್ರಿಯವಾದ ಕೆಲಸವನ್ನು ಮಾಡಿದ್ರು, ಆಗ ವರ ಕೊಡುವಂತೆ ಕೇಳಬೇಡಿ. ಸತಾಂ ಕೃತ್ವಾದು ಸಂತೋಷಂ ವರಂ ದೇಹಿಗೆ ನೋವದೆ. ಸಜ್ಜನಿಗೆ ಸಂತೋಷ ಮಾಡಿದ್ಮೇಲೆ ವರ ಕೇಳಬೇಡಿ, ಅವ್ರು ಸಂತೋಷ ಪಟ್ಟಿದ್ದೆ ವರ ಅಂತ ಹೇಳ್ಬಿಟ್ಟ. ಒಳ್ಳೇದಾಗಲೇಬೇಕು, ಮತ್ತೇನು ಗ್ಯಾರಂಟಿ ಇದೆ? ಒಳ್ಳೇದು ಮಾಡೇ ಮಾಡ್ತಾರೆ, ಬೇರೆ ಯೋಚನೆ ಮಾಡಬೇಡಿ. ಇದು ವರ ಅಂದ್ರೆ ಹಾಗೆ ಸದ್ಯ ನ ದೇವದೋಷಣ ಮೃತ. ದೇವತೆಗಳನ್ನ ಗುರು ಹಿರಿಯರನ್ನ ಸಂತೋಷಪಡಿಸಿದರೆ ಅವ್ರು ವರ ಕೊಡ್ತೀವಿ ಅಂತ ಹೇಳಬೇಕಾಗಿಲ್ಲ, ವರ ಕೊಟ್ಟಂತೆಯೇ ಲೆಕ್ಕ. ಅದೇ ರೀತಿನೇ ಸತಾಂ ಕೃತ್ವಾತು ಸಂತಾಪಂ ಶಾಪಂ ದೇಹಿಗೆ ನೋವದೆ. ಸಜ್ಜನರಿಗೆ ನೋಯಿಸಿದ ಮೇಲೆ ಅವ್ರ ಶಾಪ ಕೊಡಲಿ ಅಂತ ಕಾಯಬೇಡಿ, ಅದೇ ದೊಡ್ಡ ಶಾಪ ಅಂತ ಹೇಳಿದೆ. ಅದೇ ದೊಡ್ಡ ಶಾಪ ಆದ್ರಿಂದ ಬಾಯಲ್ಲಿ ಅನ್ಕೊಂಡು ಮನಸ್ಸಲ್ಲಿ ಅನ್ಕೊಂಡ್ರು ಅಫೆಕ್ಟ್ ಮಾಡುತ್ತಾ, ಅದರಿಂದ ಬಾಯಲ್ಲಿ ಅಂದಿಲ್ಲ ಅಂತ ನಾವು ಸೇಫ್ ಅಂತ ತಿಳ್ಕೊಳಕ್ ಹೋಗಬಾರದು. ಇದನ್ನ ಗಂಭೀರ ಯೋಚನೆ ಮಾಡಿದರೆ ನಮ್ಮ ಕಾಲದ ಮಹತ್ವವನ್ನು ವಿವೇಚನೆ ಮಾಡತಕ್ಕಂಥ ಅತ್ಯಂತ ಅಪೂರ್ವವಾದ ಭಾಗ. ಆ ಮುನಿಗ ಕೋಪ ಬಂದಿದ್ದು ಅರ್ಥವತ್ತಾದದ್ದು ಅಂತ.
ಏನೋ ಏನ್ರಿ ಸ್ಟ್ಯಾಂಡ್ ಸ್ಟಾರ್ಟ್ ಒಂದು ಟೆನ್ಷನ್ ಮಾಡಿಕೊಂಡ ಮನುಷ್ಯ ಬಹಳ ಹೈ ಬಿ ಪಿ ಇರಬೇಕು ಋಷಿಮುನಿಗಳಿಗೆ ಅಂತ ಹೇಳ್ತಾರೆ. ಅಲ್ಲ, ಅರ್ಥ ಮಾಡಿಕೊಡ್ತಾರೆ ಹಾಗೆ ಮಾಡ್ತಾರೆ. ಎಲ್ಲೆಲ್ಲಿ ನಾವು ಶಾಪದ ಕಥೆ ಕೇಳ್ತೇವೆ, ಆ ಶಾಪದ ಹಿನ್ನೆಲೆಯಲ್ಲಿ ಋಷಿಮುನಿಗಳಿಗೆ ಆದ ಒಂದು ಕಾಲದ ದಷ್ಟದ ನೋವಿರದು, ಆ ನೋವಿಗೋಸ್ಕರ ಕೊಡತಕ್ಕಂಥ ಶಿಕ್ಷೆ. ದೇವರನ್ನು ಬಿಟ್ಟರೆ ಉಳಿದವರು ಕಾಲಾಧೀನರೇ, ಬಹಳಷ್ಟು ನಿತ್ಯ ಮುಕ್ತರು. ಅವರು ಇಬ್ಬರು ಬಿಟ್ಟು ಬಿಟ್ಟರೆ ಬ್ರಹ್ಮದೇವರು ಹೇಳ್ತಾರಂತೆ, ಭಾಗವತದಲ್ಲಿ ಹೇಳ್ತಾರೆ, ಅವ್ರಿಗೆ 50 ವರ್ಷ ಆಗಿರೋದು ಬ್ರಹ್ಮದೇವರಿಗೀಗ, 50 ವರ್ಷ ಅಷ್ಟೇ, 50 ಆಯ್ತಲ್ಲ ಅಂತ, ಅವರಂತೂ 50 ಆಯ್ತಲ್ಲ ಅಂತ. ನಾವು ಜಸ್ಟ್ 80-60 ಅಂತ ಕೂತಿರ್ತೇವೆ ಇನ್ನೂ ಕೂಡ. ಬ್ರಹ್ಮದೇವರು ಎಂಥವ್ರು ಗೊತ್ತಾ, ಅವ್ರು 100 ವರ್ಷದವ್ರು ಅಂತ ಹಾಗೆ ಇದ್ದಾಗಿರ್ತಾರೆ, ಮೋಚೆ ಹಿಂಗೆ ಅಟ್ಟು ಗಟ್ಟಿಮುಟ್ಟವರು. ಅಂಥವ್ರು ಇನ್ನೂ ಸಾಧನೆ ಮಾಡಬೇಕು ಅನ್ಕೋತಾರೆ. ಅವರೊಡ್ ಸಾಧನೆ ಮಾಡೋರೇ ಯಾರೂ ಇಲ್ಲ. ಶುದ್ಧೇ ಭಾಗವತೇ ಧರ್ಮೇ ನಿರತೋ ಎಂದುಕೋತಾರ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಒಂದು ಕ್ಷಣ ವೇಸ್ಟ್ ಮಾಡದೇ ಇರೋದ್ರಿಂದ ಋಷಿಗಳು, ಅದು ಬ್ರಹ್ಮವಾಯುಗಳು ಅಂತ ಮಹಾನುಭಾವ. ಅವರು ಯೋಚನೆ ಮಾಡ್ತಾರೆ, ಇನ್ನೂ ಸಾಧನೆ ಮಾಡಬೇಕು ನಾವು ಅಂತ. ಏನೂ ಮಾಡದೇನೆ ವಿಮಾನ ಬಂದಿರಬೇಕು ಬಹುಶಃ ಅಂತ ಕೂತಿರ್ತೇವೆ, ವಿಮಾನ ಕಾಯ್ತಿರ್ಬಹುದು ಬಹುಶಃ ಅಂತ ಕೂತಿರ್ತೇವೆ. ಎಷ್ಟು ಹಿಂದಿದ್ದೇವೆ ನಾವೀಗ, ಯೋಚನೆ ಮಾಡಬೇಕು. ಅದಕ್ಕೆ ಆ ಮುನಿ ಶಾಪ ಕೋಪಗೊಂಡ್ರೆ ಅದರ ಅರ್ಥ ಇದೆ. ಹಾಗೆ ಸ್ಪೆಷಾಲಿಟಿ ಆಗು ಅಂತ ಹೇಳಿ ಬಿಟ್ಟ ಅವಳು ಆಗ ಗಾಬರಿ ಆಯ್ತು. ಅವಳಿಗೆ ಕ್ಷಮೆ ಕೇಳಿದ್ರು, ತಪ್ಪಾಯ್ತು ನಮ್ದು, ಆದರೆ ಒಂದು ಮಾತು, ನಾನು ತಪ್ಪಾಡಿದ್ದೇನೆ, ಅದು ನಿಮ್ಮ ತಪ್ಪು ಇದೆ ಅಂತ ಹೇಳಿ. ನಿಮ್ಮ ತಪ್ಪು ಅದರಲ್ಲಿದೆ, ನನ್ನಿಂದ ಅಷ್ಟೇ ತಪ್ಪಾಗಿಲ್ಲ. ನಾನು ಬಂದೆ ನೀವು ಜೊತೆಗಿದ್ದಿದ್ದು ಹೌದಲ್ಲ, ಅದು ಪ್ರಾರ್ಥನೆ ಮಾಡ್ತೇನೆ. ನಾನು ನಮ್ಮಲ್ಲಿ ಏನು ಡಿಮ್ಯಾಂಡ್ ಮಾಡೋದಿಲ್ಲ, ಪ್ರಾರ್ಥನೆ ಮಾಡ್ತೇನೆ. ಶಾಸ್ತ್ರದೊಂದು ಮಾತು ಹೇಳ್ತಾರೆ, 7 ಹೆಜ್ಜೆ ನಡೆದರೆ ಸ್ನೇಹ ಬರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಸಪ್ತಪದಿ ಅಂತ ಅದಕ್ಕೆ ಕರೆಯು. ಮದುವೆ ಸಪ್ತಪದಿಯ ಪ್ರಸ್ತಾಪ ಮಾಡಿ, 7 ಹೆಜ್ಜೆ ನಡೆದ್ಬಿಟ್ರೆ ಬಾಂಧವ್ಯ ಗಟ್ಟಿಯಾದಾಗ. ಇದು ಒಳ್ಳೆ ಗೌರವವಾದ ಸಿದ್ಧಾಂತ. ನಿಮ್ಮ ಜೊತೆಗೆ ನಾನು 7 ಹೆಜ್ಜೆಯಲ್ಲ 112 ವರ್ಷ ಮೇಲೆ ಕಳೆದಿದ್ದೇನೆ. ಅದಕ್ಕೆ ಅನುಗ್ರಹ ಮಾಡಿ ನನ್ನ ಶಾಪದ ಒಂದು ಪರಿಹಾರದ ಮಾರ್ಗ ಹೇಳಿ. ಶಾಪ ಅಂತೂ ವಾಪಸ್ ತಗೊಳಕ್ ಸಾಧ್ಯ ಇಲ್ಲ. ಬ್ರಾಹ್ಮಣರ ಶಾಪ ಅಂದ್ರೆ ಅವರೇ ವಾಪಸ್ ತಗೊಳಕ್ ಬರೋದಿಲ್ಲ ಅಂತ ಅಷ್ಟೊಂದು. ಒಂದು ಗ್ಲಾಸ್ ಒಳದಾಗಿ ಬಿಟ್ರೆ ಹಾಗೆ ಅಟ್ಸದ ಕೂತ್ರ ಅಡ್ಸ ವಸ್ತು ವಸು ಸ್ವಲ್ಪ ಸ್ವಲ್ಪ ಅದನ್ನ ಅಂಟಿಸ್ಕೊತ ಕೊಡೋದಕ್ಕಿಂತ ಹೊಸ್ತರೋದೆ ಬಿಟ್ರೆ ಹಾಗೋ. ಅದು ಸತ್ತು ಮಾತಾಡಿದ್ರೆ ಹೋಯ್ತು ಅಂತಾರಲ್ಲ, ಹಾಗೆ ಮಾತಾಡಿದ್ರೆ ಹೋಯ್ತು ಅಂದ್ರೆ ಶಾಪ ಕೊಟ್ಟರೆ ಆಯ್ತು, ವರ ಕೊಟ್ಟರು ಆಯ್ತು. ರುದ್ರದೇವರು ವರ ಕೊಟ್ಟರು, ಬಸವಾಸರ ತಮ್ಮ ಕೈಟಕ್ಕೆ ಬಂದ, ವಾಪಸ್ ತಗೊಳಕ್ಕಿಲ್ಲ. ಭಾವನಾತ್ಮ ಒಂದು ಕಾಪಾಡಿದ್ದೆ ಮೋಚಿತಃ ಸಂಕಟ ಶಿವ, ಅವರು ವಾಪಸ್ ತಗೊಳಗಿಲ್ಲ. ಅದನ್ನ ವರನೂ ಹಾಗೆ ಶಾಪನೂ ಹಾಗೆ. ಇವಾಗ ಪರೀಕ್ಷೆ ರಾಜ್ಯ ಶಾಪ ಕೊಟ್ಟರು, ಶೃಂಗಿ ಮೇಲೆ ವಾಪಸ್ ತಗೊಳ್ಳಿಲ್ಲ. ಆ ರೀತಿ ಹಾವಂತು ಕಚ್ಚೆ ಕಚ್ಚಿದೆ ಹೊರತು ಶಾಪಕ್ಕೆ ಪರಿಹಾರ ಇಲ್ಲ. ತುಂಬಾ ಜನಕ್ಕೆ ಅರ್ಥ ಇರಬಹುದು. ಒಬ್ಬ ಕ್ಷತ್ರಿಯ ಬಿಟ್ಟ ಶಸ್ತ್ರವನ್ನು ಬೇಕಾದ್ರೆ ವಾಪಸ್ ತಗೋಬಹುದು, ಪ್ರತಿ ಅಸ್ತ್ರ ಬಿಡಬಹುದು, ಆದರೆ ಬ್ರಾಹ್ಮಣ ಆಡಿದ ಮಾತಿಗೆ ವಾಪಸ್ ತಗೊಳಕ್ ಬರೋದಿಲ್ಲ. ಒಬ್ಬ ಬ್ರಾಹ್ಮಣರ ಬಾಯಿಯ ಮಾತು ಬಂತು ಅಂದ್ರೆ ಅವರು ಸಿದ್ಧ ಪುರುಷನಾಗಿದ್ರೆ ನಡೀಲೇಬೇಕು, ಬೇರೆ ದಾರಿನೇ ಇಲ್ಲ. ಬ್ರಹ್ಮಾಸ್ತ್ರಕ್ಕೆ ಪ್ರತಿ ಬ್ರಹ್ಮಾಸ್ತ್ರ ಅಂತಿದೆ, ಗೊತ್ತಾಯ್ತು? ಬ್ರಹ್ಮಾಸ್ತ್ರ ಪ್ರತಿ ಬ್ರಹ್ಮಾಸ್ತ್ರ ಅಂತಿದೆ. ಆಗ್ನೇಯಾಸ್ತ್ರಕ್ಕೆ ವಾರಣಾಸ್ತ್ರ ಇದೆ, ವಾರಣಾಸ್ತ್ರಕ್ಕೆ ಆಗ್ನೇಯಾಸ್ತ್ರ ಇದೆ, ಮತ್ತೆ ಒಂದೊಂದು ಅಸ್ತ್ರಕ್ಕೂ ಪ್ರತ್ಯಸ್ತ್ರ ಇದೆ. ಆದ್ರೆ ಪ್ರತ್ಯಸ್ತ್ರ ಇದೆ ಇರ್ತಕ್ಕಂಥ ಮಾತು ಅಂದ್ರೆ ಬ್ರಾಹ್ಮಣರ ಶಾಪ. ಅದಕ್ಕೆ ಅವರು ಏನು ಮಾಡಲಾರ ಅಂತ ಸಿದ್ಧಿ ಇರೋದ್ರಿಂದ ಏನು ಮಾಡೋಕ್ಕಾಗಲಿಲ್ಲ. ಆಯ್ತು, ಅನುಗ್ರಹ ಮಾಡ್ತೇನೆ. ಸಪ್ತಪದಿಯಿಂದ ಬಂದ ಸ್ನೇಹಕ್ಕೆ ನಾನು ವಿಶೇಷವಾದ ಅನುಗ್ರಹ ಮಾಡ್ತೇನೆ ಇಷ್ಟೇ ಅಂತೇಳಿ ಆ ಹೇಳಿದಂತೆ ಧ್ಯಾನ ಮಾಡ್ತಾನೆ ಮುನಿ. ಧ್ಯಾನ ಮಾಡಿ ಹೇಳ್ತಾನೆ, ಹಾಗಿದ್ರೆ ಈ ಚೈತ್ರಮಾಸದ ಕೃಷ್ಣಪಕ್ಷದ ಏಕಾದಶಿ ಇದೆಯಲ್ಲ, ಅದಕ್ಕೆ ಪಾಪ ಮೋಚನೆ ಅಂತ ಕರೀತಾರೆ. ಅದನ್ನು ಮಾಡು, ಪಾಪ ಶಾಪ ಪರಿಹಾರ ಆಗುತ್ತೆ. ವ್ರತ ಮಾಡಿ ನಿಮ್ಮ ಶಾಪ ಪರಿಹಾರ ಆಗುತ್ತೆ, ಅದನ್ನು ಮಾಡು. ಕಷ್ಟ ಆಗಿ ಕೃತಜ್ಞಳಾಗ್ತಾಳೆ. ಆ ಉರಿ ಅಲ್ಲಿಂದ ಹೊರಡ್ತಾನೆ, ಹೇಳ್ತಾನೆ, ಸೀದ ಮನೆಗೆ ಬರ್ತಾನೆ. ಹೇಳಿಬಿಟ್ಟು ಚವಣ ಮುನಿಗಳ ಮಗ ನೋಡಿದ ತಕ್ಷಣ ಹೇಳ್ತಾನೆ, ಏನು ತಪಸ್ ಹಾಳು ಮಾಡ್ಕೋಬಿಟ್ಟಿ ಅಂತ ಕೇಳ್ತಾರೆ. ನೋಡಿದ ತಕ್ಷಣ ಬಿಸಿಲಲ್ಲಿ ಬಂದ್ರೆ ಡೌತೆ ಅಂತ ಕೇಳಿ ಅವೆಲ್ಲ ಗೊತ್ತಾಗ್ತದೆ, ಕಣ್ಣಿಗೆ ಗೊತ್ತಾಗುತ್ತೆ, ಒಳಗಿರೋದು ಗೊತ್ತಾಗ್ತದೆ. ಇಷ್ಟು ಜ್ಞಾನಿಗಳವರೆಲ್ಲ ಇಟ್ಟು ತಪಸ್ ಹಾಳು ಮಾಡ್ಕೋಬಿಟ್ಟಿಯ, ಯಾಕೆ ಹೀಗೆ ಮಾಡಿಕೊಂಡೆ ಅಂತ ಕೇಳಿದ್ರು. ಆಗ ಆತ ಆಶ್ಚರ್ಯಪಡ್ತಾನೆ. ಸಿದ್ಧಿ ಅಂದ್ರೆ ಹೀಗೆ, ವೈಜ್ಞಾನಿಕ ಸಿದ್ಧಿ ಸಾಮಾನ್ಯ ಸಿದ್ಧಿಗಿಂತ ವಿಜ್ಞಾನ ಸಿದ್ಧಿ ಭಾರಿ ದೊಡ್ಡದು, ತತ್ವಜ್ಞಾನ ಸಿದ್ಧಿ ಇನ್ನೂ ಭಾರಿ ದೊಡ್ಡದು. ಸಾಮಾನ್ಯ ಕಾಮನ್ ಸೆನ್ಸ್ಗೂ ಸೈನ್ಸ್ಗೂ ಕಂಪೇರ್ ಮಾಡಲಿಕ್ಕೆ ಬರೋದಿಲ್ಲ, ಸೈನ್ಸ್ ಅಷ್ಟು ದೊಡ್ಡದು. ಆದರೆ ಫಿಲಾಸಫಿಗೂ ಸೈನ್ಸ್ ಕಂಪೇರ್ ಮಾಡಲಿಕ್ಕೆ ಬರೋದೇ ಇಲ್ಲ, ಫಿಲಾಸಫಿ ಇನ್ನೂ ಭಾರಿ ದೊಡ್ಡದು, ಊಹೆ ಮಾಡಕ್ಕೆ ಅಸಾಧ್ಯವಾದಷ್ಟು ದೊಡ್ಡದು ಚೌರಮುನಿಗಳ ಸಿದ್ಧಿ. ಅಪ್ಪ ಹೀಗಾಯ್ತು, ಅನಿವಾರ್ಯ ಆಯ್ತು ಅಂತ ಹೇಳಿದಾಗ, ಆಯ್ತು ಯೋಚನೆ ಮಾಡಬೇಡ, ನಿನಗೇನು ಬೇಕು ಅಪ್ಪ, ಪರಿಹಾರ ಆಗಬೇಕು, ನನ್ನ ಪಾಪಗಳೆಲ್ಲ ಹೋಗಬೇಕು, ಮತ್ತೆ ನಾನು ಯಥಾರ್ಥವಾಗಿ ಸಾಧನೆ ಮುಂದುವರಿಬೇಕು, ಅನುಗ್ರಹ ಮಾಡು ಅಂತ ಹೇಳಿದ ತಕ್ಷಣ ಹೇಳಿದ್ದಾರೆ. ಆದರೆ ಹೇಳಿದೆಯಲ್ಲ ಅದೇ ಅಂತ ನೀನು ಮಾಡು, ಪಾಪವಚ ನೀನು ಮಾಡು. ಈಗ ಹೇಳಿದನು ಗೊತ್ತಿರಬಾರದಂತ ಕೇಳಿದರೆ ನೆನಪಿರಲಿ, ಅಂಗಡಿಯಲ್ಲಿ ಔಷಧಿ ಇರ್ಬೋದು, ಅದು ಔಷಧಿ ಆಗೋದು ಅಂಗಡಿಯಲ್ಲಿ ತಗೊಂಡ್ರಲ್ಲ, ಡಾಕ್ಟರ್ ಹೇಳಿದ ಮೇಲೆ ಮಾತ್ರ ಔಷಧಿ ಆಗ್ತದೆ. ಅದು ಔಷಧಿ ಅಷ್ಟೇ, ಔಷಧಿ ಅಂಗಡಿ ಅಷ್ಟೇ, ಯಾವ ಔಷಧಿ ಬೇಕು ಅಂತ ಹೇಳಿ ತಮಾಷೆ ಅಂದರೆ ಅಲ್ಲಿರೋ ಮಾರ್ತಾನಲ್ಲ ಅವ್ರಿಗೂ ಗೊತ್ತಿರೋ ಡಾಕ್ಟ್ರ್ ಹೇಳಬೇಕು ಮತ್ತೆ. ಆತು ಕೊಟ್ಟರೆ ಬೆಲೆ ಇಲ್ಲ, ಆತು ಕೊಟ್ಟರೆ ಹೆಚ್ಚು ಕಡಿಮೆ ಆಗ್ತದೆ, ಕೇಸ್ ಹಾಕ್ತಾರೆ ಅದರ ಮೇಲೆ. ಅವನಿಗೆ ಮಾರೋ ಅಧಿಕಾರ ಇದೆ ಹೊರತು ಔಷಧಿ ಪ್ರಿಸ್ಕ್ರೈಬ್ ಮಾಡೋ ಅಧಿಕಾರ ಇದೆ. ಅಧಿಕಾರ ವೈದ್ಯರಿಗೆ ಮಾತ್ರ. ಅದೇ ರೀತಿಯಲ್ಲಿ ಯಾವುದೇ ಒಂದು ಪಾಪಕ್ಕೆ ಪ್ರಾಯಶ್ಚಿತ್ ಯಾವುದು ಅಂತ ತಾನ್ ಡಿಸೈಡ್ ಮಾಡ್ಕೋಬಾರ್ದು. ಯಾರು ಹೇಳ್ಬೇಕು ಅದನ್ನ? ಜ್ಞಾನಿಗಳು ಹೇಳ್ಬೇಕು. ಅದನ್ನೇ ವಿಷ್ಣು ವೈಷ್ಣವ ವಾಕ್ಯೇನ ಹಾನಿ ಪಾಪಸ್ಯ ಕರ್ಮಣ, ಶ್ರೀಮದ್ ಆಚಾರ್ಯರ ಮಾತು. ಶ್ರೀಮದ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಯಾವುದೇ ಪಾಪಕ್ಕೊಂದು ಪ್ರಾಯಶ್ಚಿತ್ತ ಅಂತ ಇರ್ತದೆ. ಪುಸ್ತಕವನ್ನು ಮಾಡಿಕೊಂಡ್ರೆ ಪ್ರಾಯಶ್ಚಿತ್ತ ಆಗೋದಿಲ್ಲ. ಆ ಪ್ರಾಯಶ್ಚಿತ್ತವನ್ನ ಜ್ಞಾನಿಗಳ ಬಾಯಲ್ಲಿ ಬರಬೇಕದು. ಹೀಗೆ ಮಾಡು ಅಂತ ಹೇಳ್ಬೇಕು. ಅವೇ ವೇಳಿದ್ರೆ ಫೈನ್ ಕಟ್ಟು ಅಂತ ಲೆಟರ್ ಕಳಿಸ್ತಾರೆ, ಅದನ್ನು ಕಟ್ಟಿದ್ರೆ ಪರಿಹಾರ. ತಾನೇ ತೋರಿಸ್ಕೊಂಡು ಕಟ್ಟಿದ್ರೆ ಇಲ್ಲ, ಇಷ್ಟು ತಪ್ಪಾಗಿದೆ ಏನ್ ಮಾಡ್ಬೇಕು ಅಂತ ಅವರೇ ಡಿಸೈಡ್ ಮಾಡ್ತಾರೆ ಇಷ್ಟು ಫೈನ್ ಕೊಡಬೇಕು ಅಂತೇಳಿ. ಅಷ್ಟು ಕೊಡಿ ಮುಗಿದೋದು. ನಾವು ಅದಕ್ಕೆ ಜಾಸ್ತಿ ಕೊಟ್ಟರು ಬೆಲೆ ಇಲ್ಲ, ಕಡಿಮೆ ಕೊಟ್ಟರು ಫೈನ್ ತಗೊಳೋದಿಲ್ಲ ಅಂತ ಹೇಳಿದ್ರೆ ಎಷ್ಟು ಕೊಟ್ಟರು ಉಪಯೋಗನೇ ಇಲ್ಲ. ಅದರಲ್ಲಿ ಇನ್ನು ಯೋಚನೆ ಮಾಡಿ ಯಾತಕ್ಕೋಸ್ಕರ ಔಷಧಿ ವೈದ್ಯ ಹೇಳಿದಾಗ ಮಾತ್ರ ಔಷಧಿ ಆಗ ಹಾಗೆ, ಜ್ಞಾನಿಗಳು ತಿಳಿಸಿದಾಗ ಮಾತ್ರ ಪರಿಹಾರವಾಗೋದ್ರಿಂದ ವೈದ್ಯರ ಮುಂದೆ ಸಂಕೋಚವಿರುತ್ತೆ, ರೋಗ ಹೇಳ್ಕೊತಾರೆ. ವೈದ್ಯರ ಮುಂದೆ ಸಂಕೋಚ ಪಟ್ಟರೆ ರೋಗ ಹೇಳ್ಕೊಡೋದೇ ಆಗೋದಿಲ್ಲ, ಅವ್ರು ಔಷಧಿ ಕೊಡಲಿಕ್ಕೂ ಆಗೋದಿಲ್ಲ. ಅದೇ ರೀತಿಯಲ್ಲಿ ಜ್ಞಾನಿಗಳ ಮುಂದೆ ಪಾಪ ಮುಚ್ಚಿಟ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಮುಚ್ಚಿಟ್ಕೊಂಡ್ರೆ ಹಾಗೆ ಉಳ್ಕೊಂಡ್ಬಿಡ್ತದೆ, ಇನ್ನು ಉಲ್ಬಣಿಸ್ಬಿಡ್ತದೆ, ಆಮೇಲೆ ವಾಸಿಯಾಗದ ಹಂತ ತಲುಪಿಡ್ತದೆ. ಆದ್ರಿಂದ ನಿಸ್ಸಂಕೋಚವ ಪಾಪಗಳನ್ನು ಹೇಳ್ಕೋಬೇಕು. ಕಂಡವ್ರ ಮುಂದೆ ಹೇಳ್ಕೊಂಡ್ರೆ ತಮಾಷೆ ಮಾಡ್ತಾರೆ. ವೈದ್ಯರಿಗೆ ಎರಡು ಕಮಿಟ್ಮೆಂಟ್ ಇದೆ, ಅವ್ರ ಮುಂದೆ ಹೇಳ್ಕೋಬೇಕು, ಅವ್ರು ಬಿಟ್ಟು ಬಿಟ್ಕೊಡೋದಲ್ಲ ನೆನಪಿರ್ಬೇಕು, ಇನ್ನೊಬ್ರು ಮುಂದೆ ಹೇಳೋದಿಲ್ಲ ಅದು. ಅದೇ ರೀತಿ ಜ್ಞಾನಿಗಳು ಕೂಡ ಯಾರು ತಮ್ಮ ರಕ್ಷಣೆ ಬಯಸಿ ಬರ್ತಾರೆ, ಅವ್ರಿಗೆ ಪರಿಹಾರ ಹೇಳ್ತಾರೆ, ಅದನ್ನ ನಗೆಪಾಟಲ್ಲಿ ಗುರಿ ಮಾಡೋದಿಲ್ಲ ಅವರ. ಆ ಜವಾಬ್ದಾರಿ ಅವರು ಸೀಕ್ರೆಸಿ ಮೇಂಟೈನ್ ಮಾಡಬೇಕು ಅಂತಾರಲ್ಲ, ಕಾನ್ಫಿಡೆನ್ಷಿಯಲ್ ಮ್ಯಾಟರ್ನ ಹೊರಗೆಲ್ಲ ಹಾಕೋದಿಲ್ಲ, ಜ್ಞಾನಿಗಳು ಹಾಕೋದಿಲ್ಲ. ತಂದೆ ಮಗನಿಗೆ ಹೇಳಿದ ಪರಿಹಾರ ಅವತ್ತಿನಿಂದ ಪಾಪಗೋಚರಿ ಏಕಾದಶಿ ಮಾಡಿ ಶುದ್ಧಿಯಾಗಿದೆ. ಇದರಲ್ಲಿ ಪ್ರಶ್ನೆ ಕೇಳಿ, ನಿತ್ಯ ಏಕಾದಶಿ ಮಾಡಿ ಎಷ್ಟು ದಿನ ಇದ್ದೇವೆ, ನಮಗೆಲ್ಲ ಫಲ ಬರಬೇಕಲ್ಲ ಅಂತ ಕೇಳಿದರೆ, ಹೌದು ಯಾವಾಗ ಬರುತ್ತೋ ಅಂತ, ಮಹಾತ್ಮೆ ಜ್ಞಾನ ಇದೆ, ಸುಮ್ಮನೆ ಇಟ್ಕೊಳ್ಳೋದು ಬೇರೆ, ಮಹಾತ್ಮೆ ಜ್ಞಾನ ಇದ್ದು ಮಾಡೋದ್ರೆ. ಅದಕ್ಕೆ ಭಕ್ತಿಯಿಂದ ಮಾಡಿದಾಗ ಫಲ ಕೊಡುತ್ತೆ, ಭಕ್ತಿ ಇರೋದ್ರೆ ಫಲ ಕೊಡೋದಿಲ್ಲ. ಭಕ್ತಿ ಬರೋದು ಯಾವಾಗ, ಅದರ ಮಹಾತ್ಮೆ ತಿಳ್ಕೊಂಡಾಗ. ಮಹಾತ್ಮ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋ ಅಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ತಯಾ ಮುಕ್ತಿ ನ ಚಾಂಚಲ. ಯಾವುದೇ ವಸ್ತುವಿನ ಬಗ್ಗೆ ದೇವರಲ್ಲಿ ಮಹಾತ್ಮೆ ಬಂದರೆ ಸರ್ವೋತ್ತಮತ್ವೇನ ಮಹಾತ್ಮೆ ಜ್ಞಾನ ಬರಬೇಕು, ವಾಯುದೇವರಲ್ಲಿ ಜೀವೋತ್ತಮತ್ವೇನ ಬರಬೇಕು, ಆಯಾ ದೇವತೆಗಳಲ್ಲಿ ಅವರು ಏನಾಗಿದ್ದರೂ ಅದೇ ರೀತಿ ಬರಬೇಕು, ಹೆಚ್ಚು ಬರಬಾರ್ದು ಕಡಿಮೆ ಬರಬಾರ್ದು. ಸಮಾನ ವಿಷಮ ಪೂಜ ವಿಷಮಾನಾಂ ಸಮಾ ತಥಾ ಕ್ರಿಯತೆ ಏನ ದೇವೋಪಿ ಸ್ವಪತಾ ದ್ರಶ್ಯತೆ ಹಿ ಸಹ. ಸ್ವಲ್ಪ ಹೆಚ್ಚು ಕಡಿಮೆ ಬಂಗಾರ ಹಾಕಿ ತೂಗ್ತಾರೆ ನೋಡಿ, ಸ್ವಲ್ಪ ಹೆಚ್ಚು ಕೊಟ್ಟರೆ ಅವನೇ ಲಾಸು, ಕಡಿಮೆ ತೊಗೊಂಡ್ರೆ ಇವನೇ ಲಾಸು. ಇಬ್ಬರಿಗೂ ಸರಿ ಇರಬೇಕಾದ್ರೆ ಬಂಗಾರ ತೂಗಿದಾಗ ತೂಗಬೇಕು. ದೇವತೆಗಳನ್ನು ಆ ರೀತಿ ಅರ್ಥ ಮಾಡಿಕೊಂಡು ಮಾಡಿದರೆ ಆಗ ಫಲ ಸಿಗ್ತದೆ. ನಾವು ಮೆಕ್ಯಾನಿಕಲಿ ಮಾಡ್ತಿರ್ತೇವೆ, ಮಹಾತ್ಮ ಗೊತ್ತಿದ್ದು ಮಾಡಿದಾಗ ಫಲ ಕೊಡು. ಉದಾಹರಣೆಗೆ ಯಾವುದೋ ಔಷಧಿ ಇರುತ್ತೆ ಮನೆಯಲ್ಲೇ, ಔಷಧಿ ಇರುತ್ತೆ ವರ್ಷ ಒಟ್ಟಿಕೊಂಡಿದ್ದಾನೆ, ಅವನಿಗೆ ಗೊತ್ತಿಲ್ಲ, ಹೇಳಿದಾಗ ಉಪಯೋಗಕ್ಕೆ ಬರಲ್ಲ. ಮನೆಯಲ್ಲಿ ಲೈಟ್ ಇದೆ, ಸ್ವಿಚ್ ಆನೆ ಮಾಡೇ ಇಲ್ಲ, ಹಾಗೆ ಕತ್ತಲೆ ಕೂತಿರ್ತಾನೆ. ಕರೆಂಟ್ ಹೋದಾಗ ಆಫ್ ಮಾಡಿಬಿಟ್ಟಿರ್ತಾನೆ, ಕರೆಂಟ್ ಬರುತ್ತೆ ಗೊತ್ತ ಹಾಗೆ ಕೂತಿರ್ತಾನೆ ಕತ್ತಲೆ, ಏನಾಯ ಬಂದಿದೆ ಗೊತ್ತೇ ಇಲ್ಲ, ಅಯ್ಯೋ ನಮ್ಗೆ ಗೊತ್ತೇ ಇದ್ದಿಲ್ಲ ಅಂತ ಹೇಳ್ತಾನೆ. ಆ ಟೈಪ್ ಇದ್ರೆ ಸಾಲದು, ಆನ್ ಮಾಡ್ಕೋಬೇಕಲ್ಲ, ಮಾಡ್ಕೋಬೇಕಾದ್ರೆ ಇಷ್ಟೆಲ್ಲ ಏಕಾದಶಿ ಮಹತ್ವ ಶ್ರವಣ ಮಾಡಿದ ಮೇಲೆ ಆಗದು ರಿಯಲ್ ಕೆಪಾಸಿಟಿ ಏನು ಅಂತ ಗೊತ್ತಾಗ್ತದೆ. ಕೆಲವು ಸ್ತೋತ್ರ ಮೆಕ್ಯಾನಿಕಲಿ ಹೇಳ್ತಾರೆ, ಫಲಶ್ರುತಿ ಕೇಳಿದಾಗ ಕೆಪಾಸಿಟಿ ಏನು ಅಂತ ಗೊತ್ತಾಗ್ತದೆ. ಇದು ಏಕಾದಶಿ ಮಹಿಮೆ ಆಗಿರುತ್ತ, ನಾವು ಸುಮ್ಮನೆ ಮಾಡೋದು ಬೇರೆ, ಇದು ಮಾಡೋದು ಬೇರೆ. ಇನ್ನೂ ಕೆಲವು ಕಾರಣ ಇದೆ. ಒಂದು ಅದಾಯಿತು, ನಮಗೆ ಇಷ್ಟು ಗೊತ್ತಾಯ್ತಲ್ಲ ಪೂರ್ಣ ಫಲ ಬರುತ್ತೆ ಅಂತ ಕೇಳಿದರೆ, ಇಷ್ಟು ಗೊತ್ತಾದರೂ ಸಾಲ. ಆ ಥರ ಕಥೆ ಏನಂತ ಹೇಳಿದಾರೆ ಗೊತ್ತಾ, ದೊಡ್ಡ ಜ್ಞಾನಿ ಆತ ಚೌಡಮುರಿಗಳ ಮಗ ನೋಡಿದ್ರ, ಆಗಿನ ಕಾಲ ಬೇರೆ, ಆತನ ವ್ಯಕ್ತಿತ್ವ ಬೇರೆ. ಆದ್ದರಿಂದ ಆತನ ಏಕಾದಶಿ ಮಾಡು ಅಂತ ಹೇಳಿದ್ದಕ್ಕೆ ಅಷ್ಟು ಸಿದ್ಧಿ ಇತ್ತು, ಮಾಡಿದವಳಿ ಬಂತು, ಇವನಿಗೂ ಸಿದ್ಧಿ ಬಂತು. ದೇವತೆಗಳಿಗೆ ಬರೋ ಸಿದ್ಧಿ ನಮಗೆ ಬರೋದಿಲ್ಲ. ಒಂದು ಕೆಲಸ ಆಗಬೇಕಾದ್ರೆ ಆ ಪುಣ್ಯಕಾರ್ಯ ಎಷ್ಟು ದೊಡ್ಡದೋ ಅನ್ನೋದು ಎಷ್ಟು ಮುಖ್ಯನೋ, ಮಾಡೋನು ಎಷ್ಟು ದೊಡ್ಡವನು ಡಿಪೆಂಡ್ ಆಗುತ್ತೆ. ಅದನ್ನೇ ಆಚಾರ್ಯ ಹೇಳ್ತಾರೆ, ಅವೈಷ್ಣವ ಕೃತಂ ಕರ್ಮ ಸರ್ವಂ ಅಂತವದುಚ್ಯತೆ. ಅವೈಷ್ಣವರು ವಿಷ್ಣು ಭಕ್ತಿ ಇದ್ದವರು ಎಂಥ ದೊಡ್ಡ ಕೆಲಸ ಮಾಡಿದ್ರು ಸಣ್ಣ ಕೆಲಸ ಆಗ್ತದೆ. ವಿಷ್ಣು ಭಕ್ತಿ ಇಲ್ಲ ಎಷ್ಟೋ ದೊಡ್ಡ ಕೆಲಸ ಮಾಡ್ತಾರೆ, ಏನು ಪ್ರಯೋಜನ ಇಲ್ಲ, ಎಲ್ಲ ವೇಸ್ಟ್ ಆಗಿಬಿಟ್ಟಿದೆ. ಆದರೆ ವಿಷ್ಣು ಭಕ್ತ ಇರ್ತಾರೆ, ಆದರೆ ವಿಷ್ಣು ಭಕ್ತ ಮಾಡೋ ಕೆಲಸ ಸ್ವಲ್ಪ ಮಾಡ್ತಾರೆ, ಭಾರಿ ಫಲ ಕೊಡುತ್ತೆ ಅಂತ ಹೇಳ್ತಾರೆ. ಭಾರಿ ಫಲ ಕೊಡುತ್ತೆ, ದೃಷ್ಟಾಂತ ಕೊಡ್ತಾರೆ. ಇದು ಆಲ ಅಶ್ವತ್ಥ ಬೀಜ ಎಷ್ಟಿರುತ್ತೆ, ಇಷ್ಟೇ ಎಷ್ಟು ಎಷ್ಟು ದೊಡ್ಡ ಮರ ಬೆಳೆಯುತ್ತೆ ನೋಡಿದ್ರೆ, ಇಷ್ಟೇ ಬೀಜ ದೊಡ್ಡ ಮರ ಬೆಳೆಯುತ್ತೆ. ಯಾತಕ್ಕೆ, ಒಳ್ಳೆಯ ಜಾಗ, ಬೀಜದ ಕೆಪಾಸಿಟಿ ಹಾಕಿದೆ. ಕೆಲವು ಹಾಕಿದ ಬರಲೇ ಇಲ್ಲ ಮನೆಗೆ, ಎಲ್ಲೋ ದೊಡ್ಡ ಬೀಜ ಇಟ್ಕೊಂಡ ಒಂದು ಮನೆ ಲಾಕರಲ್ಲಿ ಕ್ಲೋಸ್ ಮಾಡಿಬಿಟ್ಟು, ಒಳ್ಳೆ ಬೀಜ ಏನು ಅಲ್ಲೇ ಪಡೆದೋಗ್ದು, ಏನು ಪ್ರಯೋಜನ ಬರೋದಿಲ್ಲ, ಪಾತ್ರನೇ ಇಲ್ಲ ಅದಕ್ಕೆ, ಕ್ಷೇತ್ರ ಸರಿ ಇಲ್ಲ. ಅದನ್ನು ಅರ್ಥ ಮಾಡಿಕೊಂಡು ಯಾವ ವ್ರತ ಯಾರು ಮಾಡ್ತಾರೆ, ಎಲ್ಲಿ ಮಾಡ್ತಾರೆ, ಎಷ್ಟು ಏನು ಫಲ ಕೇಳ್ತಾರೆ, ಫಲ ಕೇಳೋದಿಲ್ಲ, ಯಾರಿಗೆ ಅರ್ಪಣೆ ಮಾಡ್ತಾರೆ, ಒಂದೇ ಒಂದು ಹಣ ಇಡ್ತಾರೆ, ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಡಿಪೆಂಡ್ ಆಗಿ, ಇಂಟ್ರೆಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ. ಒಂದೇ ಬ್ಯಾಂಕಲ್ಲಿ ಇಡ್ತಾನೆ, ಆ ಎಫ್ ಡಿ ಇಡ್ತಾನೆ, ಎಸ್ ಬಿ ಇಡ್ತಾನೆ, ಇಂಟ್ರೆಸ್ಟ್ ಚೇಂಜ್ ಆಯ್ತಾನೆ. ಬ್ಯಾಂಕ್ ಒಂದೇ, ಇಷ್ಟು ರೀತಿ ಚೇಂಜ್ ಆಗಿದೆ. ಎಫ್ ಡಿ ರೇಟ್ ಎಫ್ ಸಿ ಬಿ ಕೊಡೋದಿಲ್ಲ. ಆಮೇಲೆ ತಿಂಗಳಿಗೆ ಇಡ್ತಾನೆ, ವರ್ಷಕ್ಕೆ ಇಡ್ತಾನೆ, ಮತ್ತೆ ಚೇಂಜ್ ಆಗ್ತದೆ. ಅದೇ ಚೇಂಜ್ ಆಗ್ತಾ ಹೋಗ್ತದೆ ಅವರ ವ್ಯಾಲ್ಯೂ. ಕೆಲವು ಬ್ಯಾಂಕಲ್ಲಿ ಇರ್ತಾರೆ, ಬ್ಯಾಂಕೇ ಕ್ಲೋಸ್ ಆಗಿಬಿಡುತ್ತೆ, ಕತೆ ಮುಗಿದ ಹೆಚ್ಚಾಗೋದಲ್ಲ, ಅಸಲೇ ಇಟ್ಕೊಂಡು ಆ ರೀತಿ ಆಗಬಾರ್ದು. ಸೆಕ್ಯೂರಿಟಿ ಇರಬೇಕು, ಮೆಲ್ಟ್ ಮಲ್ಟಿಪ್ಲೈ ಆಗ್ತಾ ಹೋಗ್ಬೇಕು. ಇವತ್ತು ಕೃಷ್ಣಾರ್ಪಣ ಅಂತ ಹೇಳಿದ್ರೆ ಅದರಷ್ಟು ಫಲ ಯಾವುದೇ ಅರ್ಪಣೆ ಮಾಡಿದ್ರು ಬರೋದಿಲ್ಲ. ಕೃಷ್ಣನಿಗೆ ಅರ್ಪಣೆ ಮಾಡಿದ್ರೆ ಬರೋ ಪುಣ್ಯ ಇನ್ಯಾರಿಗೂ ಬರೋದಿಲ್ಲ. ಇವತ್ತು ಕೃಷ್ಣ ನಾವು ಅರ್ಪಣೆ ಮಾಡ್ತೀವಿ ಅಂತ ಹೇಳೋಗಿಲ್ಲ, ಕೃಷ್ಣ ಯಾರಕ್ಕೆ ಮೆಸ್ಸಿನ ಸರಿಯಾಗಿ ಗೊತ್ತು. ನಾರಾಯಣನ್ ಗುಣೈ ಸರ್ವೈ ಉದೀರ್ಣಂ ದೋಷವರ್ಜಿತಂ ನೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಅವನು ಸಕಲ ದೋಷ ದೂರ, ಅನಂತಾನಂತ ಕಲ್ಯಾಣ ಗುಣಗಳ ಪರಿಪೂರ್ಣ, ಅದೆಲ್ಲ ನಮಗೆ ಗೊತ್ತಿರಬೇಕು. ಅದು ಗೊತ್ತಿರೋದ್ರ ಉಪಯೋಗ ಇಲ್ಲ. ಇವತ್ತು ಕೃಷ್ಣ ಅಂದ್ರೆ ಯಾರು ಪೂಜೆ ಮಾಡ್ತಾ ಮಾಡ್ತಾನೆ, ಕೃಷ್ಣ ಅವನೀತ ಚೋರ, ಗೋಪಿ ಜನ ಜಾರ, ಏನೋ ಸ್ವಲ್ಪ ಭಾರಿ ಬುದ್ಧಿವಂತ ಅಂತ ಕಾಣಿಸ್ತದೆ. ನಮಗೆ ಯಾಕೆ ಸಹವಾಸ ಕೃಷ್ಣಾರ್ಪಣ ಬಂದೆ, ಯಾಕೆ ಅವನು ತುಂಬಾ ಯೋಚನೆ ಮಾಡಬಾರ್ದು. ಉತ್ತರ ಗೊತ್ತಿಲ್ಲ ಇವನಿಗೆ, ಅದನ್ನೇ ಭಕ್ತಿ ಶೇಕ್ ಆಗುತ್ತೆ, ಉಪಯೋಗ ಇಲ್ಲ. ಕೃಷ್ಣ ದೋಷ ದೂರ, ನವನೀತ ಚೋರ ಕೃಷ್ಣ ಮಾಡಿಲ್ಲ, ಗೋಪಿ ಜನ ಜಾರನಲ್ಲ ಅಂತೇಳಿ ಮನಸ್ಸು ಗಟ್ಟಿ ಮಾಡಿಕೊಂಡು ತೀರ್ಮಾನ ಮಾಡಿದ್ರೆ ಆಗ ಫಲ ಕೊಡುತ್ತೆ, ಇಲ್ಲದ ಹೋದ್ರೆ ಫಲ ಕೊಡೋದಿಲ್ಲ. ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಮಾತು ನೋಡಬೇಕು. ದುರ್ಯೋಧನ ಪೌಂಡರೀಕ ಅಂತ ಯಾಗ ಮಾಡ್ತಾರೆ, ಎಂಥ ಯಾಗ ಅಂದ್ರೆ ಆಚಾರ ಹೇಳ್ತಾರೆ, ರಾಜಸು ಯಾಗ ಈಕ್ವಲೆಂಟ್. ರಾಜಸು ಯಾಗ ಮಾಡಿದ್ರೆ ಎಷ್ಟು ಸಿದ್ಧಿ ಬರೋ, ಅಂತ ಸಿದ್ಧಿ ಬರೋ ಯಾಗ ಪಾಂಡವರು ಮಾಡಿದರು, ಲೋಕಮಾನ್ಯರಾದರು. ಅದರಲ್ಲಿ ಭೀಮಸೇನದೇವರು ಬ್ರಹ್ಮ ಪದವಿ ಬರ್ತಾರೆ ಮಾಡಿದ್ದಕ್ಕೋಸ್ಕರ. ಅದು ಈಕ್ವಲೆಂಟ್ ಪೌಂಡರೀಕ ಯಾಗ. ದುರ್ಯೋಧನ ಮಾಡ್ದ, ಒಂದು ತಿಂಗಳಲ್ಲಿ ವಂಶ ನಿರ್ವಂಶ ಆಯ್ತು, ಒಂದು ತಿಂಗಳಲ್ಲಿ ವಂಶ ಪೂರ್ತಿ ಹಾಳಾಯ್ತು. ಯಾತಕ್ಕೆ? ಅದು ಪುಂಡರೀಕಾಕ್ಷನ ಯಾಗ. ಇವರು ಕೃಷ್ಣ ದ್ವೇಷಿ, ಏನ್ ಫಲ ಕೊಡುತ್ತೆ? ಮತ್ತೆ ಫಲ ಕೊಡಲೇ ಇಲ್ಲ, ಪೂರ್ತಿ ವಿರುದ್ಧ ಫಲ ಕೊಡುತ್ತೆ. ಆದ್ದರಿಂದ ಒಂದೇ ಒಂದು ಕೆಲಸ, ಒಬ್ಬರು ನೀರು ಕೊಟ್ಟ, ಅನುಸಂಧಾನ ಇದೆ ಅವನಿಗೆ, ನೀರು ಕೊಟ್ಟಿದ್ದು ಅಶ್ವಮೇಧ ಯಾಗ ಮಾಡಿದಾಗ, ಅಶ್ವಮೇಧ ಯಾಗನೇ ಮಾಡಿದ, ನೀರು ಕೊಟ್ಟಷ್ಟು ಗುಣನು ಬರಲಿಲ್ಲ, ಅನುಸಂಧಾನನೇ ಇಲ್ಲ. ಒಂದು ಕುದುರೆ ಕೊಂದ ಪಾಪ ಬಂದಷ್ಟೇ, ಒಂದು ಕುದುರೆ ಕೊಂದ ಪಾಪ ಬರ್ತಾರದ್ದು ಉಪಯೋಗ ಇಲ್ಲ. ಯೋಚನೆ ಮಾಡಿದರೆ ಆ ವ್ಯಕ್ತಿಗಳು ಅರ್ಥ ಮಾಡ್ಕೊಂಡು ಬರೋ ಮಾಡೋದಕ್ಕೂ ಬೇರೆಯವರಿಗೂ ವ್ಯತ್ಯಾಸ ಇದೆ. ಇದನ್ನು ತಿಳ್ಕೊಂಡ್ರೆ ಋಷಿಮುನಿಗಳಿಗೆ ಬರೋ ಪುಣ್ಯ ನಮಗೆ ಬರೋದಿಲ್ಲ. ಇವರೆಲ್ಲ ದೇವತೆಗಳು, ಋಷಿಮುನಿಗಳಾದ್ದರಿಂದ ಅವರು ಪುಣ್ಯ ಹಾಕಿತ್ತು. ನಮಗೆ ನಮ್ಮ ಲೆಕ್ಕದಷ್ಟು ಪುಣ್ಯ ಬಂದೇ ಬರುತ್ತಿಲ್ಲ ಅಂತಲ್ಲ, ಅದನ್ನು ಮಾಡಿ 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 ಸಾಧನೆ ಮಾಡಬೇಕಾದ್ದರಿಂದ ಒಂದಕ್ಕೆ ಅವರಿಗೆ ಬಂದ ನಮಗೆ ಬರುತ್ತೆ ಅಂತ ಅಲ್ಲ, ಬರೋದಿಲ್ಲ ಅಂತಲೂ ಅಲ್ಲ, ಆದರೆ ಯಥಾಶಕ್ತಿ ಯಥಾ ಯೋಗ್ಯ ಉಪಯೋಗಿಸಿ ಕೊಡಬೇಕು ಅಂತ ಅದರ ಅರ್ಥ. ಇನ್ನೂ ಜನ ಪ್ರಶ್ನೆ ಮಾಡ್ತಿರ್ತಾರೆ, ಏಕಾಶವಾಸ ಮಾಡೋಕ್ಕಂತ ಭಾರಿ ಅಪೇಕ್ಷೆ ಇದೆ, ಆದರೆ ಬಿ ಪಿ ಶುರುವಾಗಿದೆ, ಏನ್ ಮಾಡೋದು ಅಂತ ಕೇಳ್ತಾರೆ. ಅಂದ್ರೆ ಬಿ ಪಿ ಶುರುವಾದ್ಮೇಲೆ ಏಕಾಶಿ ಮಾಡಕ್ ಕೊಟ್ಟಿದ್ದಾನೆ ಅಂತ ಅರ್ಥ. ಮೊದಲು ಮಾಡಿಲ್ಲ, ಮೊದಲಿಂದ ಮಾಡಿದ್ರೆ ಬರ್ತಾನೆ ಇರಲಿಲ್ಲ, ಅದು ಸಮಸ್ಯೆ ಇದೆ. ಮೊದಲಿಂದ ಮಾಡಿದ್ರೆ ಬರ್ತಾನೆ ಇರಲಿಲ್ಲ. ಹಿಂದೆ ಹೇಳಿದ್ದೆ, ಯಾರೋ ಒಬ್ಬರು ಆಚಾರ್ಯರು ಮನೆಗೆ ಕರೆಕ್ ಬಂದಿದ್ದಾರೆ, ಯಾವ್ದು ಗೊತ್ತಾ, ಅವ್ರು ನೂರನೇ ವರ್ಷದ ಉತ್ಸವಕ್ಕೆ ಬನ್ನಿ ಅಂತ ಕರೆಕ್ ಬಂದ್ರು. ನೂರನೇ ವರ್ಷ ಅವ್ರಿಗೆ, ಅವ್ರ ಜೊತೆ ಅಸಿಸ್ಟೆಂಟ್ ಅಲ್ಲಿ ಒಬ್ಬರೇ ಬಂದಿದ್ದಾರೆ ಅಂತಿರ್ಲಿ, ಹೇಗಿರಬಹುದು? ಎಂಟು ವರ್ಷ ಗುಪ್ನ ಏನೋ, ಅವತ್ತಿಂದ ಏಕಾಶಿ ಉಪವಾಸ, ಹೇಗಿದ್ದಾರೆ ಗೊತ್ತಾಯ್ತಾ? ಇದು ಫಲ ಅದು. ಇವ್ರು ಶುರು ಮಾಡೋದೇ ರಿಟೈರ್ಮೆಂಟ್ ಶುರು ಮಾಡಿದ್ರೆ ಅದಾಗ, ಇವರಿಗೆ ಬಿ ಪಿ ಇದೆ, ಏಕಾಶಿ ಮಾಡೋದು ಹೇಗಂತೆ? ಕೆಲವರಿಗೆ ಏಕಾಶಿ ಅಂದ್ರೆ ಬಿ ಪಿ ಬರೋರು ಇನ್ನೂ ಕೆಲವರು ಇರ್ತಾರೆ, ಏಕಾಶಿ ಅಂತ ಭಾರಿ ಟೆನ್ಷನ್ ಮಾಡ್ಕೊಂಡು ಬಿಡ್ತಾರಪ್ಪ. ಅದೆಲ್ಲ ಅಲ್ಲ, ಔಷಧ ಒಳಕ್ಕೆ ಗಾಬರಿ ಆದರೆ ಔಷಧಿ ರೋಗ ಹೆಮಸಿ ಆಗುತ್ತೆ, ಅದು ರೆಮಿಡಿ ಅದು. ಅದು ಯೋಚನೆ ಮಾಡಿಬಿಡಿ, ಬಿ ಪಿನೇ ಇರಲಿ, ಶುಗರ್ನೇ ಇರಲಿ, ಮೊದಲನೇ ಅದಕ್ಕೆ ಮಾಡೋಕ್ಕೆ ಶುರು ಮಾಡಿ. ಬಟ್ ಏಕದಮ್ ಉಪವಾಸ ಪೂರ್ತಿ ಮಾಡೋದಕ್ಕೆ ಬೇಕಾಗಿಲ್ಲ, ನಿಧಾನವಾಗಿ ದ್ರವ ಆಹಾರಕ್ಕೆ ಬನ್ನಿ. ಗಟ್ಟಿ ತಿನ್ನು ಅನ್ನಾಗಿನ್ನ ಫಟ್ ಬಿಟ್ಬಿಡ್ಬೇಕು, ಉಪ್ಪಿಟ್ಟು ಕಾಫಿ ಅವೆಲ್ಲ ಮಿಠಾಯಿ ಕೊಡಬೇಕು. ನಿಧಾನವಾಗಿ ಬರೀ ನೀರು, ಇನ್ನೂ ಫಟ್ ಬರೀ ನೀರು ಅಲ್ಲಿ ಶುರು ಮಾಡಿ. ಅದಾಗಲಿಲ್ಲ, ಬರೀ ಅದಕ್ಕೆ ಏನಾದರೂ ಸೇರಿಸಿ, ನಿಧಾನವಾಗಿ ಆದರೂ ಬಿಡ್ತಾ ಬನ್ನಿ. ಎರಡೊತ್ತು ಕುಡಿ, ಒಕ್ಕೊತ್ತು ಕುಡಿ, ಆಮೇಲೆ ನೋಡಿ ನಿಮಗೆ. ಏನೇ ತಗೊಂಡು ಏಕಾಸಿ ಮಾಡೋದಕ್ಕಿಂತ ಏನು ತಗೊಳ್ಳದೆ ಏಕಾಸಿ ಮಾಡೋದು ಭಾರಿ ಸುಲಭ. ಸ್ವಲ್ಪ ತಗೊಂಡ್ರೂ ಸ್ವಲ್ಪ ಇರಿಟೇಟ್ ಆಗ್ತದೆ, ಏನು ತಗೊಂಡ್ರೆ ಆರಾಮಾಗಿರ್ತಾರೆ ಮನುಷ್ಯ. ಬಟ್ ಅಂತ ಆರೋಗ್ಯವಾಗಿದ್ದವರು ಪೂರ್ತಿ ಶುರು ಮಾಡೇ ಬಿಡಬೇಕು, ಕಾಯಿಲೆಗೆ ಹೋಗಬಾರ್ದು. ಆರೋಗ್ಯ ಸರಿ ಇಲ್ಲದವರು ನಿಧಾನ ಕಡಿಮೆ ಮಾಡ್ತಾ ಬಂದ್ಬಿಟ್ಟು ಸರಿ ಹೋಗ್ಬೇಕು. ಅವ್ರು ಔಷಧಿ ಇಲ್ಲ ಕೆಲವರು ಹೇಳ್ತಾರೆ, ಔಷಧಿ ತಗೊಳ್ಳೇಬೇಕು ಡಾಕ್ಟರ್ ಹೇಳಿದ್ದಾರೆ, ತಗೊಳ್ಳದವರು ಪದಿತ ಆಗುತ್ತೆ ಅಂತ ಕೇಳಿದರೆ ಅವರು ಹಾಗೆ ಔಷಧಿನ ಸ್ವಲ್ಪ ಕಡಿಮೆ ಮಾಡಿ, ಎರಡು ತಗೊಳ್ಳಿ, ಒಂದು ಮಟ್ಟೆ ಅಂದ್ರೆ ತಗೊಳ್ಳಿ, ಒಂದು ತಗೊಳ್ಳಿ ಅರ್ಧ ತಗೊಳ್ಳಿ, ಸರಿ ಹೋಗುತ್ತೆ. ಅದಕ್ಕೆ ಕಾರಣ ಹೇಳ್ತಾರೆ, ಏಕಾಶಿ ಉಪವಾಸ ಮಾಡೋರು ಸರಿಯಾಗಿ ಕೇಳಿಸ್ಕೋಬೇಕು. ಏಕಾಶಿ ನಮ್ಗೆ ಔಷಧಿ ತಗೊಳ್ಳೇಬೇಕಾಗಿರುತ್ತೆ, ಮತ್ತೆ ತಗೊಳ್ಳೋದಕ್ಕಿಂತ ಮುಂಚೆ ಕೆಲವು ಅಲೋಪತಿ ಔಷಧಿ ಹೇಗೆ ಅಂದರೆ ಬರೀ ಹೊಟ್ಟೆಲ್ ತಗೋಬೇಡಿ ಅಂತ ಹೇಳ್ತಾರೆ. ಬರೀ ಹೊಟ್ಟೆಲ್ ತಗೋಬೇಡಿ ಅವ್ರು ಹೇಳ್ತಾರೆ, ಬರೀ ಹೊಟ್ಟೆಲ್ಲ ಫುಲ್ ಹೊಟ್ಟೆ ಮಾಡಿ ತಗೋತಾರೆ, ಅದು ಪದ್ಧತಿ ಆಗುತ್ತೆ. ಬರೀ ಹೊಟ್ಟೆಲ್ ತಗೋಬೇಡಿ ಅಂದರೆ ಫುಲ್ ಮಾಡಿ ಅಂತ ಅರ್ಥ, ಅದಕ್ಕಲ್ಲ ಹಾಗೆ ತಗೋಬೇಡಿ ಅಂತ ಅಷ್ಟೇ ಅರ್ಥ. ಅದಕ್ಕೆ ಹೇಳ್ತಾರೆ, ನೀವು ಬಹಳ ವಿಶೇಷಾಂಶ ಅಂದರೆ ಏಕಾಶಿ ದಿವಸ ಔಷಧಿ ತಗೊಂಡ್ರೆ ಏನು ಕೆಲಸ ಮಾಡುತ್ತಲ್ಲ, ಏಕಾಶಿ ಉಪವಾಸನೆ ಕೆಲಸ ಮಾಡುತ್ತೆ, ಗೊತ್ತಾಯ್ತಾ? ಏಕಾಶಿ ಉಪವಾಸನೆ ಕೆಲಸ ಮಾಡೋ ಅದೇ ಔಷಧಿ. ಔಷಧಿ ತಗೋತಿದ್ದೇವೆ ಬೇರೆ ಏನು ಮಾಡೋದಕ್ಕೆ ಕೇಳಬೇಡಿ, ಅದೇ ಔಷಧಿ. ಆದ್ದರಿಂದ ಅದೇ ಔಷಧಿ ಅಂತ ಯಾರು ಹೇಳಿದರು ಅಂದರೆ, ಲಂಘನಂ ಪರಮ ಔಷಧಂ ವಾಕ್ಯ ಇದೆ, ಉಪವಾಸನೆ ಔಷಧಿ ಅಂತ ಇರೋದ್ರಿಂದ ಅದೇ ಔಷಧಿ ಮಾಡ್ತಿದ್ದೀರಿ, ಆದ್ದರಿಂದ ಸ್ಲೋಲಿ ಕಡಿಮೆ ಆಗ್ತವೆ. ಆಮೇಲೆ ನಿಮಗೆ ಎರಡು ಏಕಾಶಿ ಉಪವಾಸ ಮಾಡೋಕ್ಕೆ ಬರುತ್ತೆ, ಅದು ಅಷ್ಟೇ ಅಲ್ಲ, ಆ ರೋಗನೇ ಹೋಗುವುದು, ಎಷ್ಟೋ ಸಲ ರೋಗನೇ ಪೂರ್ತಿ ಪರಿಹಾರ ಇದ್ರು. ಅಂಥವ್ರು ಇದ್ದಾರೆ, ಅಂತ ಹೆವಿ ಸೀರಿಯಸ್ ಡಯಾಬಿಟಿಸ್ ಇದ್ದವರು ಎರಡೇ ಕಾಯಿ ಸುಖ ಸುಖ ಪಡೆದವರಿದ್ದಾರೆ, ಔಷಧಿಗೆ ಏನೂ ತಗೊಳ್ದೆ ಮಾಡಿದವರಿದ್ದಾರೆ. ಯಾತಕ್ಕೆ ಅಂದ್ರೆ ನಿಧಾನವಾಗಿ ಬಾಡಿ ರೆಸ್ಟೆನ್ಸ್ ಬರುತ್ತೆ. ದೇವರು ಅನುಗ್ರಹ ಮಾಡ್ತಾರೆ, ಮುಖ್ಯ ಇವೆಲ್ಲ ಲೌಕಿಕ. ಕಿವಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ, ಹರಿ ದಿನ ಮಾಡ್ತೀವಿ ಅಂತ ಹೊರಟಾಗ ಹರಿ ಕಾಪಾಡಕ್ಕೆ ಹೊರಟ್ರೆ ಹರಿ ನೀ ಒಲಿಯಲು ಆರು ಮುನಿದೇನು ಮಾಡುವರು, ಹರಿ ನೀ ಮುನಿಯಲು ಆರು ಒಲಿದೇನು ಮಾಡುವರು. ಆದ್ದರಿಂದ ದೇವರು ಒಲಿತಾನೆ, ಆ ವಿಶ್ವಾಸ ನಮಗೆ ಬೇಕು. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೇ ಕೆಟ್ಟರೆ ಕೆಡಲಿ. ಆ ಮಾತು ಅರ್ಥ ಮಾಡಿಕೊಂಡ್ರೆ ವಿಶ್ವಾಸ ನಮ್ಮನ್ನು ಆ ರೀತಿ ಮಾಡುತ್ತೆ. ಅದು ಎಲ್ಲಿ ಸಾಧ್ಯ ಗೊತ್ತಾ ನಿಮಗೆ? ಯುದ್ಧ ಮಾಡ್ತಾ ಇರ್ತಾರೆ, ಯುದ್ಧದಲ್ಲಿ ಇವರಿಗೆ ಏನೋ ಸೌಕರ್ಯ ಇರೋದಿಲ್ಲ, ಅವರಿಗೆ ಈ ಊಟ ತಿಂಡಿ ವ್ಯವಸ್ಥೆನೇ ಇರೋದಿಲ್ಲ. ಜೊತೆಗೆ ಒಳ್ಳೆ ಯುದ್ಧ ನಡೀತಾನೆ ಇರ್ತದೆ, ಎಲ್ಲೋ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ, ಇರ್ಸದ್ ಕಾಲಿಗೆ ಏಟು ಬಿಡ್ತದೆ, ಔಷಧಿ ಎಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋರು ಇಲ್ಲ, ಬಟ್ಟೆ ಕಟ್ಟೋರು ಇರೋದಿಲ್ಲ. ಅಂತ ಹೊತ್ತಲ್ಲಿ ಸರ್ಕೊಂಡು ಇನ್ನೊಬ್ರು ಶೂಟ್ ಮಾಡ್ತಾರೆ, ಎಲ್ಲಿಂದ ಬಂದಿದ್ದು ಆ ಶಕ್ತಿ? ಇಲ್ಲಿ ಮನೆಯಲ್ಲಿ ಮುಳ್ಳು ಚಚ್ಚಿದ್ರೆ 4 ವಾರ ಒಂದಲ್ಲಿ ಹಾಕಿರ್ತಾರೆ, ಕಾಲಿ ಮುಳ್ಳು ಚಚ್ಚಿದ್ರೆ 1 ವಾರ ರಜೆ ಹಾಕಿ ಕೂತಿರ್ತಾರೆ. ಅಲ್ಲಿ ಅದು ಶೂಟ್ ಮಾಡಿರ್ತಾರೆ, ಎಷ್ಟೋ ಜನಗಳು ಕಾಲು ಕಳ್ಕೊಂಡ್ಬಿಡ್ತಾರೆ, ಮತ್ತೆ ಯುದ್ಧಕ್ಕೆ ಹೋಗ್ತಾರೆ, ಜೈಪುರ್ ಕಾಲ್ ಅಂತ ಕಾಲ ಹಾಕೊಂಡು ಹೋಗ್ತಾರೆ, ಶತ್ರು ಸೇನೆ ಅಟ್ಯಾಕ್ ಮಾಡಿ ವಾಪಸ್ ಬರ್ತಾರೆ. ಅಂತ ಹಿಂದೆ ವಿಕ್ಟೋರಿಯಾ ಕ್ರಾಸ್ ಅಂತ ಕೊಡ್ತಿದ್ರು ಅವ್ರಿಗೆ, ವಿ ಸಿ ಕೊಡೋದು ಅಂತೇಳಿ. ಅಂಥ ಬಟ್ಟಿ ಅವ್ರು ಕಾಲ ಕಟ್ಟಾದ್ರೂ ಕೂಡ ಬಿಡ್ತಿದ್ದಿಲ್ಲ, ಯಾಕೆ ಛಲ ಇದೆ. ಅದೇ ನಮಗೆ ಶ್ರದ್ಧೆ ಅಂದ್ರೆ, ಕಸಿ ಮಾಡೇ ಮಾಡ್ತೇವೆ ಅಂತ ಶ್ರದ್ಧೆ ಇದ್ರೆ ಆಗ ಮೈಮೇಲೆ ಅಸ್ತ್ರ ಬಿತ್ತು, ಶಸ್ತ್ರ ಬಿತ್ತು, ಭೂರಿಶ್ರ ವಸ್ತ್ರ ಕಥೆ ಹೇಳ್ತಾರೆ. ಅವ್ನ ಕೈ ಕಟ್ ಮಾಡ್ತಾನೆ ಅರ್ಜುನ, ಕೈ ಕಟ್ ಮಾಡ್ತಾನೆ, ಕೈ ಕಟ್ ಮಾಡಿದ ಧ್ಯಾನ ಕೊಡ್ತಾನೆ. ಒಂದು ಕ್ಷಣದಲ್ಲಿ ಅಸಂಪ್ರಜ್ಞಾತ ಸಮಾಧಿಗೆ ಹೋಗ್ತಾನೆ. ದೇವರು ಧ್ಯಾನ ಮಾಡ್ತಾ ಮಾಡ್ತಾ ಸದ್ಗತಿ ಕೊಡ್ತಾನೆ. ಯುದ್ಧರಂಗದೊಳಗೆ ಮತ್ತೆ ಕುರುಕ್ಷೇತ್ರ ಯುದ್ಧ, ಅರ್ಜುನ ಕೈ ಕತ್ತರಿಸಿದ್ದಾನೆ, ಎಷ್ಟು ನೋವಿರಬೇಕು ಯೋಚನೆ ಮಾಡಿ, ಪೂರ್ತಿ ಬಿಟ್ಬಿಟ್ಟಿದ್ದ. ಇದಕ್ಕೆ ಇದೆಲ್ಲ ಸೈನ್ಸ್ ಎಕ್ಸ್ಪ್ಲೇನ್ ಮಾಡಕ್ಕೆ ಸಾಧ್ಯ ಇಲ್ಲ. ಶ್ರದ್ಧೆ ಜಾಸ್ತಿ ಇದ್ದಾಗ ಅದಕ್ಕಿಂತ ದೊಡ್ಡ ಔಷಧಿನೇ ಇಲ್ಲ ಅಂತ ಹೇಳಿದ್ದ. ಶ್ರದ್ಧಾಹಿ ಪರಮಾಗತಿ ಭಗವದ್ಗೀತೆ, ಶ್ರದ್ಧಾಹಿ ಪರಮಾಗತಿ. ನಮ್ಮ ಜೀವನದ ವಿಲ್ ಪವರ್ ಅಂತೇವಲ್ಲ, ಅದೇ ವಿಲ್ ಪವರ್ ಸ್ಟ್ರಾಂಗ್ ಇದ್ದಾಗ ನಮಗೆ ಯಾವ ರೋಗ ನಿಧನ ಬರಲಿಕ್ಕೆ ಸಾಧ್ಯವಾಗೋದೇ ಇಲ್ಲ. ಅದೇ ವೀಕ್ ಇದ್ರೆ ಮನಸ್ಸನ್ನು ನಾವೇ ಗಾಬರಿ ಆದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಧೈರ್ಯ ಹೇಳಿ, ಅದು ವಿಲ್ ಪವರ್ ಬರೋದು ಯಾವಾಗ? ಅದು ಫಲ ಅಷ್ಟಿದೆ ಅಂತ ಗೊತ್ತಾದ್ರೆ ವಿಲ್ ಪವರ್ ಬರೋದು. ಇವತ್ತು ಬೆಳಿಗ್ಗೆ 6 ಗಂಟೆ ಮನೆ ಬಿಟ್ಟು 12ಕ್ಕೆ ಬರ್ತಾನಲ್ಲ, ಅದು ವಿಲ್ ಪವರ್ ಇಲ್ಲಿಂದ ಬಂತವರಿಗೆ. ಮನೆಯಲ್ಲಿ ಬೆಳಿಗ್ಗೆ 5-4 ಗಂಟೆಗೆ ಹೋಗ್ತಾನೆ, ರಾತ್ರಿ 12ಕ್ಕೆ ಬರ್ತಾನೆ, ನಿದ್ದೆ ಇರೋದಿಲ್ಲ. ಯಾಕೆ? ಆ ದುಡ್ಡು ಕೊಟ್ಟೆ ಕೊಡ್ತಾರೆ, ಕೆಲಸ ಮಾಡಲೇಬೇಕು ಅಂತ ಹಠ ಇದೆ, ಲೀವ್ ಹಾಕೋದಿಲ್ಲ. ಇದು ಮಾಡೋದಿಲ್ಲ, ಎಷ್ಟು ಕಷ್ಟಪಡ್ತಾರೆ. ಅದೇ ಕಷ್ಟನ ಅದು ದಿವಸ ಕಷ್ಟಪಡೋದನ್ನು ಒಂದು ಏಕಾಸಿ ಕಷ್ಟಪಟ್ಟರೆ ಎಷ್ಟು ಉಪಯೋಗ ಆಗುತ್ತೆ ಯೋಚನೆ ಮಾಡಿ. ಒಂದೇ ಏಕಾಸಿ, ಇನ್ನು ಏಕಾಸಿಗೆ ಜಾಯಿನ್ ಮಾಡ್ತಾರೆ. ಜಾಗರಣೆ ಮಾಡಿದ್ರೆ ಭಾರಿ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಜಾಗರಣೆ ಮಾಡಿದ್ರೆ ಭಾರಿ ಪುಣ್ಯ, ಉಪವಾಸ ಒಂದು ಪಾರ್ಟ್ ಎ, ಜಾಗರಣೆ ಪಾರ್ಟ್ ಬಿ. ಗಾಬರಿ ಆಗುತ್ತೆ, ಏ ಮೊದಲೇ ಊಟ ಬಿಡಿ ಅಂತೀರಿ, ತಿಂಡಿ ಬಿಡಿ ಅಂತೀರಿ, ಇದು ಮೇಲೆ ಗ್ರಾಚಾರ ಅಂತ ಕೇಳಿದರೆ ಕಷ್ಟಪಡ್ಬೇಡಿ. ಏಕಾಸಿ ಉಪವಾಸ ಜಾಗರಣೆ ಅದೇ ಆಗುತ್ತೆ ಅಂತ ಹೇಳ್ತಾರೆ. ಜಾಗರಣೆ ಅದೇ ಆಗುತ್ತೆ, ಯಾಕೆ ಉಪವಾಸ ಇದ್ದಾಗ ನಿದ್ರೆ ಬರೋದಿಲ್ಲ. ಉಪವಾಸ ನಿದ್ದೆ ಬರೋದು ಮತ್ತೆ ಏನೋ ತೋಂಡಿದ್ದೆ ಮಾಡಬಾರ್ದು ಅಷ್ಟೇ ಹೊರತು ಸಾಮಾನ್ಯ ನಿದ್ರೆ ಬರೋದಿಲ್ಲ ಅಂತ ಸರಿ ಹೋಗುತ್ತೆ. ಆ ನಿದ್ರೆ ನಿಜವಾಗ್ಲೂ ಕೂಡ ಎಚ್ಚರ ಆಗುತ್ತೆ. ಎಚ್ಚರ ಅಂದ್ರೆ ದೇವರ ಕಡೆ ಮನಸ್ಸು. ತದಲಂಬು ಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ವೀಶಪದೆ. ಆ ಸಿದ್ಧಿ ಬರೋದ್ರಿಂದ ಯಾವ ಯೋಚನೆ ಮಾಡಬೇಕಾಗಿಲ್ಲ. ಹೀಗೆ ಏಕಾಸಿ ಬಗ್ಗೆ ನಮಗೆ ಬರಬೇಕಾದ ಆಧಾರ ಬರಬೇಕು, ವಿಶ್ವಾಸ ಬರಬೇಕು. ಚಿಕ್ಕ 5-6 ವರ್ಷ ಹುಡುಗರು ಮಾಡೋದನ್ನು ನೋಡಿದ್ದೇನೆ, 90 ವರ್ಷ ಬದುಕರು ಮಾಡೋದನ್ನು ನೋಡುತ್ತೇನೆ. ಅವರು ಎಲ್ಲಿದೆ ಶಕ್ತಿ ಅಂದರೆ ಮನಸ್ಸೇ ಶಕ್ತಿ. ದೇವರ ಸಂಕಲ್ಪ ದೊಡ್ಡ ಶಕ್ತಿ. ನಾವು ಮಾಡ್ತೇವೆ ಅಂತ ದೊಡ್ಡ ದೇವರು ಮಾಡಿಸ್ತಾನೆ ಅನ್ನೋ ಮುಂದಿನ ಪಾರ್ಟ್ ಇದೆ. ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇ ನನಿಷ್ಫಲ. ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇ ನನಿಷ್ಫಲ. ಆಚಾರ್ಯರ ಮಾತ್ರ ಮಾಡ್ತೇವೆ ಅಂತ ಹೋಗಿ ದೇವರು ಮಾಡಿಸೇ ಮಾಡಿಸ್ತಾರೆ. ಜೀವ ಅಷ್ಟರಮಟ್ಟಿಗೆ ಅವ್ರ ಜವಾಬ್ದಾರಿ ಬರಬೇಕಾಗ್ತದೆ. ಕರ್ತ ಶಾಸ್ತ್ರಾರ್ಥವತ್ವ ಅಂತಂದ್ರೆ ಅದೇ, ಆ ರೀತಿ ಮಾಡೋ ವ್ಯವಸ್ಥೆಯನ್ನು ತಂದುಕೊಂಡ್ರೆ ಯಾರಿಗೂ ಅಸಾಧ್ಯ ಅಂತ ಅನಿಸೋದೇ ಇಲ್ಲ. ಮತ್ತು ಲೋಕದಲ್ಲಿ ಬೇಡ ಅಂದ್ರೆ ಕಟ್ಟುಪಟ್ಟು ಮಾಡ್ತಾನೆ, ಶಾಸ್ತ್ರದಲ್ಲಿ ಬೇಕು ಅಂದ್ರೆ ಯಾಕೆ ಮಾಡೋದಿಲ್ಲ? ಅವರಿಗೆ ವೈಯಕ್ತಿಕವಾಗಿ ಬೇಕು, ಕಷ್ಟಪಟ್ಟು ಮಾಡ್ತಾರೆ. ಇದು ನಮಗೆ ಬೇಡ, ಅವಾಯ್ಡಿಂಗ್ ಟ್ಯಾಕ್ಟಿಕ್ಸ್ ಉಪಯೋಗಿಸ್ತೇವೆ. ಹಾಗಾಗತ್ತೆ ಹೀಗಾಗತ್ತೆ ಅಂತ ಹೇಳ್ತೇವೆ, ಏನೂ ಆಗೋದಿಲ್ಲ, ಒಳ್ಳೇದೇ ಆಗುತ್ತೆ ಅನ್ನೋದನ್ನು ಮತ್ತೆ ಹೇಳ್ತಾರೆ. ಮತ್ತೆ ಏಕಾಸಿ ಪೂರ್ಣ ಫಲ ಕೊಡಬೇಕಾದ್ರೆ ಹಿಂದೆ ಹೇಳಿ, ದಶಮಿ ಕಡಿಮೆ ಆಹಾರ ತಗೋಬೇಕು, ವಾಸಿ ಕಡಿಮೆ ಆಹಾರ ತಗೋಬೇಕು, ಏಕಾಸಿ ಏನೂ ತಗೋಬಾರ್ದು, ಆ ಪೂರ್ಣ ಫಲ ಕೊಡುತ್ತೆ. ನಮ್ಮ ಏಕಾಸಿ ಯಾತಕ್ಕೆ ಫೇಲ್ ಆಗುತ್ತೆ ಅಂದರೆ ದಶಮಿ ಹುಚ್ಚಾಬಟ್ಟೆ ಆಹಾರ ತಗೋಬೇಕು. ನಾಳೆ ಏಕಾಸಿ ನಾಳೆ ಏಕಾಸಿ ತಲೆಯಲ್ಲಿ ಕೂತಿರುತ್ತೆ, ಬಿಡೋದೇ ಇಲ್ಲ ಅದು. ಬೆಳಗ್ಗೆಯಿಂದ ಶುರು ಮಾಡ್ತಾನೆ, ಹೆಚ್ಚು ತಿಂತಾನೆ, ಬೇಗ ಮಾಡ್ತಾನೆ, ಮಧ್ಯಾಹ್ನ ಫಲಹಾರ ಮಾಡ್ತಾನೆ, ರಾತ್ರಿ ಎಲ್ಲ ಮುಗಿಸ್ತಾನೆ. ಮತ್ತೆ ಬಡಿಸೋರು ಹೇಳ್ತಾರೆ ನಾಳೆ ಏಕಾದಶಿ ಅಂತಾರೆ, ಓ ಮತ್ತೆ ಹಾಕೊಂಡು ಶುರು ಮಾಡ್ತಾರೆ. ಅದು ಏಕಾದಶಿ ಅಂತ ತಲೆ ಬಂದಷ್ಟ ತಗೊಳ್ಬೇಕು ಅಂತ. ಅದು ಓವರ್ ಈಟಿಂಗ್ ಆಗಿಬಿಡುತ್ತೆ, ಗೊತ್ತಾಯ್ತಾ? ಓವರ್ ಈಟಿಂಗ್ ಆಗೋದು ಏಕಾದಶಿ ಫಲ ಬರೋದೇ ಇಲ್ಲ ಅವರಿಗೆ. ಅದಕ್ಕೆ ಹೇಳ್ತಾರೆ ಏಕಾದಶಿ ಸರಿಯಾಗಿ ಮಾಡಿ ಪುಣ್ಯ ಬರಬೇಕಾದ್ರೆ ದಶಮಿ ನಾರ್ಮಲ್ ಆಗಿರಿ, ನಾಳೆ ಏಕಾದಶಿ ಟೆನ್ಷನ್ ಏನು ಹೆಚ್ಚು ತಗೊಳಕ್ಕೆ ಹೋಗಬೇಡಿ. ಬುಡದಿ ಸರಿ ತಿಂತ ತಿಳಿ, ಫಸ್ಟ್ ಕ್ಲಾಸ್ ಏಕಾದಶಿ ಮಾಡಕ್ಕೆ ಹೆಚ್ಚು ತಗೋತಾನೆ ಅದೇ ಪದ್ಧತಿ. ಇವತ್ತು ಏಕಾದಶಿ ರಾತ್ರಿ ಊಟ ಮಾಡಬೇಕಾದ್ರೆ ನೀವು ನಾಳೆ ಫುಲ್ ಗ್ಯಾಪ್, ನಾಡಿದ್ದು ಬೆಳಗ್ಗೆವರೆಗೂ ಹ್ಯಾಕಾಯ್ಬೇಕಪ್ಪ ಅಂತ ಯೋಚನೆ ಮಾಡ್ತಾರೆ. ಅದು ಸಂಧ್ಯಾಂದ್ರೆ ಪುನಃ ಯೋಚನೆ ಮಾಡಬೇಕು. ಇದೇ ಕೊನೆ ಸಂಧ್ಯಾವನೆ ಆಗ್ಬೋದು, ಯಾರಿಗೂ ಗೊತ್ತಿಗೆ ಕಾಲ ಅಂತದ್ದು. ಇದೇ ಕೊನೆ ಊಟ ಅಂತ ನಾಡಿದ್ದು ಆಚೆ ಗ್ಯಾರಂಟಿ ಇದೆ. ಇದೇ ಕೊನೆ ಸಂಧ್ಯಾಂದ್ರೆ ಕೊನೆ ದೇವ್ಪೂಜೆ ಆಗ್ಬೋದು. ಏನು ಕೊನೆಯ ಸೀನ್ ಸಿನಿಮಾ ನೋಡ್ತಿರ್ತಾರೆ, ಇನ್ನೂ ಬಿಡೋದು ಬಂದು ನೋಡ್ತಿರ್ತಾರೆ. ಶುಭ ಶುಭ ಮಾತವರು ಬಿಡೋದಿಲ್ಲ. ಇದು ಅಕ್ಸ್ಮಾತ್ ತೋರಿಸ್ಬಿಟ್ಟು ಏನಾದ್ರೂ ಪಾಪ ಏನಾದ್ರೂ ತೋರಿಸ್ಬಿಟ್ರೆ ಅಷ್ಟು ಕಾತರ ಶಾಸ್ತ್ರದಲ್ಲಿದ್ರೆ ಮನುಷ್ಯ ಬುದ್ಧಿ ಹೋಗ್ಬಿಡ್ತಾನೆ ಅಂತಿರ್ತಾರೆ ಆಚಾರ್ಯರ ಮಾತನ್ನು. ಯಾವತ್ ಚಿಂತಯತೇ ಜಂತು ವಿಷಯಾನ್ ವಿಷ ಸನ್ನಿಭ ತಾವತ್ತೇ ಸ್ಮರತೆ ದೇವಂ ಪೂರ್ಣ ಮುಚ್ಚೇತ ಬಂಧನ. ಈ ಲೌಕಿಕದ ಬಗ್ಗೆ ಏನು ಭಾರಿ ಆಸಕ್ತಿ ತೋರಿಸ್ತೀರಲ್ಲ, ಅದು ದೇವರಿಗೆ ತೋರಿಸಿಬಿಟ್ರೆ ಖಂಡಿತ ಮುಕ್ತಿ ಹೋಗ್ತೇನೆ ಅಂತ ಹೇಳ್ತಾರೆ. ಯಾರತ್ತಾರೆ ಸಂಸಾರದಲ್ಲಿ ಉಳಿತಾರೆ ಅದನ್ನು ಅರ್ಥ ಮಾಡಿಕೊಂಡು ಪರಮೋತ್ಸಾಹದಿಂದ ಮಾಡಿದ್ರೆ ಸರಿ ಹೋಗ್ತದೆ. ನಾವು ಪ್ರತಿ ದೇವ್ರ ಪೂಜೆ ಮಾಡೋಕ್ಕಾರೆ ಹಾಗೆ ಮಾಡಬೇಕು. ಇವತ್ತೇ ಕೊನೆಯದಾದರೂ ಆಗ್ಬೋದು ಅಂತ ಮಾಡಿದರೆ ಫುಲ್ ಮಾಡ್ತಾನಾಗ. ದಶಮಿ ರಾತ್ರಿ ಕೊನೆಯ ಊಟ ತಗೋಬೇಕಾದ್ರೆ ಎಷ್ಟು ಶ್ರದ್ಧೆ ಇರ್ತದಲ್ಲ, ಅಷ್ಟು ಶ್ರದ್ಧೆ ದೇವ್ರ ಪೂಜೆ ಕಾಲಕ್ಕೆ. ಇದೇ ಕೊನೆ ಸಂಧ್ಯಾವನ, ಇದೇ ಕೊನೆ ದೇವ್ರ ಪೂಜೆ, ದೇವ್ರು ನೋಡ್ತಾ ಇದೇ ಕೊನೆ ದರ್ಶನ ಆಗ್ಬೋದು, ಯಾರಿಗೆ ಗೊತ್ತು? ಎಷ್ಟು ಭಕ್ತಿಯಿಂದ ನೋಡ್ತಾನಾಗ. ಆ ರೀತಿ ಭಾವನೆ ಮಾಡಿದ್ರೆ ಸಾಧನೆ ಆಗ್ತದೆ. ಒಂದು ದಿವಸ ಕೊನೆ ಆಗೇ ಆಗ್ತದೆ, ಲಾಸ್ಟ್ ಸಂಧ್ಯಾವನೆ ಆಗೇ ಆಗ್ತದೆ ಒಂದು ದಿವಸ ಗ್ಯಾರಂಟಿ. ಲಾಸ್ಟ್ ದೇವ್ರ ಪೂಜೆ ಆಗೇ ಆಗ್ತದೆ ಗ್ಯಾರಂಟಿ, ಸಂಶಯನೇ ಇಲ್ಲ. ದಿವಸ ಅಂತ ಗೊತ್ತಾಯಿದ್ರೆ ಕ್ವಾಲಿಟಿ ಮೇಂಟೈನ್ ಮಾಡಬೇಕಾಗ್ತದೆ. ಕ್ವಾಲಿಟಿ ಮನುಷ್ಯನ ಜೀವನ ಅಭದ್ರ. ಯಾರು ಯಾವಾಗ ಹೋಗ್ತಾರೆ ಯಾರಿಗೂ ಗೊತ್ತಿಲ್ಲ. ನೋಬಡಿ ನೋಸ್. ಅಲ್ಲಿ ಕೇದಾರದಲ್ಲಿ ಮಲಗಿದ್ರು ಪಾಪ. ಬೆಳಿಗ್ಗೆ ಅಷ್ಟರಲ್ಲಿ ಯಾರಿಗೆ ಗೊತ್ತಿತ್ತು ಅದು ಹೋಗ್ತಾನೆ ಅಂತ ಹೇಳಿ ಇದ್ದಲ್ಲೇ ಅಷ್ಟು ಜನ ಸತ್ತರಲ್ಲ, ಯಾರಿಗೆ ಗೊತ್ತಿತ್ತು? ಲಾತೂರಲ್ಲಿ ಭೂಕಂಪ ಆಯಿತು, 4 ಗಂಟೆಗಿದ್ದಾರೆ. 4 ಗಂಟೆ 1 ನಿಮಿಷಕ್ಕೆ ಲಕ್ಷಾಂತರ ಜನ ಹೋಗಿದ್ದಾರೆ. ಒಂದೇ ನಿಮಿಷದಲ್ಲಿ ಎಷ್ಟು ಜನ ಹೋದ್ರು ಅದರಲ್ಲಿ ಆ ಟಿ ಬಿಲ್ಡಿಂಗ್ನಲ್ಲಿ ಸುಟ್ಟೋದ್ರೆ ಎಷ್ಟು ಜನ ಹೋದ್ರು ಪಾಪ. ಕೆಲವೇ ಕ್ಷಣಗಳಲ್ಲಿ ಯಾರು ಯೋಚನೆ ಮಾಡಿದ್ರು ಅದನ್ನೆಲ್ಲ ಕೂಡ. ಅದು ಅರ್ಥ ಮಾಡಿಕೊಂಡು ಜನ ನೋಡೋ ರೀತಿ ಬೇರೆ, ದೇವರು ನೋಡೋ ರೀತಿ ಬೇರೆ, ಲೋಕ ನೋಡೋ ರೀತಿ ಬೇರೆ, ಅಧ್ಯಾತ್ಮ ನೋಡೋ ರೀತಿ ಬೇರೆ. ಅದನ್ನು ತಿಳ್ಕೊಳ್ಳೋದಕ್ಕೆ ಏಕಾದಶಿ ವ್ರತ ಬಹಳ ಹೆಲ್ಪ್ ಮಾಡ್ತದೆ ನಮಗೆ. ಅದನ್ನೆಲ್ಲ ವರ್ಣನೆ ಮಾಡ್ತಾ ಇನ್ನು ಹೆಚ್ಚೇಳೋದ್ರ ಗೊತ್ತಿಲ್ಲ. ಇನ್ನು ಆಷಾಢ ಮಾಸ ಏಕಾದಶಿಗಳ ಬಗ್ಗೆ ಇನ್ನು 10 ಏಕಾದಶಿ ಬಂತಲ್ಲ. ಈಗ ಆಷಾಢ ಶಯನ ಏಕಾದಶಿ, ಯೋಗಿನಿ ಏಕಾದಶಿ ಅಂತೇಳಿ. ಇದು ಶಯನ ಏಕಾದಶಿ ಶುಕ್ಲಪಕ್ಷದ್ದು, ಕೃಷ್ಣ ಪಕ್ಷದ್ದು ಯೋಗಿನಿ ಏಕಾದಶಿ ಅಂತ ಕರೀತಾರೆ. ಅದಕ್ಕೊಂದು ಒಳ್ಳೆ ಕಥೆ ಹೇಳ್ತಾರೆ. ಒಬ್ಬ ರಾಜ, ಚಂದ್ರವಂಶದ ರಾಜ, ಭಾರಿ ಚೆನ್ನಾಗಿ ರಾಜ್ಯಭಾರ ಮಾಡ್ತಿರ್ತಾನೆ. ಆ ರಾಜ ಇದ್ದಿದ್ದು ಭದ್ರಾವತಿ ಅಂತ ಒಂದು ಊರು. ನಮ್ಮ ಸದ್ಯ ನಮ್ಮ ಭದ್ರಾವತಿ ಅಂತ ಹೇಳ್ಕೊಬಿಡೋದಲ್ಲ, ಕಾರಣ ಹೇಳ್ತಾರೆ. ಈ ಭದ್ರಾವತಿ ಇರೋದು ಭದ್ರಾ ನದಿಯ ತೀರ, ಅದು ಸರಸ್ವತಿ ನದಿಯ ತೀರ ಅಂತ ಹೇಳ್ತಾರೆ. ಸೊ ನಮ್ಮ ಈಗ ದಕ್ಷಿಣ ಭಾರತದಲ್ಲ, ಉತ್ತರ ಭಾರತದಲ್ಲಿ ಯಾವುದೋ ಒಂದು ಭದ್ರಾವತಿ, ಅಲ್ಲೊಬ್ಬ ರಾಜ ಇದ್ದ. ಆ ಊರಿನ ಧನಪಾಲ ಅಂತ ಒಬ್ಬ ವೈಶ್ಯ ಇದ್ದ, ಧನಪಾಲ ಅಂತ ವೈಶ್ಯ. ಅವರಿಗೆ 5 ಜನ ಮಕ್ಕಳಿದ್ದ. ಅವನು ಭಾರಿ ಒಳ್ಳೆಯವನು, ಧನಪಾಲ ವ್ಯಕ್ತಿ ಹಿಂದಿನ ಕಾಲದಲ್ಲಿ ಶೂದ್ರಾಗಿ ಯಾರೇ ಆಗಿರಲಿ ಅವರು ವೈಷ್ಣವರು ಒಂದು ಮಿನಿಮಮ್ ಕ್ವಾಲಿಫಿಕೇಶನ್ ಅವರು, ಪರಮ ವಿಷ್ಣು ಭಕ್ತರು. ಶಬರಿ ಕಥೆ ಬರುತ್ತಲ್ಲ ಹಾಗೆ ಭಾರಿ ಶುದ್ಧ ವ್ಯಕ್ತಿ, ರಾಜರ ಸೇವಕನಾಗಿದ್ದ, ಪ್ರಜೆಗಳು ಉಪಕಾರ ಮಾಡ್ತಿದ್ದ, ಒಳ್ಳೆ ವ್ಯಾಪಾರ ಮಾಡ್ತಿದ್ದ. ವ್ಯಾಪಾರದಲ್ಲಿ ಲಾಭ ತಗೊಳ್ಳೋದು ತಪ್ಪಲ್ಲ, ಆಗ ಅವರಿಗೆ ಬದುಕದೆ ಸಾಧ್ಯ ಇಲ್ಲ. ಆದರೆ ಮೋಸ ಮಾಡಬಾರ್ದು, ಮಿತಿ ಮೀರಿ ತಗೋಬಾರ್ದು. ಎರಡೆರಡು ಮೋಸ ಮಾಡಿದ್ರು ಹೋಯ್ತು, ಮಿತಿ ಮೀರಿ ತಗೊಂಡ್ರು ಹೋಯ್ತು. ಇಲ್ಲ ತಗೊಂಡ್ರೆ ಯಾವ ತಪ್ಪು ಅದರಲ್ಲಿಲ್ಲ. ಆ ರೀತಿ ಮಾಡಿಕೊಂಡೇ ಇದ್ದ. ಅನೇಕ ದಿವಸ ನಡೆದ 5 ಜನ ಮಕ್ಕಳಾದ್ರೆ ಅವರಿಗೆ ಕೊನೆಯವರೆಗೆ ದುಷ್ಟಬುದ್ಧಿ ಅಂತ ಹೇಳಿ, ದುಷ್ಟಬುದ್ಧಿ ಅಲ್ಲ ದುಷ್ಟಬುದ್ಧಿ ಅಂತ ಹೇಳಿ, ದುಷ್ಟದ್ಯುಮ್ನ ಅಂತೀವಲ್ಲ ಹಾಗೆ ದುಷ್ಟಬುದ್ಧಿ. ಒಳ್ಳೆ ದುಷ್ಟತ್ವ ದ್ಯೋಗಾನತ್ವ ಅಂತ ಹೇಳಿದಾಗೆ ಗಟ್ಟಿ ಬುದ್ಧಿ ಅವನೇ. ಆದರೆ ಹೆಸರು ದುಷ್ಟಬುದ್ಧಿ, ಗುಣ ಮಾತ್ರ ದುಷ್ಟಬುದ್ಧಿಯಾಗಿತ್ತು ಅಂತ ಹೇಳ್ತಾರೆ. ಗುಣದಲ್ಲಿ ಭಾರಿ ಕೆಟ್ಟವನೇ ಅವನು. ಗುಣದ 4 ಮಕ್ಕಳು ದೊಡ್ಡವರು ಸರಿ ಇರ್ತಾರೆ, ಕೊನೆಯವರು ಭಾರಿ ದುಷ್ಟನಾಗಿರ್ತಾರೆ. ಏನು ಹೇಳಿದ್ರು ಕೇಳೋದಿಲ್ಲ ಮಗ. ನಿಧಾನವಾಗಿ ಜನ ಹಾಳು ಮಾಡ್ತಾನೆ, ಕೊನೆ ಮನೆ ಹಾಳು ಮಾಡ್ತಾನೆ, ಕಂಡವರನ್ನ ಬೀಳಿಸ್ತಾನೆ, ರಾಜ ಭಟ್ರಿಗೆ ಸಿಗ್ತಾನೆ. ಭಟ್ರಿ ಹಿಂದಿನ ಕಥೆ ಹೇಳಿದಾಗೆ ಇವರು ಅಪ್ಪನ ಹೆಸರು ಕೇಳಿ ಬಿಟ್ಬಿಡ್ತಾ ಇದ್ದಾರೆ. ಪಾಪ ಅಷ್ಟು ಒಳ್ಳೆಯವನ ಮಗ ನಾನೇನು ಪಾಪಿಷ್ಟ, ಇನ್ನಾರು ತಿದ್ದು ಅಂತ ಬಿಡ್ತಾ ಇದ್ರು. ಅದನ್ನು ದುರುಪಯೋಗ ಮಾಡ್ಕೊಂಡ ಮೇಲೆ ಯಾವ ಅಪ್ಪನ ಹೆಸರು ಹೇಳಿದ್ರೆ ಅಡಿಯುತ್ತಲ್ಲ ಶುರು ಮಾಡ್ಕೊಂಡ. ಎಷ್ಟು ಮೋಸ ಮಾಡ್ತಾರೆ, ಅಪ್ಪನ ಹೆಸರು ಹೇಳಿದೆ ಕೆಲಸ ಆಯಿತು, ಇನ್ಮೇಲೆ ಅಂತ ತಪ್ಪು ಮಾಡಬಾರ್ದು ಅನ್ಕೊಂಡಿಲ್ಲ. ತಪ್ಪು ಮಾಡಿದ್ರೆ ಅಪ್ಪ ಯಾವ ಇರ್ತಾನೆ ಬಿಡೋದು ಶುರು ಮಾಡಿದ ಹಾಗೆ. ದುಷ್ಟರೆಲ್ಲ ಅದರ ಪ್ರೊಟೆಕ್ಷನ್ ತಗೋತಾರೆ. ಯುದ್ಧನ ಹೇಳ್ತಾನೆ, ಯುದ್ಧ ರೀತಿಯಲ್ಲಿ ಬರ್ತದೆ. ವಿದ್ಯಾವಂತ ಇರ್ತಾರೆ, ಒಳ್ಳೆ ವಿದ್ಯಾವಂತ ಇರ್ತಾನೆ, ಅವನು ಭಾರಿ ಒಳ್ಳೆ ರೀತಿ ನಡ್ಕೋತಾನೆ. ಅದಕ್ಕೆ ಅಂದರೆ ನನ್ನ ವಿದ್ಯೆಗೆ ಅವಮಾನವಾಗಬಾರದು ಅಂತ ಯೋಚನೆ ಮಾಡ್ತಾನೆ. ಒಳ್ಳೆ ವಂಶದಲ್ಲಿ ಹುಟ್ಟಿರ್ತಾನೆ, ಸರಿಯಾಗಿ ನಡ್ಕೋತಾನೆ, ವಂಶಕ್ಕೆ ಅವಮಾನ ಆಗಬಾರ್ದು ಅಂತ ಯೋಚನೆ ಮಾಡ್ತಾನೆ. ದುಷ್ಟ ಏನು ಮಾಡ್ತಾನೆ ಗೊತ್ತಾ, ವಿದ್ಯಾವಂತನಾಗ್ತಾನೆ. ನನ್ನ ವಿದ್ಯಾವಂತ ನನ್ನಾರು ಕೇಳ್ತಾರೆ ಶುರು ಮಾಡ್ತಾನೆ. ಇವರಿಗೆ ದಮ, ಅವರಿಗೆ ಮದ. ಯುದ್ಧ ಹೇಳ ಮಾತು, ದುರ್ಜನರಿಗಾದರೆ ಮದ, ಅನ್ನ ಮದ ಅರ್ಥ ಮದ ಅಂತ ಅಹಂಕಾರ ಪಡ್ತಾರೆ. ಜ್ಞಾನಿಗಳಾದರೆ ಮದ ಹೋಗ್ಬಿಟ್ಟು ದಮ ಶುರುವಾದ, ದಮ ಆದರೆ ಬ್ರೇಕ್. ಅವರು ಒಬ್ಬನು ತಪ್ಪಾಡಕ್ಕೆ ಹೋಗ್ತಾನೆ, ಓಹ್ ಇಂಥ ವಂಶವನ್ನು ತಪ್ಪು ಮಾಡಬಾರ್ದು, ನಾನು ಇಷ್ಟು ಓದಿದವನು ತಪ್ಪು ಮಾಡಬಾರ್ದು, ಈ ಥರ ಯೋಚನೆ, ಇಂಥ ಅಧಿಕಾರಿ ತಪ್ಪು ಮಾಡಬಾರ್ದು ನಾನು. ಇವನು ಹಾಗೆ ಮಾಡ್ದ, ಅಪ್ಪನ ಹೆಸರು ಹೇಳಿಸ್ಕೊಂಡ ತಪ್ಪು ಮಾಡ್ದ, ಕೊನೆ ರಾಜನ ಕೈಲಿ ಸಿಕ್ಕ. ರಾಜ ನೋಡ್ದ, ಅವರಿಗೂ ಅಪ್ಪನ ಕಡೆ ಭಾರಿ ಗೌರವ, ನೋಡು ಕೊಂದು ಬಿಡ್ತಿದ್ದೇನೆ ನಿನ್ನ, ಅಂತ ಒಳ್ಳೆಯವನ ಮಗ ನೀನು, ಅದು ಕೊಲ್ಲೋದಿಲ್ಲ. ದೇಶ ಭ್ರಷ್ಟ ಮಾಡಿದನಿಗೆ ಹೋಗು ಅಂತ ಕಳಿಸಿಬಿಡ್ತಾರೆ. ಇವರೊಳ ಮತ್ತೆ ಕಾಲಿಡ ಹಾಕಿಲ್ಲ, ಕಳಿಸಿಬಿಡ್ತಾರೆ, ಹೋಗ್ತಾನೆ ಅರಣ್ಯ ಸುರಿಕೊಂಡು ಹೋಗ್ತಾನೆ. ಎಷ್ಟೋ ಕಷ್ಟಪಟ್ಟ, ಆದರೆ ಏನು ಪ್ರಯೋಜನ ಆಗಲಿಲ್ಲ. ತೀರ ಹಿಂಸೆಪಟ್ಟ, ಆಗ ಒಂದು ಜ್ಞಾನೋದಯ ಆಗ ಕಾಲ ಬಂತವನಿಗೆ. ತುಂಬ ಕಷ್ಟಪಟ್ಟು ಹೋಗಿ ನೋಡಿದಾಗ ಒಬ್ಬ ಜ್ಞಾನಿಗಳು ಸಿಕ್ಕರು. ನೋಡಿದ ಮಾರ್ಕಂಡೇಯರು ಸಿಕ್ಕರಂತ ಆತನಿಗೆ. ನೋಡ್ತಾನೆ ಏನೇನು ಹಣೆಬಾರ ಅಂತ ಕೇಳ್ತಾನೆ, ಎಲ್ಲ ಕಥೆ ಹೇಳ್ಕೊತಾನೆ. ಆಗ ಪಶ್ಚಾತ್ತಾಪ ಪಡ್ತಾನೆ, ಇನ್ನೊಮ್ಮೆ ಇಂಥ ತಪ್ಪು ಮಾಡೋದಿಲ್ಲ ಅಂತ ಹೇಳ್ತಾನೆ. ಆಗ ಈ ವ್ರತ ಮಾಡು, ಯೋಗಿನಿ ಏಕಾದಶಿ ಮಾಡು, ಸರಿ ಹೋಗುತ್ತೆ ಅಂತ ಹೇಳಿದ ತಕ್ಷಣ ಬಹಳ ಸಂತೋಷದಿಂದ ಯೋಗಿನಿ ವ್ರತವನ್ನು ಮಾಡ್ತಾನೆ. ಅದಿಷ್ಟು ಪಾಪ ಪರಿಹಾರ ಆಯಿತು. ಇದು ಅನೇಕ ಕಥೆಗಳು. ಒಬ್ಬನಿಗೆ ಕುಷ್ಠರೋಗ ಬರುತ್ತೆ ತಪ್ಪು ಮಾಡಿದ್ದಕ್ಕೆ ಒಂದು ಮತ್ತೊಂದು ಕಥೆ ಹೇಳ್ತಾರೆ. ಕುಬೇರನ ಭೃತ್ಯ ಒಬ್ಬ ಇದ್ದ, ಅವನು ಯಥಾ ಪ್ರಕಾರ ಬಾಯ ಒಳ್ಳೆಯರ ಕುಬೇರ ದಿಕ್ಪಾಲಕರಲ್ಲಿ ಒಬ್ಬ. ಇವನು ನೋಡಿದರೆ ಆತನ ಭೃತ್ಯ ವಿಚಿತ್ರವಾದ ರೀತಿಯಲ್ಲಿ ಸೇವೆ ಮಾಡಿಕೊಂಡಿದ್ದವನು. ಅವನ ಹೆಂಡತಿ ವಿಶಾಲಾಕ್ಷಿ ಅಂತ ಅವನ ಹೆಂಡತಿ ಬೇರೆ, ಇಬ್ಬರು ಎಲ್ಲ ಸರಿಯಾಗಿದ್ದವರೇ. ದಿವಸ ಅವನ ಕೆಲಸ ಏನು ಗೊತ್ತಾ, ಕುಬೇರನ ಪೂಜೆಗೆ ಸರಿಯಾಗಿ ಹೂ ತಂದುಕೊಡೋದು, ಪೂಜೆ ಹೊತ್ತಿಗೆ ಹೂ ತಂದುಕೊಡೋ ಕೆಲಸ. ಪುಷ್ಪಪಾಲ ಹೂ ತಂದುಕೊಡೋ ಕೆಲಸ ಸರಿಯಾಗಿ ಮಾಡಬೇಕಾಗಿತ್ತು. ಇವತ್ತು ನಾವು ಶಂಕುಕರ್ಣ ಅದೇ ಕಥೆ ಕೇಳುತ್ತೇವೆ, ಶಂಕುಕರ್ಣನ ಕಥೆ ಕೇಳಿದ್ದದ್ದೇ ಕಥೆ. ಅಲ್ಲಿ ಬ್ರಹ್ಮದೇವರಿಗೆ ಹೇಳ್ತಾರೆ, ಕುಬೇರನಿಗೆ ಹೇಳ್ತಾರೆ ಅಷ್ಟೇ. ನಿತ್ಯ ಶಿವಪೂಜೆ ಮಾಡ್ತಾ ಇದ್ದ ಕುಬೇರ. ಕುಬೇರ ಶಿವಪೂಜೆ ಮಾಡೋದಕ್ಕೆ ಕಾರಣ ಶಿವ ಅನೋನಿಯಾಮಕ ದೇವ. ಅದೇ ಪೂಜೆ ಮಾಡಿ ಏನೂ ತಪ್ಪಿಲ್ಲ, ಸರ್ವೋತ್ತಮತ್ತೇನೆ ಮಾಡಬಾರ್ದಷ್ಟೇ ಹೊರತು ಶಿವನ ಪೂಜೆ ಮಾಡಲೇಬೇಕು. ಕೈಲಾಸ ವಾಸ ಗೌರೀಶ ಈಶ ತೈಲ ಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭು ಮುಗುತಿ ಪಥಕ್ಕೆ ಬರವೀವ ಮಹಾರುದ್ರ ದೇವ. ಯಾವ ತಪ್ಪು ಇಲ್ಲ, ಸರಿಯಾಗಿ ಮಾಡ್ತಿದ್ದ, ಹೂ ತರ್ಕೊಡ್ಬೇಕಾಗ್ತಿತ್ತು ತಂದ್ಕೊಡ್ತಿದ್ದ. ಒಂದು ದಿವಸ ಏನಾಯ್ತು, ಹೂ ತರೋದು ಹೂ ತರಲಿಲ್ಲ. ಹೆಂಡತಿ ವಿಹಾರ ಮಾಡ್ತಾ ಕಾಲ ಕಡಿತಾ ಇದ್ದ, ಕುಬೇರ ಕಾದ್ರೊಳಗೆ ಹೂ ಬರಲೇ ಇಲ್ಲ. ತಕ್ಷಣ ವಿಚಾರಿಸಿದ, ಯಾಕೆ ಬಂದೆ ನೋಡ್ಕೊ ಬರ್ರಿ ಅಂತ ಹೇಳಿದ. ಹೋಗಿ ಬಂದು ಹೇಳಿದ್ರು, ಇಲ್ಲ ಅವನು ಹೂ ತರಲಕ್ಕೆ ಹೋಗೇ ಇಲ್ಲ ಒಂದು ದಿವಸ, ಹೆಂಡತಿ ವಿಹಾರ ಮಾಡ್ತಾ ಕೂತ್ಬಿಟ್ಟಿದ್ದಾರೆ ಅಂತ ಹೇಳಿ. ಕುಬೇರನ ಸಿಟ್ಟು ಬಂತು, ಅಟ್ಟತ್ತಿಗೆ ಅವ್ನು ನೋಡಿದ, ಎಚ್ಚರ ಆಯ್ತು, ಓಡಿ ಬಂದ ಆ ಕಡೆಗೆ. ಓಡಿ ಅಸ್ನಾನ ಸ್ನಾನ ಕೂಡ ಮಾಡಿದೆ, ಓಡಿ ಬಂದ, ಗಾಬರಿ ಆಗಿಬಿಟ್ಟಿತ್ತು ಅವನಿಗೆ. ತಪ್ಪಾಯ್ತು ತಪ್ಪಾಯ್ತು ಅಂತೇಳಿ ತಕ್ಷಣನೇ ನೋಡಿದ್ರು, ಸಿಟ್ಟು ಬಂತು ಕುಬೇರನಿಗೆ. ನೀನು ಕೆಲಸ ಕೊಟ್ಟಿರೋದೇನೋ ಮಾಡಿರೋದೇನೆ, ಈಗ ನೀನು ಸಿಟ್ಟಿನ ಕುಷ್ಠರೋಗಿಯಾಗಿ ಒದ್ದಾಡುತ್ತೇನೆ. 18 ಬಗೆಯ ಕುಷ್ಠರೋಗ ನಿನಗೆ, 18 ಕುಷ್ಠರೋಗದಲ್ಲಿ 18 ವೆರೈಟಿ ಇದೆ ಅಂತ ಭಾಗವತ ಹೇಳುತ್ತದೆ. ಒಂದು ಪುರಾಣ ಹೇಳ್ತದೆ, ಡಾಕ್ಟರ್ ಹೇಳಬೇಕಂತ ಎಷ್ಟಿರುತ್ತದೆ ಅಂತ ಹೇಳಿ. 18 ವೆರೈಟಿ ಕುಷ್ಠರೋಗಗಳು ಒಬ್ಬರಿಗೆ ಬರಲಿ ಅಂತ ಹೇಳಿದರು. ನಮಗೇನಿಸುತ್ತೆ ಎಷ್ಟು ಸಿಟ್ಟಿವರಿಗೆ ಅಂತ ಕೇಳಿದರೆ, ಶಿವನ ಪೂಜೆಗೆ ಮಾಡಿದ ವಿರೋಧ, ಶಿವಾಂತರಿಯಾಗದ ಭಗವಂತನೇ ಮಾಡಿದ ದ್ರೋಹ ಇದು, ಅದಕ್ಕೆ ಪನಿಷ್ಮೆಂಟ್, ಹೆವಿ ಪನಿಷ್ಮೆಂಟ್. ಅದು ದುಃಖ ಅನುಭವಿಸ್ಬೇಕು ಅಂತ ಹೇಳಿದ್ದಕ್ಕೆ ದುಃಖ ಪಡ್ತಾನೆ, ಪರಿಹಾರ ಆಗಿ ಅಂತ ಯೋಚನೆ ಮಾಡ್ತಾನೆ. ಇದೇ ರೀತಿ ಯೋಚನೆ ಇನ್ನೊಂದು ಪ್ರಸಂಗ ಬರುತ್ತೆ, ಮಧ್ವಯುದ್ಧದಲ್ಲಿ ಬರ್ತದೆ. ಆಚಾರ್ಯ ಒಬ್ಬ ಶಿಷ್ಯ ಇದ್ದಾನೆ, ಅವ್ರಿಗೇನು ಕೆಲಸ ಕೊಟ್ಟಿದ್ದಾರೆ ಗೊತ್ತಾ, ಆಚಾರ ಸ್ನಾನಕ್ಕೆ ಹೊರಟಾಗ ವಸ್ತ್ರ ತಗೊಂಡೋದು, ಅದು ಅವ್ರ ಕೆಲಸ. ಅಂಗವಸ್ತ್ರ ತಗೊಂಡೋಗಿ ಸ್ನಾನ ಕಡಿಮೆ ಮಾಡಿಕೊಡೋ ಕೆಲಸ, ದಿವಸ ಕೆಲಸ ಮಾಡ್ತಾ ಇದ್ದ. ಒಂದು ದಿವಸ ಏನಾಯ್ತು, ಪಾಠ ಪ್ರವಚನ ತುಂಬ ಹೊತ್ತು ರಾತ್ರಿ ಓದ್ತಾ ಇದ್ದ ಪಾಪ, ಹಾಗೆ ಬೆಳಿಗ್ಗೆ ಬೇಗ ಎಚ್ಚರ ಆಗಲಿಲ್ಲ, ಬೆಳಿಗ್ಗೆ ಬೇಗ ಎಚ್ಚರ ಆಗಲಿಲ್ಲ. ಆಚಾರ್ಯ ಏನು ಮಾಡಿದ್ರು ಗೊತ್ತಾ, ನೋಡಿದ್ರಂತೆ ತಾವೇ ತೊಗೊಂಡು ಹೊರಟ್ಬಿಟ್ರು ಆ ವಸ್ತ್ರ, ತಾವೇ ತೊಗೊಂಡು ಹೊರಟೋಗ್ಬಿಟ್ರು. ಆಮೇಲೆ ಶಿಷ್ಯ ನೋಡ್ದ, ಗಾಬರಿ ಆಯ್ತು ಅವರಿಗೆ, ಓಡ್ಕೊತ ಹೋದ. ಆಚಾರ ಸ್ನಾನ ಮಾಡ್ತಾ ಇದ್ದಾರೆ, ನೋಡಿದ ಕೈಗೆ ನಿಂತ್ಕೊಂಡ್ಬಿಟ್ಟು ಆಚಾರ ಡಕ್ಕು ಬಿಟ್ಟಿರುತ್ತೆ, ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ. ಸ್ವಲ್ಪ ಡಿಫ್ರೆನ್ಸ್ ಇರುವಾಗ್ತದೆ. ಕುಬೇರ ಶಾಪ ಕೊಟ್ಟ ಕಥೆ ಅದು, ಆಚಾರ್ಯ ಶಾಪ ಕೊಡಲಿಲ್ಲ ಯಾತಕ್ಕೆ, ಅದು ಸಿಂಪಲ್ ಕಾರಣ ಇಷ್ಟೇ. ಕುಬೇರ ಹೆಂಡತಿ ವಿಹಾರ ಮಾಡ್ತಾ ಕಾಲ ಕಳೆದ, ಈತ ಪಾಠ ಅಂತ ಬರಗಿದ್ದ, ಅದಕ್ಕೆ ಫ್ರೀ ಕೊಟ್ಟು ಅಂತ ಹೇಳಿ. ಇದು ಅರ್ಥ ಮಾಡಿಕೊಂಡ್ರೆ ನೀವು ತಪ್ಪು ಮಾಡಿ, ಶಾಸ್ತ್ರ ಪಾಠ ಶಾಸ್ತ್ರ ಪ್ರವಚನಕ್ಕೋಸ್ಕರ ಎಂಥ ತಪ್ಪು ಬೇಕಾದರೂ ಮಾಡಿದ್ರು ಕ್ಷಮಿಸಿಬಿಡ್ತಾರೆ. ಅದನ್ನು ಬಿಟ್ಟು ಬೇರೆ ಏನೇ ಮಾಡಿದ್ರು ಅದು ಎಷ್ಟು ಗುಣ ಆದರೂ ಶಾಪ ಕೊಡ್ತಾರೆ. ಈ ಒಂದೇ ಕಥೆಗಳು, ಲೇಟ್ ಮಾಡಿದ ಕಥೆ ಎರಡು ಕಾಮನ್, ಆತ ಲೇಟ್ ಮಾಡಿದ್ದು ಕುಬೇರನಿಗೆ, ಈತ ಲೇಟ್ ಮಾಡಿದ್ದು ಮಧ್ವಾಚಾರ್ಯನಿಗೆ, ಸಾಕ್ಷಾತ್ ವಾಯುದೇವರು. ಇವರಿಗೆ ಲೇಟ್ ಮಾಡಿದ್ದಾರೆ ಅಂತ ಹೇಳಿದ್ವಿ, ಎಂಥ ಕೆಲಸ ಮಾಡೋದು ಗೊತ್ತಾ, ಅವ್ರನ್ನ ಬರ್ಮಾಡಿ ಹಾಕಿಬಿಡ್ಬೇಕಾದ್ರೆ ಮಾಡಲಿಲ್ಲ ಆಚಾರ್ಯ. ಇವತ್ತು ಅಷ್ಟೇ, ಸ್ಟೂಡೆಂಟ್ಸ್ಗೆ ಎಕ್ಸಾಮ್ಷನ್ ಕೆಲವೆಲ್ಲ ಲೇಟ್ ಇಲ್ಲದ ಒಂದು ಸ್ಟೂಡೆಂಟ್ ಅರ್ಥ ಬಿಟ್ಬಿಡ್ತಾರೆ, ಕೆಲವು ಸುಳ್ಳು ಹೇಳಿಬಿಟ್ಬಿಡ್ತಾರೆ ಎಷ್ಟೋ ತಾನೆ. ಯಾಕೆಂದ್ರೆ ಆ ಪದಕ್ಕೆ ಅಷ್ಟು ಗೌರವ ಇದೆ. ವಿದ್ಯಾರ್ಥಿ ಮೌಖಿಕ ವಿದ್ಯಾರ್ಥಿಗೆ ಎಷ್ಟು ಬೆಲೆ ಇದ್ರೆ ಅಧ್ಯಾತ್ಮದ ವಿದ್ಯಾರ್ಥಿಗೆ ಎಷ್ಟು ಬೆಲೆ ಇರ್ತದೆ, ಅದಕ್ಕೆ ನಾವು ಯೋಚನೆ ಮಾಡಬೇಕು. ಅರ್ಥ ಹತ್ತೋದೋ ಬಿಡ್ತದೋ ಪಾಠ ಕೇಳೋ ಅಭ್ಯಾಸ ಮಾಡಬೇಕು, ಅರ್ಥ ಆಗುತ್ತೋ ಬಿಡುತ್ತೋ ಪ್ರವಚನ ಕೇಳೋ ಅಭ್ಯಾಸ ಮಾಡಬೇಕು. ಅಷ್ಟಾದರೂ ಒಂದು ಗ್ಯಾರಂಟಿ, ನಾವು ಸ್ಟೂಡೆಂಟ್ ಅಂತ ಕನ್ಸಿಡರ್ ಮಾಡಿದಾಗಾಯ್ತಲ್ಲ, ಎಷ್ಟೋ ತಪ್ಪು ನಮಗೆ ಅವಾಯ್ಡ್ ಆಗ್ತಾವ, ಎಷ್ಟೋ ತಪ್ಪುಗಳನ್ನು ದೇವರು ಕ್ಷಮಿಸ್ತಾನೆ. ಅದೇ ಮಾತು ಹೇಳ್ತಾರೆ, ಶುತಂ ಹರತಿ ಪಾಪಾನಿ, ಒಂದು ಮಾತಿದೆ ನಿಮ್ಗೆ ಅರ್ಥವಾಗಲಿ ಬಿಡಲಿ, ಕೇಳಿದ್ದಕ್ಕೆ ಪಾಪ ಪರಿಹಾರ. ಏಕಾದಶಿ ಬಗ್ಗೆ ಹಾಗೆ ಹೇಳ್ತಾರೆ, ಯಾರು ಏಕಾದಶಿ ಮಹತ್ವ ಕೇಳ್ತಾರಲ್ಲ ಅವರಿಗೆ ಎಷ್ಟೋ ಪುಣ್ಯ ಬಂದ್ಬಿಡುತ್ತೆ, ಮತ್ತೆ ಕೇಳಿ ಮತ್ತೆ ಮಾಡ್ಕೊಂಡು ಬಿಟ್ಬಿಡ್ಬಾರ್ದು ಗಲಾಟೆಗಳಿಗೆ. ಕೇಳಿದ್ರೆ ಪುಣ್ಯ ಬರ ಮತ್ತೆ ಯಾಕೆ ಮಾಡಬೇಕು ಅಂತ, ಕೇಳಿದ್ರೆ ಪುಣ್ಯ ಬರುತ್ತೆ ಅಂತ ಅರ್ಥ ಮಾಡೇ ಮಾಡ್ತಾನೆ ಅಂತ. ಸರಿಯಾಗಿ ಕೇಳಿದ್ರೆ ಯಾವ್ದು ಬಿಡ್ತಾನೆ, ಮತ್ತೆ ಅಲ್ಲಿ ಫ್ರೀಯಾಗಿ ಯಾರೋ ಕೊಡ್ತಿದ್ದಾರೆ ಅಂತ ಎಲ್ಲ ತಕ್ಷಣ ಓಡೋಗ್ಬಿಡ್ತಾರೆ. ಕೂಡಿ ಅಂತ ಕೊಡೋದಿಲ್ಲ, ಯಾಕೆ ಕೊಡ್ತಿದ್ದಾರೆ ಯಾಕೆ ಹೋಗ್ಬಾರ್ದು ಅನ್ನಿಸ್ತು ಅಷ್ಟೇ. ಇಂಥ ಪುಣ್ಯ ಕೂಡ ಏಕಾದಶಿ ಯಾರು ಬಿಡ್ತಾರ. ಕೆಲವು ಏಕಾದಶಿ ಬಗ್ಗೆ ಮಹಿಮೆ ಹೇಳ್ತಾರೆ, ಎಂಬತ್ತು ಸಾವಿರ ಬ್ರಾಹ್ಮಣರಿಗೆ ಊಟ ಮಾಡಿಸಿ ಪುಣ್ಯ ಬರುತ್ತಂತ ಕೇಳಬೇಕು. ಎಂಬತ್ತು ಸಾವಿರ ಬ್ರಾಹ್ಮಣರಿಗೆ ಒಂದೇ ಕಾಶಿ ಉಪವಾಸ ಮಾಡಿದ್ರೆ ಅಷ್ಟು ಪುಣ್ಯ ಬರುತ್ತಂತೆ. ಎಂಬತ್ತು ಎಂದ ಹಾಕ್ಲಿಕ್ಕೆ ಬರುತ್ತೆ ಎಂಬತ್ತು ಸಾವಿರ ಮತ್ತೆ ಬ್ರಾಹ್ಮಣರೇ ಸಿಗೋದಿಲ್ಲ, ಸಿಕ್ಕರೆ ನಾವಂತೂ ಅವ್ರ ಕೈ ನಾವು ಸಿಗೋದಿಲ್ಲ, ನಮ್ಮ ಪದಾರ್ಥ ನಮಗೆ ಸಿಗೋದಿಲ್ಲ, ಅಡಿಗೆ ಮಾಡೋಕ್ಕಾಗೋದಿಲ್ಲ. ಏಕಾಶಿ ಮಾಡಿದ್ರೆ ಬರುತ್ತಂದ್ರೆ ಯಾರು ಬಿಡ್ತಾರನ್ನ ಮತ್ತೆ ಹೇಳಿ. ಯಾವ ಅಶ್ವಮೇಧ ಯಾಗನೂ ಇದ್ರ ಮುಂದೆ ಅಲ್ಲ. ಅಶ್ವಮೇಧ ಸಹಸ್ರಾಣಿ ವಾಜಪೇಯ ಶತಾನಿಕ ಏಕಾದಶಿ ಉಪವಾಸಸ್ಯ ಕಲಾಂ ನಾರ್ಹಂತಿ ಷೋಡಶಿ. ಎಷ್ಟು ಮಾತ್ರ ಹೇಳ್ತಾರೆ, ಕೊನೆಗೊಂದು ಮಾತು ಹೇಳ್ತಾರೆ ಆಚಾರ್ಯ ಹೇಳ್ತಾರೆ. ಇನ್ನೊಬ್ಬರ ಕೈಲಿ ಮಾಡಿಸಿ ಏಕಾಶಿ ಉಪವಾಸ ನೀವೀಗ ನಿಮ್ಗೇನು ಬರುತ್ತೆ ಮಾಡಿಸಿದ್ರೆ ಆಚಾರ್ಯ ಹೇಳ್ತಾರೆ. ಇನ್ನು ಒಬ್ಬರ ಕೈಲಿ ಏಕಾಶಿ ಉಪವಾಸ ಮಾಡಿಸಿದ್ರೆ ನೀವು ಹನ್ನೆರಡು ಏಕಾಶಿ ಉಪವಾಸ ಮಾಡಿದ್ರೆ ಪುಣ್ಯ ಬರುತ್ತೆ. ಈಗ ಮಾಡಿಸ್ತೇವೆ ಅವನಿಗೆ, ನಮ್ಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ನೀವು ಮಾಡಿ ಎಲ್ಲರಿಗೆ ಹೇಳ್ತಾವ್ ನೀವು ಮಾಡಿ ಮಾಡಿ ಅಂತ ಹೇಳೋದು. ತಾತ ತಿಂದು ಕೂತ್ಬಿಡೋದು ಆರಾಮಾಗಿ. ಹನ್ನೆರಡು ಏಕಾಶಿ ಪುಣ್ಯ ಬರುತ್ತಲ್ಲ ಅಂತ ಕೇಳಿದರೆ ಆಚಾರ್ಯ ಸೇರಿಸ್ತಾರೆ, ನೀನು ಮಾಡಿ ಮಾಡಿಸೋ ಅವಾಗ ಬರುತ್ತೆ, ದೊಡ್ಡವರು ಬರೋದಿಲ್ಲ. ನೀನು ಮಾಡಿ ಮಾಡಿಸಿದರೆ, ಒಬ್ಬನ ಕೈನೇ ಮಾಡಿಸಿದ್ರೆ ಹನ್ನೆರಡು ಏಕಾಶಿ ಉಪವಾಸ ಪುಣ್ಯ ಬರುತ್ತದೆ. ಇನ್ನು ತಾನು ಮಾಡ್ತಾನೆ, ಇನ್ನೊಬ್ರು ಒಬ್ಬನಿಗೆ ಬಿಡಿಸ್ತ, ಹನ್ನೆರಡು ಏಕಾಶಿ ಉಪವಾಸ ಬಿಟ್ಟು ಪಾಪ ಬರ್ತದೆ ಅವನಿಗೆ. ಈ ಕೆಲಸ ಮನೆಯಲ್ಲೇ ಮಾಡ್ತಾರೆ, ತಂದೆ ತಾಯಿ ಮಾಡ್ತಾರೆ. ನಾವು ಮಾಡ್ತೀವಿ ಮಕ್ಕಳೇ, ನೀವು ಮಾಡಬೇಡಿ ಅಂತ ಹೇಳ್ತಾರೆ, ಮುಗಿತಾರ ಕತೆ. ಮಕ್ಕಳಿಗೆ ಹೇಳಿ ಬಿಡಿಸ್ತಾರಲ್ಲ, ಎಷ್ಟು ಪಾಪಿಗಳಾಗ್ತಾರೆ ಅಂದ್ರೆ ಅವ್ರ ಪಾಪ ಇವ್ರಿಗೆ ಗೊತ್ತಾಗಿಲ್ಲ. ಒಬ್ಬನೇ ಬಿಡಿಸಿದ್ರೆ ಹನ್ನೆರಡು ಜನಕ್ಕೆ ಬಿಡಿಸಿದ ಪಾಪ. ಗಂಡ ಹೆಂಡತಿ ಇಬ್ಬರಿಗೂ ಬಿಡಿಸ್ತಾರೆ, ಮಗ ಸೊಸೆಗೆ ಇಬ್ಬರಿಗೂ ಬಿಡಿಸ್ತಾರಲ್ಲ, 24 ಆಯ್ತಾರೆ. ಅದೇ ಬೆಳೆ ಅವ್ರ ತಮ್ಮಕ್ಕನೇ ಬಿಡಿಸ್ತಾರೆ, ಬೆಳೀತಾ ಬೆಳೀತಾ ಹೋಯ್ತು ಅವ್ರ ತಮ್ಮ ಕಡೆಗೆ. ಓ ಇದು ಬಿಟ್ಟಿದ್ದೆ ಆಗ್ತದೆ ಅಂತ ಮಾಡಿದ ಬರೋದೇ ಇಲ್ಲ. ಮಾಡಿಸ್ತಾ ಹೋದ್ರೆ ಬೆಳೀತಾ ಹೋಗ್ತದೆ, ಬಿಡಿಸ್ತಾ ಹೋದ್ರೆ ಅಳಿತಾ ಹೋಗ್ತದೆ. ಅದಕ್ಕೆ ಇನ್ನೊಬ್ಬರ ಕೈಲಿ ಮಾಡಿಸಿ, ಇನ್ನೊಬ್ಬರ ಕೈಲಿ ಮಾಡಿಸಿದ್ರೆ ಪುಣ್ಯ ಬರುತ್ತೆ. ಇನ್ನೊಂದು ಕಾರಣ ಯಾವಾಗ ಗೊತ್ತಾ? ತನಗೆ ಭಾರಿ ರೋಗ, 90 ಮುದುಕ, ಮಾಡೋ ಸ್ಥಿತಿಯಲ್ಲಿ ಇನ್ನೊಬ್ಬರ ಕೈಲೇ ಮಾಡಿಸಿ ಆಗ. ನೀನು ಮಾಡಿ, ನನಗಂತೂ ಆಗೋದಿಲ್ಲ, ನೀನಾದರೂ ಮಾಡು. ಅದು ದೊಡ್ಡ ಒಂದು ತ್ಯಾಗ, ಅದನ್ನು ಕಲಿಬೇಕು ನಾವು. ಹಿಂದೆ ಬಹಳ ಹಿಂದೆ ಕಡೂರಿಗೆ ಹೋದ ಕಾಲಕ್ಕೆ ಒಬ್ಬ ಅಣ್ಣನ ಪುತ್ರ, ಒಬ್ಬರು ಒಳ್ಳೆ ಪ್ರತಿಷ್ಠಿತ ವ್ಯಕ್ತಿ, ವೃದ್ಧರು, ತಪ್ಪದೇ ಉಪನ್ಯಾಸದಲ್ಲಿ ಯಾವಾಗಾದರೂ ಬರ್ತಿದ್ರು. ಒಂದು ಸತ್ತು ಹೋದ ಬರಲಿಲ್ಲ. ಯಾಕೆ ಅಂತ ಕೇಳಿದೆ, ಇಲ್ಲ ಅವರಿಗೆ ಪ್ಯಾರಾಲಿಸಿಸ್ ಆಗಿದೆ, ವಯಸ್ಸು ಆಗಿದೆ, ಪ್ಯಾರಾಲಿಸಿಸ್ ಆಗಿದೆ, ಮನೆ ಬಿಟ್ಟು ಬರಹಾಗಿಲ್ಲ ಪಾಪ, ಅದಕ್ಕೋಸ್ಕರ ಬರಲಿಲ್ಲ ಅಂತ ಹೇಳಿದೆ. ನೋಡೋಣ ಅಂತ ಮನೆಗೆ ಹೋದೆ, ತುಂಬ ವರ್ಷ ಹಿಂದಿರ್ಕೈತೆ, ನೋಡೋಕ್ಕೆ ಮನೆಗೆ ಹೋದೆ. ಮನೇಲಿ ಒಬ್ಬರೇ ಇದ್ದಾರೆ, ಯಾರೂ ಇಲ್ಲ. ಕಷ್ಟಪಟ್ಟು ಹೋದ್ಮೇಲೆ ನೋಡಿದ್ರು, ಅಯ್ಯೋ ನೀವು ಯಾಕೆ ಬಂದಿರಿ ಅಂತ ಕೇಳಿದ್ರು. ಅವನು ಹೇಳಿದೆ, ಮನೆಯವರೆಲ್ಲ ಎಲ್ಲಿ ಹೋದ್ರು ಅಂತ ಕೇಳಿದೆ. ಪ್ರವಚನ ಕಳಿಸಿ ನೆರಡು ಅಂತ ಹೇಳಿದ್ರು, ಪ್ರವಚನಕ್ಕೆ ಬಂದಿರ್ತಾರೆ ನಿಮ್ಮ ಮನೆಗೆ, ಅಲ್ಲಿ ಬಂದಿದ್ದಾರೆ ಅಂತ ಹೇಳಿ. ಯಾಕೆ ನೀವು ಇಷ್ಟು ಅವಸ್ಥೆಯಲ್ಲಿ ಇದ್ದೀರಿ, ನಿಮ್ ನೋಡ್ಕೊಳ್ಳಿಕ್ಕೆ ಯಾರಾದ್ರೂ ಯಾರು ಕಳಿಸಿದ್ರಿ ಅಂದರೆ, ಅವ್ರು ನಾನಂತೂ ಹೋಗಾಗಿಲ್ಲ, ಅವರಾದ್ರೂ ಹೋಗ್ಲಿ ಅಂತ ನಾನು ಕಳಿಸ್ತೇನೆ ಅಂತ. ಅವರಾದ್ರೂ ಹೋಗ್ಲಿ ಅಂತ ಕಳಿಸ್ತೆ. ನಿಮ್ಗೇನಾದ್ರೂ ಆದರೆ ಇದ್ರೆ ಅವ್ರು ಏನು ಮಾಡ್ತಾರೆ ಮತ್ತೆ? ಇದು ಏನು ನೋಡ್ತಾ ಕೊಡ್ತಾರೆ ಅಷ್ಟೇ, ಪಾಠಕ್ಕೆ ಏನು ಬರ್ತದೆ ಅವರಿಗೆ? ಆ ಪುಣ್ಯ ನನ್ನ ಕಾಪಾಡ್ತದೆ ಅಂತ ಹೇಳಿದ್ರು ಗೊತ್ತಾಯ್ತು. ಆ ಪುಣ್ಯ ನಮ್ಮನ್ನು ಕಾಪಾಡ್ತದೆ. ಈ ಜ್ಞಾನ ನಮಗೆ ಬೇಕು, ನಮ್ಮದಾಗಲ್ಲ. ನಮಗೆಲ್ಲ ಯಾರೋ ಹೋಗಬೇಡಿ, ನನ್ನ ಇಲ್ಲೇ ಕೂತ್ಬಿಡಿ ಅಂತ ಖುಷಿಕೊಂಡಿರ್ತಾರೆ. ಅದು ಎಲ್ಲರೂ ನನ್ನ ಜೊತೆಗೆ ಹಾಳಾಗೋದ್ರೆ ಅಂತ ಆಗ್ತದೆ ಹೊರತು ಉದ್ದಾರ ಆಗುತ್ತೆ ಬರೋದಿಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು. ಈ ಕರ್ನೂಲ್ ಹೋದ ಕಾಲಕ್ಕೆ ಒಬ್ಬ ಮರ ಈತ ಸೇಟು ನಿತ್ಯ ಉಪನ್ಯಾಸ ಬರ್ತಿದ್ದ. ಬೆಳಿಗ್ಗೆ ಸಾಯಂಕಾಲ ಭಾಗವತ ಎರಡೊತ್ತು ಭಾಗವತ ನಿತ್ಯ ಬರ್ತಿದ್ದ. ಮುಂದೆ ಕೂತ್ಕೊಂಡು ಕೇಳ್ತಿದ್ದ, ಈಗ ಅರ್ಥ ಆಗ್ತದೆ ಅಂತ ಅನಿಸಿ ಕೇಳಿದೆ. ಏನು ಅರ್ಥ ಆಗಲ್ಲ ಅಂತ ಹೇಳಿ, ಏನೇನು ಅರ್ಥ ಆಗೋದಿಲ್ಲ ಅಂತ. ಅಷ್ಟು ಕರೆಕ್ಟಾಗಿ ಬರೋದು, ಕರೆಕ್ಟಾಗಿ ಹೋಗೋದು. ಮತ್ತೆ ಯಾಕೆ ಬರ್ತೀರಿ ಅಂತ ಕೇಳಿದ್ರೆ, ನನಗೇನು ಅರ್ಥ ಆಗೋದಿಲ್ಲ. ಮತ್ತೆ ರಾಮ ಅಂತ ಕೃಷ್ಣ ಅಂತ ಅಷ್ಟಾಕ್ತಾರೆ ಅಂತ ಹೇಳಿದ. ದೇವರ ಹೆಸರು ಬರುತ್ತಲ್ಲ ಅಷ್ಟಾಕ್ ಬೇರೆ ದುಃಖ ಪುಣ್ಯ ಬರುತ್ತದೆ. ನಮ್ಮ ಜನ ಎಲ್ಲಿ ಅವ್ರಿಗೆ ಯಾವ ಯೋಚನೆ, ಎಷ್ಟು ಸಂಸ್ಕಾರ ಇರಬೇಕಾದ್ರೆ ಕೂಡ ಕೆಲವರು ಇರ್ತಾರೆ, ಅವೈಷ್ಣವರು ಇರ್ತಾರೆ. ವೈಷ್ಣವರು ಪ್ರವಚನ ಬೇರೆ ಪ್ರವಚನಕ್ಕೆ ಹೋಗೋದೇ ಇಲ್ಲ. ವೈಷ್ಣವರು ಎಲ್ಲರೂ ಹೋಗ್ಕೊಂಡು ಬಂದಿರ್ತಾರೆ, ಆ ಮಠಕ್ಕೆ ಹೋದ ಈ ಮಠಕ್ಕೆ ಎಲ್ಲರೂ ಹೋಗಿ ಬಂದಿರ್ತಾರೆ. ಹೋಗಿ ತಲೆ ಕೆಡಿಸ್ಕೊಂಡು ಕೂತಿರ್ತಾರೆ, ಪೂರ್ತಿ ಕೆಡಿಸ್ಕೊಂಡ್ಬಿಟ್ಟು. ಅವರು ಏನ್ ಮಾಡ, ವೈಷ್ಣವರಿಗೆ ಹೋಗೋದೇ ಇಲ್ಲ. ಕೇಳಿದ್ರೆ ಕೇಳ್ತೀವಿ, ಬೇರೆ ಕಡೆ ಹೋಗೋದಿಲ್ಲ. ನಮ್ಮ ಹರಿಸರ ಒತ್ತ ಒತ್ತೋಬೇಕು, ವಿಷ್ಣು ಜೀವ ಒತ್ತ, ವಿಷ್ಣು ವಾಯು ಜೀವ ಒತ್ತ ಒತ್ತೋಬೇಕು. ಇಷ್ಟು ಹಠ ಇರುತ್ತೆ. ಇದೆಲ್ಲ ಅರ್ಥ ಮಾಡೋದು ಯಾತಕ್ಕೆ ಅಂದರೆ, ಈ ಕೇಳಿ ಕೇಳಿ ಅಭ್ಯಾಸ ಆಗಬೇಕು. ಏಕಾದಶಿ ವ್ರತಗಳು ಸಾಮಾನ್ಯ ವ್ರತಗಳಲ್ಲ, ನಮ್ಮ ಜೀವನವನ್ನೇ ಬದಲಾಯಿಸ್ತಕ್ಕಂಥ ವ್ರತಗಳು. ಅದು ಮಾಡ್ತಾ ಮಾಡ್ತಾ ಹೋಗಿ, ಇವತ್ತು ಎಷ್ಟೋನೋ ಭಾರಿ ಒಳ್ಳೆ ಪರಿಸ್ಥಿತಿಯಲ್ಲಿ ಯಾರು ಇದ್ರೆ ಎಷ್ಟೊಮ್ಮೆ ಏಕಾಶಿ ಮಾಡಿದ್ದಾರೋ ಆ ಥರ ಅನ್ಕೋಬೇಕು. ದೊಡ್ಡ ಭಾರಿ ಮನೆಗೇನೆ ಕಟ್ಟಿಸಿದ್ದ, ದೊಡ್ಡ ಕೆಲಸದಲ್ಲಿ ಇದ್ದಾನೆ ಶ್ರೀಮಂತ, ಬೇರೆ ಹೇಳಬೇಕಾಗಿಲ್ಲ. ಅಷ್ಟು ದೊಡ್ಡ ಮನೆ ಕಟ್ಟಿಸಿದ ಶ್ರೀಮಂತ ಅವನು. ಶ್ರೀಮಂತಿ ಎಲ್ಲ ಕಾರಣ ಇಲ್ಲ, ವ್ಯಾಪಾರ ಮಾಡ್ತಿರೋ ಚೆನ್ನಾಗಿ ಹೋದ ದೊಡ್ಡ ಕೆಲಸದಲ್ಲಿರಬೇಕು, ಬೇರೆ ದಾರಿನೇ ಇಲ್ಲ. ನೋಡಬೇಕಾಗಿಲ್ಲ, ಕಷ್ಟ ಊಹೆ ಮಾಡಿಬಿಡ್ತೀವಿ ನಾವು. ಅಧ್ಯಾತ್ಮದಲ್ಲಿ ಮುಂದೆ ಬರಬೇಕು ಅಂತಿದ್ರೆ ಸಾಧನೆ ಮಾಡಲೇಬೇಕಾಗ್ತದೆ. ಲೌಕಿಕ ನಶ್ವರ, ಅಧ್ಯಾತ್ಮ ಶಾಶ್ವತವಾದ್ರಿಂದ ಅದರ ವಿಶ್ವ ಪ್ರಯತ್ನ ಪಡ್ತಕ್ಕಂಥ ಜವಾಬ್ದಾರಿ ನಮಗೆ ಇರಲೇಬೇಕು. ಈ ಪ್ರಶ್ನೆ ಅದನ್ನೇ ಕೇಳಿದ್ದಾರೆ. ಇನ್ನೂ ಕೇಳಬೇಕು, ದೇವೇಂದ್ರನ ಸ್ಥಾನಕ್ಕೆ ದೇವತೆಗಳೇ ಬರೋದಿಲ್ಲ ಅಂತ ಹೇಳ್ತಾರೆ, ಹಾಗೆ ನೌಷ ಯಾತಕ್ಕೆ ಬಂದ, ಇತ್ತು ಮತ್ತೆ ಯಮನಕರ ಸಾಗರ ಯಾತಕ್ಕೆ ಬಂದು ಅಂತ ಕೇಳಿದ್ರೆ ಹೇಳ್ತಾರೆ, ಅವರೆಲ್ಲ ಇಂದ್ರ ಪದವಿ ಬರಲಿಕ್ಕೆ ಅರ್ಹರಾದವರೇ. ಅವರೆಲ್ಲ ಕೂಡ ಇಂದ್ರ ಪದವಿಯರು ಕೂಡೋದು ಬೇರೆ, ಇಂದ್ರ ಪದವಿ ಈಕ್ವಲ್ ಆಗೋದು ಬೇರೆ. ಇಂದ್ರ ಪದವಿಯರು ಕೂಡ್ತಾರೆ, ಈಕ್ವಲ್ ಆಗೋದಿಲ್ಲ. ಇಲ್ಲಿ ಯಜ್ಞನಾಮಕ ಪರಮಾತ್ಮ ಇಂದ್ರ ಪದವಿಯರು ಭಾರಿ ಮೇಲಿದ್ದಾನೆ, ಇಂದ್ರ ಪದವಿ ತಾರ ಬಂದು ಕೂಡ್ತಾನೆ. ವಾಯುದೇವರು ಭಾರಿ ಮೇಲಿದ್ದಾರೆ, ಕೂಡ್ತಾರೆ. ಆ ಪೋಸ್ಟ್ ಫಿಲಪ್ ಮಾಡೋದು ಬಂದಿದ್ದೆ ಹೊರತು ಪೋಸ್ಟಲ್ಲಿ ಕೂತವರೆಲ್ಲ ಈಕ್ವಲ್ ಅಲ್ಲ, ಅದು ದೋಷ ಇಲ್ಲ. ಆ ಪದವಿ ಬರ ಅರ್ಹತೆ ಇದ್ದವ್ರು ಕೂತ್ರೆ ತಪ್ಪಾಗುತ್ತೆ. ನಹುಷ ಬಂದ ಅರ್ಹತೆ ಇರಲಿಲ್ಲ, ಪ್ರಾಬ್ಲಮ್ ಆಯ್ತದೆ. ನಕಲ ಸಹಿತವರು ಪ್ರಾಬ್ಲಮ್ ಆಗಲಿಲ್ಲ, ನಾಸತ್ಯ ದಸ್ತರು ಅಂತ ಅವರ ಹೆಸರು, ಅಶ್ವಿನಿ ದೇವತೆಗಳು, ಅವರಿಗೆ ದೋಷ ಇಲ್ಲ. ಆದ್ದರಿಂದ ಅದಕ್ಕೆ ಇದಕ್ಕೆ ಪ್ರಶ್ನೆ ಇಲ್ಲ. ಇನ್ನು ಹುಡುಗರು ಪ್ರಶ್ನೆ ಹೆಚ್ಚಿಲ್ಲ, ಹೇಳಿದ್ದೀನಿ ಆಗ್ಲೇನೆ. ಮತ್ತೆ ಏಕಾದಶಿ ವ್ರತದ ಬಗ್ಗೆ ನಿಮ್ಮ ದಾಸರು ಕೊಟ್ಟ ಮಾಹಿತಿ ಅಂತೂ ಭಾರಿ ಭಾರಿ ಜಾಸ್ತಿ ಆಯಿತು. ನೀವೆಲ್ಲ ಪಾಪರು ಒಂದೇ ದೇಶ ಮಾಡೋದಾದ್ರೆ ಏಕಾದಶಿ ತಿಂದು ಬಿಡಿ. ಎಲ್ಲ ಪುಣ್ಯ ಒಂದೇ ಸ್ಥಳ ಏಕಾದಶಿ ಬಿಟ್ಟುಬಿಡಿ ಇಷ್ಟೇ. ನೀವು ಏಕಾದಶಿ ತಿನ್ನೋದು ಬಿಟ್ಟುಬಿಡಿ, ಎಲ್ಲ ಪುಣ್ಯದ ರಾಶಿ ಬಂತು ನಿಮಗೆ. ಏಕಾದಶಿ ತಿಂದು ಎಲ್ಲ ಪಾಪದ ರಾಶಿನೂ ಬಂತು. ಎಂಥ ಪಾಪ ಅಲ್ಲ, ವರಂ ಸಮಾತ್ರಗಮನಂ, ವರಂ ಗೋಮಾಂಸ ಭಕ್ಷಣಂ, ವರಂ ಹತ್ಯಾ ಸುರಾಪಾನಂ, ಏಕಾದಶಿ ಅನ್ನ ಭಕ್ಷಣ. ಇದಕ್ಕಿಂತ ಇನ್ನೇನು ಹೇಳಬೇಕು? ಅದು ಉಗ್ರವಾಗಿ ಆಚಾರ್ಯ ಬೈತಾರ. ಅದರ ಜೊತೆಗೆ ಸೇರಿಸ್ತಾರೆ ಶ್ರವಣ ಏಕಾದಶಿ. ಶ್ರವಣತ್ವಾಸ್ಯನ್ನು ತಪ್ಪದೆ ಮಾಡಬೇಕು. ಅದು ಎಕ್ಸ್ಟ್ರಾ ಏಕಾದಶಿ, ಎಕ್ಸ್ಟ್ರಾ ಉಪವಾಸ. ಈ ಸತ್ ಬರುತ್ತೆ ಭಾದ್ರಪದ ಮಾಸದಲ್ಲಿ, ಎಲ್ಲ ಮಠಕ್ಕೂ ಬಂದಿದೆ, ಯಾರು ಎಸ್ಕೇಪ್ ಆಗಾಗಿಲ್ಲ. ಭಾದ್ರಪದ ಮಾಸದ ಶುಕ್ಲಪಕ್ಷದ ದ್ವಾದಶಿ ಶ್ರವಣದ್ವಾದಶಿ ಇದೆ, ಅದು ತಪ್ಪದೇ ಮಾಡಬೇಕು. ಬರೀ ಶ್ರವಣ, ವಿಷ್ಣು ಪಂಚಕ ಶ್ರವಣ ಬೇರೆ, ಈ ಶ್ರವಣ ಬೇರೆ. ಈ ಶ್ರವಣ ಎಲ್ಲರೂ ಮಾಡಬೇಕು. ವಿಷ್ಣು ಪಂಚಕ ಶ್ರವಣ ಅವರು ಮಾತ್ರ ಮಾಡಬೇಕು, ಕೆಲವರಲ್ಲ. ಎಲ್ಲರೂ ಮಾಡ್ತಕ್ಕ ಶ್ರವಣ ಬಂದಿದೆ. ಅಂದ ಮಾಡದೆ ಹೋದ್ರೆ ಆಚಾರ್ಯ ಬರೀತಾರೆ, ಪಂಚ ಸಂವತ್ಸರ ಕೃತಂ ಪುಣ್ಯಂ ತಸ್ಯ ವಿನಶ್ಯ. 5 ವರ್ಷ ಮಾಡಿದ ಪುಣ್ಯ ಎಲ್ಲ ಹೋಗ್ಬೇಕು. ಏಕಾದಶಿಗಳು ಸೇರಿಕೊಂಡು ಅಲ್ಲಿ ಕೊಟ್ಟು ವಾಶೌಟ್ ಆಗಿಬಿಡುತ್ತೆ. ಆದ್ರಿಂದ ಶ್ರವಣ ಉಪವಾಸ ಮಾಡಲೇಬೇಕು. ಮತ್ತೆ ಕೆಲವು ಸತ್ಯ ಅತಿರಿಕ್ತ ಉಪವಾಸ ಅಂತ ಬರುತ್ತೆ. ಏಕಾದಶಿ ದ್ವಾದಶಿ ದ್ವಾದಶಿ ಪೂರ್ತಿ ಇದ್ದು ತ್ರಯೋದಶಿಗೂ ಎಕ್ಸ್ಟೆಂಡ್ ಆಗ್ತದೆ ಸ್ವಲ್ಪ. ಅವಾಗ ಆ ದ್ವಾದಶಿನ ಉಪವಾಸ ಮಾಡಬೇಕು. ಏಕಾದಶಿನ ಉಪವಾಸ ದ್ವಾದಶಿನೂ ಮಾಡಬೇಕಾದ್ರಿಂದ 2 ಉಪವಾಸ ಆಗ್ತದೆ. ಇವು ಹಗಲೆಲ್ಲ ಬರೋದಿಲ್ಲ, ಹಾಗಾಗಿ ಬರ್ತಾ ಇರ್ತವೆ. ಅದನ್ನು ಮಾಡದೆ ಹೋದರೆ ದ್ವಾದಶ ದ್ವಾದಶಿ ಇದ್ದಂತೆ ದ್ವಾದಶಿ ಜಾತಿ ಲೈಂಗಿಕ 12 ಏಕಾದಶಿ ಉಪವಾಸ ಮಾಡಿದ ಪುಣ್ಯ ಹೋಗಿಬಿಡ್ತದೆ. ಅದು ಅದನ್ನು ಮಾಡಬೇಕು. ಹರಿವಾಸರ ತಪಸ್ಬಾರ್ದು. ಹರಿವಾಸರ ಆದಮೇಲೆ ಮುಂದೆ ಪಾರಣೆ ಆಗಬೇಕು. ಸಾಗರ ಇದ್ದಾಗ ಮೊದಲೇ ಮಾಡಬೇಕು, ಅದನ್ನು ತಪಸ್ಸಾಗಿಲ್ಲ. ದರ್ಶನ ಹರಿವಾಸರ ಇದ್ರೆ ಅದಕ್ಕಿಂತ ಮುಂಚೆ, ದ್ವಾದಶಿ ಹರಿವಾಸರ ಇದ್ದರೆ ಹರಿವಾಸರ ಮುಗಿದ ಮೇಲೆ ಹರಿವಾಸರ ಅಂಬೋದು ಸರಿಯಾಗಿ ಯೋಚನೆ ಮಾಡಬೇಕು. ತುಂಬ ಜನ ಒಂದು ಮಾಡ್ತಾರೆ, ಒಂದು ಬಿಟ್ಬಿಡ್ತಾರೆ, ಹಾಗೆಲ್ಲ ಮಾಡಬಾರ್ದು, ಸರಿಯಾಗಿ ಮಾಡಬೇಕು. ಇನ್ನು ಕೊನೆಯ ಪ್ರಶ್ನೆ ಅಂದರೆ, ಏಕಾದಶಿ ಕನ್ಫ್ಯೂಷನ್ ಬಂದಾಗ ಏನು ಮಾಡಬೇಕು? ಒಂದು ಮಠಕ್ಕೊಂದು ಮತ್ತೊಂದು ಮಠಕ್ಕೊಂದು ಇದ್ದಾವೆ, ಇದೇ ಜಾಸ್ತಿ. ಮಾಧ್ವರಲ್ಲೇ ಅಂತ ವ್ಯಕ್ತಿ ಬೇರೆಯವರ ವಿರೋಧ ಬಂದು ಯೋಚನೆ ಮಾಡೋದಿಲ್ಲ. ಮಾಧ್ವರದ್ದು ಮಾಡ್ತೇವೆ ಮುಗಿದು, ಇಲ್ಲೇ ವಿರೋಧ ಬಂದರೆ ಏನು ಮಾಡಬೇಕಾಗ? ಇದೇ ಅವರು ಉತ್ತರ ಕೊಡ್ತಾರೆ. ಅಂಥವತ್ತೇನು ಡೌಟ್ ಬಂತು ಅಂತ ಕೇಳಿದರೆ, ನೀವು ಮರುದಿವಸ ಮಾಡಿ. ಮರುದಿವಸ ಮಾಡೋದು ಅತಿ ಶ್ರೇಷ್ಠ. ಹಿಂದಿನ ದಿವಸ ಮಾಡೋಕ್ಕೆ ಹೋಗಬೇಡಿ, ಅದು ಪಾಪ ಬರೋದೇ ಇಲ್ಲ ಅದನ್ನ ಅಂತೇಳಿ. ನೋ ರಿಸ್ಕ್ ಅಂದ್ರೆ 100 ರಿಸ್ಕ್ ಫ್ರೀ. ಹಿಂದಿನ ದಿವಸ ಮಾಡಿದರೆ ಮಹಾಪಾಪ ಇದೆ. ಗಾಂಧಾರಿ ಹೋಗಿ ಮಾಡಿದ್ರು ಅಂತ ಹಾಗೆ ಕನ್ಫ್ಯೂಷನ್ ಬಂದ ಕಾಲ ಮೊದಲು ಮಾಡಿಬಿಟ್ಟಾರೆ. ಅದರ ಫಲಿತಾಂಶ 100 ಮಕ್ಕಳು ಸತ್ತೋದ್ರು ಅಂತ ಹೇಳ್ತಾರೆ. ತಸ್ಯಾಹ ಪುತ್ರ ಶತಂ ನಷ್ಟಂ ತಸ್ಮಾತ್ ತಾಂ ಪರಿವರ್ತೆಯ ಆಚಾರ್ಯರ ಮಾತು. ಮರುದಿವಸ ಮಾಡೋದು ಸೇಫು, ಹಿಂದಿವಸ ಮಾಡೋದು ಅಲ್ಲ ಅಂತ ಕೊಟ್ಟ ಉತ್ತರ. ಸೊಲ್ಯೂಷನ್ ಸಿಕ್ಕರೆ ಭಾರಿ ಶ್ರೇಷ್ಠ, ಸಿಗದೆ ಹೋದರೆ ಆಚಾರ್ಯ ಕೊಟ್ಟ ಸೊಲ್ಯೂಷನ್ ಇದು. ಪದ್ಮ ಪುರಾಣದ ಸೊಲ್ಯೂಷನ್ ಕೊಡ್ತಾ ಇದೆ, ತುಂಬ ವಿಸ್ತಾರವಾಗಿ ಸೇರ್ಕೊಂಡು ಇದರೊಳಗೆಲ್ಲ. ತಪ್ಪದೆ ಮರುದಿವಸ ಮಾಡಿ, ಏನು ತೊಂದರೆ ಆಗುತ್ತೆ, ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ. ಅದು ಎಲ್ಲರಿಗೂ ಕಾಮನ್ ಆನ್ಸರ್. ಪಂಚಾಂಗಗಳು ನೋಡಿ, 3-4 ಪಂಚಾಂಗ ಕ್ಲಾಶ್ ಬಂತೋ ಇಲ್ಲ ಮರುದಿವಸ ಮಾಡಿಬಿಟ್ರೆ ಆಗುತ್ತೆ. ಜವಾಬ್ದಾರಿ ಯಾರು? ಆಚಾರ್ಯ ಜವಾಬ್ದಾರಿ. ಆಚಾರ್ಯ ಮಾತಾಡಿದ್ರಿಂದಾಗೇನೆ ಯಾರು ಯೋಚನೆ ಮಾಡ, ಏಕಾದಶಿ ಮಾಡೋದು ಕೆಡದವರೇ ಅವರು. ಅವರೇ ನಮ್ಗೆ ಹೇಳಿದ ಮತ್ತೇನು ಯೋಚನೆ ಮಾಡಬೇಕು? ಬೇರೆ ಯೋಚನೆ ಮಾಡೋ ಕಾರಣನೇ ಇಲ್ಲ, ಆಚಾರ್ಯದೇ ಮಾತು. ಅಂತ ಹೊತ್ತಿನೊಳಗೆ ಸಂದಿಗ್ಧ ಏಕಾದಶಿ ಅಂತ ಕರೀತಾರೆ. ಡೌಟ್ಫುಲ್ ಏಕಾದಶಿ ಅಂತ ಮರುದಿವಸ ಮಾಡಿ. ಆ ವರ್ಷ ಆ ಏಕಾದಶಿ ಕ್ಯಾನ್ಸಲ್ ಆಗುತ್ತೆ ಅಂತ ಮಾತು ತಿಳ್ಕೊಬಾರ್ದು ಅಷ್ಟೇ. ಡೌಟ್ ಬಂದು ಏಕಾದಶಿ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟು ಮರುದಿವಸ ಮಾಡಿ. ಇಂಥ ಉದಾಹರಣೆ ಕಾಟ್ಕೊಟ್ಟಿದ್ದಾರೆ. ಇದು ಮೊದಲೇ ಹೇಳಿದಂತೆ ಸಂಕ್ಷಿಪ್ತ ಪ್ರವಚನ ಬಾಲಿಕೆ. ಆದ್ದರಿಂದ 26 ಏಕಾದಶಿ ಹೇಳಕ್ ಸಾಧ್ಯವಾಗಲಿಲ್ಲ. ಕೊನೆ ಶಯನ ಏಕಾದಶಿ ಒಂದು ಹೇಳಬೇಕಾಗಿದೆ. ಮತ್ತೆ ಶಯನ ಏಕಾದಶಿ ಬರೋದು ಈಗ. ಮತ್ತೇಳಿ ಯೋಗಿನಿ, ಇದು ಶಯನಿ, ಇದು ವ್ರತ. ನಿಮಗೆ ಗೊತ್ತಿರೋ ಕಥೆನೇ, ಬಲಿಚಕ್ರವರ್ತಿ ಪರಮಾತ್ಮ ಅನುಗ್ರಹಕ್ಕೆ ಪಾತ್ರವಾಗಿ ಆತನಿಗೆ 3 ಹೆಜ್ಜೆ ಭೂಮಿ ಕೂಡ ನೆಪದೊಳಗೆ ಸರ್ವಸ್ವ ದಾನ ಮಾಡಿದ. ಅಷ್ಟೇ ಇಲ್ಲ, ಆತ ತ್ರಿವಿಕ್ರ ರೂಪ ಕಂಡ. ಎಂಥ ಪುಣ್ಯಾತ್ಮ, ತ್ರಿವಿಕ್ರ ರೂಪ ಕಣ್ಣಾರೆ ಕಂಡ. ಅದಕ್ಕಿಂತ ಹೆಚ್ಚು ಆತನ ಮನೆ ಬಾಗಿಲು ಇವತ್ತು ಪರಮಾರ್ಥ ಕಾಯ್ತಿದ್ದಾನಂತೆ. ವಾಮನ ವಾಮನ ಭಾಮನ ಒಂದೇ ಸಾಮನ ಸೀಮನ ಸಾಮನ ಸಾನು. ಇವತ್ತಿಗೂ ಪರಮಾತ್ಮ ಆತನ ಮನೆ ಮುಂದೆ ಬಾರಪಾರ್ಥ ನಿಂತಿದ್ದಾನೆ. ಅದೇನು ಗುಲಾಮನಾಗಿ ಅಲ್ಲ, ಸ್ವಾಮಿಯಾಗಿ. ಯಾರು ಒಳಗೆ ಹೋಗು, ದುಷ್ಟರು ಒಳಗೆ ಹೋಗದಂತೆ ಕಾಪಾಡ್ತಿದ್ದಾನೆ ಪರಮಾತ್ಮ. ಇದು ಯಾತಕ್ಕೆ ಗೊತ್ತ? ಕೃಷ್ಣ ತಾನೆ ಧರ್ಮರಾಜ ಹೇಳ್ತಾನೆ ಕಥೆನ. ಯಾತಕ್ಕೆ ಗೊತ್ತ? ಹಾಗೆ ಮಾಡಿದ್ದೇನೆ, ಆತ ಶೈನ ಏಕಾದಶಿ ವ್ರತ ಮಾಡಿದ್ದಕ್ಕೆ ಮಾಡಿದ್ದೇನೆ. ಶೈನ ಏಕಾದಶಿ ವ್ರತ ಯಾರು ಮಾಡ್ತಾರೋ ಅವರ ಮನೆಯ ಬಾಗಿಲನ್ನ ಭಗವಂತ ಕಾಯ್ತಾನೆ. ಇವತ್ತೊಂದು ಕಾಯ್ಬೇಕಾಗಿದೆ. ಬೆಲ್ಲ ಶುಕ್ರ ಬಾಂಬ್ ಗಿಂಬ್ ಹಾಕ್ತಿರ್ತಾರಲ್ಲ, ಇವ ಯಾರು ಶೈನ ಏಕಾದಶಿ ಮಾಡ್ತಾರೋ ಅವ್ರಿಗೆ ಅಪಾಯನೇ ಇಲ್ಲ. ದೇವರು ಕಾಪಾಡ್ತಾನೆ, ಮನೆಯ ಬಾಗಿಲನ್ನು ಕಾಪಾಡ್ತಾನೆ, ಮನೆಯ ಬಾಗಿಲ ಮುಂದೆ ನಿಂತು ಕಾಪಾಡ್ತಾನೆ, ಮನಸ್ಸಿನ ಬಾಗಿಲ ಮುಂದೆ ನಿಂತು ಕಾಪಾಡ್ತಾನೆ. ಅಲ್ಲಿ ಕಳ್ಳರು ಬರದಂತೆ ಅಲ್ಲಿ ಕಾಪಾಡ್ತಾನೆ, ಕಾಮಕ್ರೋಧಾರಿ ಬರೋದು ಇಲ್ಲಿ ಕಾಪಾಡ್ತಾನೆ. ಆದ್ರಿಂದ ಶಯನ ಏಕಾದಶಿ ವ್ರತ ಭಾರಿ ದೊಡ್ಡದು. ಇನ್ನೇನು ಬಂದೇ ಬಿಟ್ಟಿದ್ದೇನೆ, ಶುಕ್ರವಾರನೇ ಶಯನ ಏಕಾದಶಿ. ಆದ್ರಿಂದ ಅವತ್ತು ಊಟ ಮಾಡಿ ಸೇನೆ ಮಾಡಬಾರ್ದು ಅಷ್ಟೇ ಹೊರತು ಶಯನ ಏಕ ಮಲಗ ಏಕ ನಾ ಮಲಗ ಏಕ ದೇವ್ರ ಮಲಗ ಏಕಾದಶಿ ಅಂತ ಹೇಳಿದ್ರು. ದೇವರ ಅವತ್ತು ಶಯನ ಏಕಾದಶಿ, ನಿದ್ರಾಭಂಗಿಯಲ್ಲಿ ಇರ್ತಾನೆ, ನಿದ್ರೆ ಮಾಡೋದಿಲ್ಲ, ನಿದ್ರಾಭಂಗಿಯಲ್ಲಿ ಇರ್ತಾನೆ. ಉತ್ಥಾನ ದ್ವಾದಶಿ ಪರಮಾತ್ಮ ಮೇಲೆ ಕೇಳ್ತಾನೆ. ಕಣ್ಣು ಮಾತ್ರ ಮುಚ್ಚೋದಿಲ್ಲ, ನೆನಪಿರಲಿ. ದೇವ್ರು ಕಣ್ಣು ಮುಚ್ಚದ ಮಾಡ್ತಾನೆ ಹೊರತು ದೇವ್ರ ಕಣ್ಣು ಮುಚ್ಚಿದ್ರೆ ಯಾರು ಕಣ್ಣು ತೆಗೆಯೋದೇ ಇಲ್ಲ. ಆದ್ರಿಂದ ಶಯನ ಏಕಾದಶಿ ಯಾತಕ್ಕೆ ಹಾಗೆ ಮಾಡ್ತಾನೆ ಅಂದರೆ, ಚಾತುರ್ಮಾಸ್ಯ ಕಾಲದಲ್ಲಿ ವಿವಾಹ ಮಾಡಬಾರದು, ಉಪನಯನ ಮಾಡಬಾರದು, ಗೃಹ ಪ್ರವೇಶ ಮಾಡಬಾರದು, ಸಂಧ್ಯಾಂದ ಮಾಡಬಾರದು, ಅವೆಲ್ಲ ತಿಳ್ಕೊಬೇಡಿ. ಮತ್ತೆ ದೇವ್ರ ಪೂಜೆ ಮಾಡುವಾಗ ಅವೆಲ್ಲ ಮಾಡಲೇಬೇಕು. ಇಂಥ ಫಂಕ್ಷನ್ ಮಾಡಬಾರ್ದು. ನಮ್ಮ ಜನ ಶುರು ಮಾಡ್ತಾರೆ, ಶುರು ಮಾಡಿಬಿಡ್ತಾರೆ ರಾಶಿ ರಾಶಿ. ಪಂಚಾಂಗಲಿರೋದು ಕೆಲವು ಪಂಚಾಂಗಲ ತಪ್ಪಾಗಿಬಿಡ್ತಾರೆ, ಅದು ಬೇರೆ. ಶ್ರಾವಣ ವಸ್ತ್ರ ಮುಹೂರ್ತ ಹಾಕಿಬಿಡ್ತಾರೆ, ಗೃಹ ಪ್ರವೇಶಕ್ಕೆ ಮದುವೆ ಮುಹೂರ್ತ ಹಾಕಿಬಿಡ್ತಾರೆ. ಏನು ಮಾಡಿದ್ರು ಬರೋದಿಲ್ಲ. ಯಾವ ಪಂಚಾಂಗ ಹಾಕಿದ್ರು ನಮ್ಗೆ ಹೋಗಬೇಡಿ. ಈಗ ವರಹ ದೇವರ ಮಾತನ್ನು ಅದಕ್ಕೆ ಯಾರು ಹೇಳಕ್ ಬರೋದೇ ಇಲ್ಲ. ಪಂಚಾಂಗದ ಎಲ್ಲ ಪಂಚಾಂಗದಲ್ಲಿ ಹಾಕಿರ್ತಾರೆ ಚಿಕ್ಕ ತಪ್ಪು ಹಾಕಬಾರ್ದು. ಹಾಗೆಲ್ಲ ಕೂಡ ವೈಷ್ಣವ ಪಂಚಾಂಗದಲ್ಲೂ ಹಾಕಿರ್ತಾರೆ, ಗೊತ್ತಾಗಿಲ್ಲ. ಸ್ವರೂಪವೆಲ್ಲ ನಿಷಿದ್ಧ. ದಕ್ಷಿಣ ಆಯುಧದಲ್ಲೇ ನಿಷಿದ್ಧ ಗೃಹ ಪ್ರವೇಶ, ದಕ್ಷಿಣ ಉಪನಯನ ನಿಷಿದ್ಧ, ಈ ಚಾತುರ್ಮಾಸದಲ್ಲಿ ವಿವಾಹ ನಿಷಿದ್ಧ. ಆಮೇಲೆ ಧನುಮಾಸದೊಳಗೆ ಬೇಕಾದ್ರೆ ಮಾಡಬಹುದು, ಆದ್ರೆ ಉಪನಯನ ಆಗಲೂ ಮಾಡಬಾರ್ದು. ಕೆಲವು ವಿಶೇಷ ಅಂಶಗಳಿವೆಲ್ಲ. ಗೃಹ ಪ್ರವೇಶ ದಕ್ಷಿಣ ಏನ್ ಮಾಡಿದ್ರು ಮಾಡಬಾರ್ದು. ವಿವಾಹವೇನಾದ್ರೂ ಚಾತುರ್ಮಾಸದಲ್ಲಿ ಮಾಡಿದರೆ ಆ ಮದುವೆ ಉಳಿಯೋದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಮದುವೆ ಬ್ರೇಕ್ ಆಗ್ತದೆ ಅಂತ ಹೇಳ್ತಾರೆ. ಇಲ್ಲ ವಧು ಸಾಯ್ತಾರೆ, ಇಲ್ಲ ವರ ಸಾಯ್ತಾರೆ, ಇಲ್ಲ ಇಬ್ರು ಸಾಯಿದ್ರು. ವರಹದೇವರ ಮಾತುಗಳಿವೆಲ್ಲ ಕೂಡ ಡೈವರ್ಸ್ ಅಂತ ಗ್ಯಾರಂಟಿ. ಈ ಕಾಲಕ್ಕೆ ಯೋಚನೆ ಎಷ್ಟೋ ಜನ ಮಾಡ್ಕೊಂಡಿದ್ದಾರೆ. ಮದುವೆ ಆದ ವರ್ಷಕ್ಕೆ ಡೈವರ್ಸ್ ಆದರೆ ಚಾತುರ್ಮಾಸದಲ್ಲಿ ಮದುವೆ ಆದರೆ ಬರು ಬೇಗ ಬ್ರೇಕ್ ಆಗ್ತದೆ. ಅದೆಲ್ಲ ತಿಳ್ಕೊಳ್ಳೋಕ್ಕೂ ನಾವು ಚಾತುರ್ಮಾಸ ತಿಳ್ಕೊಂಡಿರ್ಬೇಕು. ಅದೇ ಆ ರೀತಿ ಮಾಡೋದ್ರಿಂದ ಲಾಭ ನಮಗೆ ಹೊರತು ಯಾರಿಗೂ ಅಲ್ಲ. ಆತ್ಮೋದ್ಧಾರಕ್ಕೂ ಬೇಕು, ಲೋಕೋದ್ಧಾರಕ್ಕೂ ಬೇಕು. ಅದನ್ನೆಲ್ಲ ತಿಳಿಸಿಕೊಡ್ತಾರೆ. ಅಂತ ವ್ರತ ಉಪವಾಸಗಳೇ ನಮ್ಮ ಜೀವನದ ಸಿದ್ಧಿಗೆ ಕಾರಣವಾಗ್ತಾ ಇತ್ತು. ಮನೆಗೆ ಮನಸ್ಸು ಪರಮಾತ್ಮ ನಮಗೆ ಜ್ಞಾನ ಕೊಡ್ತಾನೆ, ಜ್ಞಾನದ ದರ್ಶನ ಕೊಡ್ತಾನೆ, ಅಪರೋಕ್ಷ ಜ್ಞಾನ ಕೊಡ್ತಾನೆ. ಅಪರೋಕ್ಷ ಜ್ಞಾನ ಕೊಟ್ಟ ಮೇಲೆ ಮುಕ್ತಿ ನೂರಕ್ಕೆ ನೂರಷ್ಟು ಖಚಿತವಾದದ್ದು. ಅಂತ ಮುಕ್ತಿಗೋಸ್ಕರ ಮಾಡೋ ಸಾಧನೆಗಳಲ್ಲಿ ಏಕಾಶಿವ್ರತಕ್ಕೆ ಅಗ್ರಸ್ಥಾನವಾದ್ದರಿಂದ ಅದನ್ನು ಮಾಡಲೇಬೇಕು. ಆಚಾರ್ಯ ಹೇಳಿದ ವ್ರತ ಎರಡೇ, ಒಂದು ಏಕಾಶಿ ಒಂದು ಕೃಷ್ಣಾಷ್ಟಮಿ. ಇನ್ಯಾವ ಉಪವಾಸ ವ್ರತವನ್ನು ಆಚಾರ್ಯ ಎರಡೇ ಎರಡು ಹೇಳಿದ್ದು. ಇದು ಚಾತುರ್ಮಾಸ್ಯ ಉಪವಾಸ ವ್ರತ ಅಲ್ಲ, ಫುಡ್ ಚೇಂಜ್ ಮಾಡೋ ವ್ರತ ಹೊರತು ಉಪವಾಸ ವ್ರತ ಅಲ್ಲ. ಆದ್ದರಿಂದ ಅದನ್ನು ಮಾಡಬೇಕು. ವಿಷ್ಣು ಪಂಚಕಾರ್ಯದ ಶಕ್ತಿ ಇದ್ರ ಮಾಡಿ ಅಂದವರು ಬಿಟ್ಟುಬಿಡಿ. ಇನ್ಯಾವುದು ಕಂಪಲ್ಸರಿ ಅಲ್ಲ. ಮೂರು ಮಾತ್ರ ಕಂಪಲ್ಸರಿ, ಚಾತುರ್ಮಾಸ್ಯ, ಏಕಾದಶಿ, ಕೃಷ್ಣಾಷ್ಟಮಿ. ಆ ಮೂರನ್ನು ಮಾಡಿದರೆ ಆಚಾರ್ಯ ಸಂತೋಷ ಪಟ್ಟರು ಅಂದರೆ ಮೋಕ್ಷ ಕೊಡಿಸೋರು ಮುಗಿತಾ. ಆ ಸಂತೋಷ ಪಟ್ಟರೆ ದೇವರು ಹೇಳ್ತಾರೆ, ಮೋಕ್ಷ ಕೊಡಿಸೇ ಬಿಡ್ತಾರೆ. ಅಲ್ಲಿ ನಮ್ಮ ದೂನ ಮನಾತಂ ಶರಣಾಗತ ಮೇನಂ ಉದ್ಧಾರ ಅಂತ ಹೇಳೇ ಬಿಡ್ತಾರೆ. ಆದ್ದರಿಂದ ಅದನ್ನು ಮಾಡಬೇಕು. ಅಂತಹ ಒಂದು ಏಕಾದಶಿ ಮಹಿಮೆ ಬಗ್ಗೆ ಸಂಕ್ಷಿಪ್ತವಾಗಿ ಕೆಲವೇ ಕೆಲವನ್ನಾದರೂ ಹೇಳೋದಕ್ಕೆ ಇಲ್ಲಿ ಅವಕಾಶ ಲಭಿಸಿದೆ. ಹೇಳಿ ಕೇಳಿ ಪೂರ್ಣಪ್ರಜ್ಞೆ ವಿದ್ಯಾಪೀಠ, ಪೂರ್ಣಪ್ರಜ್ಞರದೇ ಸಿದ್ಧಾಂತ. ಆ ಸಿದ್ಧಾಂತ ಹೇಳ್ತಕ್ಕಂಥ ಪವಿತ್ರವಾದ ಸ್ಥಳ ಪರಮಪೂಜ್ಯ ಪೇಜಾವರ ಶ್ರೀಪಾದಗಳವರ ನೇತೃತ್ವದ ಈ ಒಂದು ದಿವ್ಯವಾದ ವೇದಿಕೆಯಲ್ಲಿ ಪ್ರವಚನ ನಡೆದಿದೆ. ವಾದಿರಾಜ ಸ್ವಾಮಿ ಸನ್ನಿಧಾನ, ರಾಯ ಸನ್ನಿಧಾನ, ಆಚಾರ್ಯ ಸನ್ನಿಧಾನ, ಉಡುಪಿ ಕಟ್ಟರ ಸನ್ನಿಧಾನ, ಅನೇಕ ವಿದ್ವಾಂಸರು, ವಿದ್ಯಾರ್ಥಿಗಳು, ಮುಖ್ಯವಾಗಿ ಗ್ರಂಥ ಭಂಡಾರ ಎಲ್ಲ ಇರತಕ್ಕಂಥ ದೊಡ್ಡ ತೀರ್ಥಕ್ಷೇತ್ರ ಇದು. ಇಂಥಲ್ಲಿ ಪ್ರವಚನ ನಡೆದಿದೆ ಅಂದರೆ ಅದಕ್ಕೆ ಭಾರಿ ಮಹತ್ವ ಇದೆ. ಪರಮಪೂಜ್ಯ ಶ್ರೀಪಾದರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಹೇಳ್ತಾ ಮತ್ತು ಜೊತೆಗೆ ಈ ಪ್ರವಚನದ ಸೇವಾಕರ್ತರಾಗಿ, ಪ್ರಾಯೋಜಕರಾಗಿ ನಮ್ಮ ಹೆಚ್ಚ ಸ್ವಾಸ್ಥ್ಯಮೂರ್ತಿ ದಂಪತಿಗಳು ಭಾಗವಹಿಸಿದ್ದಾರೆ. ಅವರು ನಮ್ಮ ಪ್ರತಿಷ್ಠಾನಕ್ಕೆ ಅನೇಕ ರೀತಿಯಲ್ಲಿ ಸೇವಾ ಕಾರ್ಯದಲ್ಲಿ ಭಾಗವಹಿಸಿದರು. ವಿದ್ವಾಂಸರ ಸಂಭಾವನೆಗೆ ಮತ್ತು ಅನೇಕ ಗ್ರಂಥ ಪ್ರಕಾಶನಕ್ಕೆ ಮತ್ತು ಪ್ರವಚನಗಳಿಗೆ ಮತ್ತು ಇಂಥ ವಿಶೇಷ ಪ್ರವಚನಗಳಿಗೆ ಅನೇಕ ರೀತಿಯಲ್ಲಿ ಸದಾ ನೆರವು ತಮ್ಮ ಸೇವೆ ಸಲ್ಲಿಸ್ತಾನೆ ಇರ್ತಾರೆ. ಅವರು ತಮ್ಮ ವಾಸ್ತವಮೂರ್ತಿ ದಂಪತಿಗಳು ಮಾಡಿರ್ತಕ್ಕಂಥ ಈ ಒಂದು ಸೇವೆ ವಿಶೇಷವಾಗಿ ಹರಿಗುರುಗಳಿಗೆ ಪ್ರೀತಿಕರವಾಗಲಿ. ಮತ್ತೆ ಮತ್ತೆ ಮಾಡಿಸ್ತಾ ಇರ್ತಾರೆ, ಆಗುಮೇಗೊಮ್ಮೆ ತುಂಬ ತಟ್ಟು ಮಾಡಿಸ್ತಾ ಇರ್ತಾರೆ. ಹೆಚ್ಚೆಚ್ಚು ಅವರಿಗೆ ಕಲ್ಯಾಣ ದೇವರು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ತಾವೆಲ್ಲರೂ ಮಡಿಯಲ್ಲೂ ಎಷ್ಟು ಚೆನ್ನಾಗಿ ಬಂದಿದ್ದೇನೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಹೇಳ್ತಾ ಈ ಪ್ರವಚನ ಮಾಲಿಕೆಯನ್ನು ಕೃಷ್ಣಾರ್ಪಣ ಮಾಡ್ತೀವಿ. ಮುಂದೆ ಪ್ರವಚನ ಇಲ್ಲಿ ರುಕ್ಮಿಣೀಶ ವಿದ್ಯೆ ಪ್ರವಚನ ಇರುತ್ತೆ. ಆಗಸ್ಟ್ 12ರಿಂದ ಆಗಸ್ಟ್ 18ರವರೆಗೆ ರುಕ್ಮಿಣೀಶ ವಿದ್ಯೆ ಗ್ರಂಥದ ವಾದಿರಾಜ ಸ್ವಾಮಿಗಳ ದೊಡ್ಡ ಕಾವ್ಯ ಅದು, ಅದರ ಪ್ರವಚನ ಇರುತ್ತೆ. ಆ ಪ್ರವಚನ ಸಮಯದಲ್ಲಿ ರುಕ್ಮಿಣೀಶ ವಿದ್ಯೆ ಗ್ರಂಥ ಬಿಡುಗಡೆಯಾಗುತ್ತೆ, ಅರ್ಥ ಅನುವಾದ ಸಮೇತ ಗ್ರಂಥ ಆ ಸಮಯದಲ್ಲಿ ಬಿಡುಗಡೆಯಾಗುತ್ತೆ. ಆ ಕಾಲಕ್ಕೆ ಅದೆಲ್ಲ ಉಪಯೋಗ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮಾಲಿಕೆಯನ್ನು, ಈ ಬಾರಿಯ ಪ್ರವಚನ ಮಾಲಿಕೆಯನ್ನು ಕೃಷ್ಣಾರ್ಪಣ ಮಾಡಬೇಕು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿದಃ ಯದೌ ಚಕ್ರೌ ತೇನ ಪ್ರಿಯತಾಂ ಕಾಮನಾಂ.
ಪೂಜ್ಯ ವಿದ್ವಾಂಸರಾದ ಪ್ರವಚನಾಚಾರ್ಯರು ಕಳೆದ 6-7 ದಿವಸಗಳಿಂದ ಕೇವಲ ಏಕಾದಶಿಯ ಮಹತ್ವ ಇದರ ಬಗ್ಗೆನೇ ಉಪನ್ಯಾಸವನ್ನು ಅವರು ನಡೆಸಿಕೊಟ್ಟಿದ್ದಾರೆ. ಪ್ರವಚನಾಚಾರ್ಯರ ಉಪನ್ಯಾಸ ಇವತ್ತು ಕೊನೆಗೊಳ್ತಾ ಇದೆ. ಪ್ರವಚನಾಚಾರ್ಯರ ಅವರು ಹಿಂದೆ ಅವರ ಸಾರಣ್ಯದಲ್ಲಿ ಉಪನ್ಯಾಸವನ್ನು ಪ್ರಾರಂಭ ಮಾಡಲಾಗಿದ್ದರೂ ಕೂಡ ಅನೇಕ ಜನ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಹೀಗೆ ನೂರಾರು ಮಂದಿ ಬಿಸಿ ರಕ್ತದ ಯುವಕರುಗಳು ಇವರು ಉಪನ್ಯಾಸದಿಂದ ಮನೆ ಪರಿವರ್ತನೆಯನ್ನ ಹೊಂದಿ ಉಪವಾಸವನ್ನು ಮಾಡತಕ್ಕಂತಹ ಒಂದು ಪದ್ಧತಿ ಅನೇಕ ಯುವಕರುಗಳಲ್ಲಿ ಇದು ಬಂದಿರತಕ್ಕಂಥದ್ದು ತುಂಬಾ ಸಂತೋಷದ ಸಂಗತಿ. ಅದನ್ನ ಬೆರೆತು ಕೂಡ ಸ್ಮರಣೆ ಮಾಡಬೇಕಾಗಿರ್ತಕ್ಕಂಥದ್ದು ಇದು. ಹೀಗೆ ಪ್ರಮಂಜನಾಚಾರ್ಯರು ಸಮಾಜಕ್ಕೆ ಬಹಳಷ್ಟು ಉಪಕಾರವನ್ನ ಅನುಕೂಲತೆಯನ್ನ ಕಲ್ಪಿಸಿಕೊಡ್ತಾ ಇರ್ತಕ್ಕಂಥವ್ರು. ಅವರು ಹೇಳಿದ್ರು ನಮ್ಮ ಏಕಾದಶಿ ಉಪನ್ಯಾಸದಲ್ಲಿ 24 ಏಕಾದಶಿಗಳ ಮಹತ್ವವನ್ನು ಹೇಳಬೇಕಾಗಿತ್ತು, ಆದ್ರೆ ಆಗಲಿಲ್ಲ ಎಂಬುದಾಗಿ. ಆದ್ರೆ ಪೂಜ್ಯ ಪ್ರಮಂಜನಾಚಾರ್ಯ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಮುಂದೆ ಮತ್ತೆ ಇನ್ನೊಮ್ಮೆ ಆ ಏಕಾದಶಿಯ ಈಗ ಬಿಟ್ಟಿರ್ತಕ್ಕಂತಹ ಭಾಗ ಅದರ ಉಪನ್ಯಾಸವನ್ನು ಕೂಡ ಹೀಗೆ ಅವರು ನಡೆಸಿಕೊಡಬೇಕು ಎಂಬುದಾಗಿಯೂ ಕೂಡ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಪೂರ್ಣಪ್ರಜ್ಞ ಪ್ರತಿಷ್ಠಾನದ ಪರವಾಗಿ ಹಾಗೂ ಶ್ರೀಯುತ ವಾಸುದೇವಮೂರ್ತಿ ಅವರ ದಂಪತಿಗಳ ಪರವಾಗಿಯೂ ಕೂಡ ಪ್ರಣಾಮಪೂರ್ವಕವಾಗಿ ಕೃತಜ್ಞತೆಗಳನ್ನ ನಾನು ಪೂಜ್ಯ ಆಚಾರ್ಯರಿಗೆ ನಾನು ಸಲ್ಲಿಸ್ತಾ ಇದ್ದೇನೆ. ನಾಡುತ್ತಿದ್ದ 3 ದಿವಸ ಗುರುಪ್ರಸಾದ್ ಆಚಾರ್ಯರ ಭಾಗವತ ತಾತ್ಪರ್ಯ ಉಪನ್ಯಾಸ ನಡೆಯುತ್ತೆ, ಅದರಲ್ಲೂ ಕೂಡ ಎಲ್ಲರೂ ಭಾಗವಹಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ.